ಸಕಲಗುಣಿಸರ್ವೋಷವ್ಯಪೇತ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಿ ಪರಮಃ ಚಿಂತೆಯೇ ತಪ್ಪಹಂತ ಶ್ರೀ ಗುರುಭ್ಯೋ ನಮಃ. ಹರಿ ಆತ್ಮನೋ ಗುರುರಾತ್ಮೈವ ಪುರುಷಸ್ಯ ವಿಶೇಷತಃ ಯತ್ ಪ್ರತ್ಯಕ್ಷಾನುಮಾನಾಭ್ಯಾಂ ಶ್ರೇಯೋ ಅಸೌ ಅನುವಿಂದತೆ. ಆತ್ಮನಃ ಗುರುಹು ಆತ್ಮೈವ ಏನು ಆತ್ಮನಃ ಗುರು ಆತ್ಮೈವ ಪುರುಷಸ್ಯ ವಿಶೇಷತಃ ಯತ್ ಪ್ರತ್ಯಕ್ಷ ಅನುಮಾನಾಭ್ಯಾಂ ಶ್ರೇಯ ಆಸೌ ಅನುವಿಂದತೆ. ಏನು ಅರ್ಥ ಆಗಲಿಲ್ಲ? ವಿಶೇಷ ಜ್ಞಾನ ದೇವರ ಬಗ್ಗೆ ವಿಶೇಷ ಜ್ಞಾನ ಅಭಾವ ಅಂದರೆ ಏನು? ಯಾವಾಗಲೂ ದೇವರವರು ಪ್ರತ್ಯಕ್ಷ, ಅನಂತಾನಂತ ರೂಪಗಳಿವೆ, ಅದರಲ್ಲಿ ಅತಿ ಹೆಚ್ಚಾಗಬೇಕಲ್ಲ, ಅದರಲ್ಲಿ ಸ್ವಲ್ಪ ಮೈನಸ್ ಇರ್ತದೆ ಅಷ್ಟೇ, ಗೊತ್ತಾಯ್ತಾ? ಅದರೊಳಗೆ ಸಾಕು, ಸ್ವಲ್ಪ ಸಿಹಿ ಕಡಿಮೆ ಅಂತಾರಲ್ಲ ಆತ, ಸೊ ಜಸ್ಟ್ ಬಿಸಿಂಗ್, ಅದು ಅದೇ ಅವರು ಲಿಮಿಟೇಷನ್ ಅಷ್ಟೇ. ಇಲ್ಲಿ ಇದ್ರ ಹೋಗೋವ್ರಿಗೆ, ವೈಕುಂಠಕ್ಕೆ ಹೋಗೋವ್ರಿಗೆ ಅದು ನೆಗ್ಲಿವ್ ಪಾಯಿಂಟ್ ನಾಟ್ 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 ಸಮಥಿಂಗ್ ಅಷ್ಟೇ. ಆತ್ಮನಃ ಗುರು ಆತ್ಮೈವ ಪುರುಷಸ್ಯ ವಿಶೇಷತಃ ಯತ್ ಪ್ರತ್ಯಕ್ಷಾನುಮಾನಾಭ್ಯಾಂ ಶ್ರೇಯ ಅಸೌ ಅನುವಿಂದತೆ. ಆತ್ಮನಃ ಇದು ಆತ್ಮನೈವ ದೇವಕಾರೇಣ ಶ್ರೇಯಸ್ಸಂಪತ್ತೌ ಸಾತ್ವಿಕ ಮನಸ್ಸಃ ಪ್ರಾಧಾನ್ಯ ಮುಕ್ತಂ. ಆದ್ದರಿಂದ ಸಾತ್ವಿಕ ಮನಸ್ಸು ಅತ್ಯಂತ ಪ್ರಧಾನವಾದದ್ದು. ಯಾವುದಕ್ಕೆ? ಶ್ರೇಯಸ್ಸಾಧನೆ ಮಾಡಲಿಕ್ಕೆ ಮನಸ್ಸೇ ಬಹಳ ಮುಖ್ಯವಾದದ್ದು. ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಗ. ಅದು ಮನಸ್ಸು ಸರಿ ಇರಬೇಕು. ಮನಸ್ಸು ಸರಿ ಇರಬೇಕಾದ್ರೆ ಸಾತ್ವಿಕವಾಗಬೇಕು. ಸಾತ್ವಿಕವಾಗಬೇಕಾದ್ರೆ ಸಾತ್ವಿಕ ಆಹಾರಾದಿಗಳನ್ನೆಲ್ಲ ಹೊಂದಿ 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 ಮನಸ್ಸು ಶುದ್ಧವಾಗಿ ಕೊಡಬೇಕು. ಸ್ಪೆಕ್ಸ್ ಹಾಕಿಕೊಂಡಾಗ ಅದರಲ್ಲಿ ದೋಷ ಇದ್ದರೆ ಹಾಗೆ ಕಾಣುತ್ತೆ. ಅದು ಕ್ಲೀನ್ ಇದ್ದಷ್ಟು ಕೂಡ ಹೇಗೆ ಸ್ಪಷ್ಟ ವಿಷಯ ಕಾಣುತ್ತೆ, ಹಾಗೆ ಮನಸ್ಸು ಅನ್ನೋದೇನದು ಎಲ್ಲ ಇಂದ್ರಿಯಗಳ ವಿಷಯಗಳನ್ನು ಕೂಡ ನಮಗೆ ಮುಟ್ಟಿಸ್ತಕ್ಕಂಥ ಮುಖ್ಯವಾದ ಏಜೆಂಟ್ ಯಾವುದು ಅಂದರೆ ಮೈಂಡ್. ಅದು ಸರಿ ಇಲ್ಲದೆ ಹೋಗ್ಬಿಟ್ರೆ ಎಲ್ಲ ಅಪ್ಸೆಟ್ ಆಗೋದ್ರಿಂದ ಮನಸ್ಸು ದೊಡ್ಡ ಸಾಧನೆಗೆ ಮುಖ್ಯವಾಗಿರ್ತಕ್ಕಂಥ ಇಂದ್ರಿಯ. ಅದಕ್ಕೆ ಅಂತಃಕರಣ ಶುದ್ಧಿ ಅಂತ ಕರೀತಾರೆ. ಅಂತಃಕರಣ ಅಂದರೆ ಮನಸ್ಸು. ಅದು ಶುದ್ಧವಾಗಿರಬೇಕು. ಎಷ್ಟು ಮನಸ್ಸು ಶುದ್ಧವಾಗಿರ್ತದೋ ಅದು ಸರಿಯಾಗಿ ಮನುಷ್ಯ ಸಾಧನೆ ಮಾಡೋಕ್ಕೆ ಸನುಕೂಲ. ತದೇವ ಪ್ರತಿಪಾದಯತಿ ಆತ್ಮನಃ ಇತಿ. ಆತ್ಮನಃ ಜೀವರಾಶೇ ಶ್ರೇಯಸ್ಸಂಪಾದನೆ ಗುರು ಉಪದೇಷ್ಟ ಆತ್ಮೈವ ಮನ ಏವ ಮನಸಾ ವಾ ಅಗ್ರೇ ಸಂಕಲ್ಪಯತಿ ಅಥ ವಾಚಾ ವ್ಯಾಹರತಿ ಇತಿ ಶ್ರುತೇಹೇ. ಏಕೆ ಸಂಕಲ್ಪ ಶುರುವಾಗದೆ ಮನಸ್ಸರಿಂದ ಅಂದಮೇಲೆ ಅದೊಂದಿಲ್ಲದೆ ಹೋಗ್ಬಿಟ್ರೆ ಇನ್ನೆಲ್ಲ ಕೀರ್ತನ ಓದಂತೆ ಲೆಕ್ಕ. ತತ್ರಾಪಿ ವಿಶೇಷತಃ ಪುರುಷಾರ್ಥ ಲಕ್ಷಣ ಶ್ರೇಯಸ್ ಸಂಪತ್ತೌ ಪುರುಷಸ್ಯ ಮನುಷ್ಯ ಶರೀರಂ ಪ್ರಾಪ್ತಸ್ಯ ಆತ್ಮನಃ ಅಥ ಸಾತತ್ಯ ಗಮನೆ ಇತಿ ಧಾತೋ ನಿಷ್ಪನ್ನೇನ ಆತ್ಮಶಬ್ದೇನ ಶರೀರೇವ ಲಕ್ಷ್ಯತೆ. ಆತ್ಮಶಬ್ದಕ್ಕೆ ದೇಹ ಇರತಕ್ಕಂಥ ಸಾಧನೆ ಮಾಡ್ತಕ್ಕಂತಹ ಜೀವ ಅಂತ ಮುಖ್ಯವಾದ ಅರ್ಥ. ತಸ್ಯೈವ ಗಮನ ಸಂಭವ. ಆತ್ಮನಃ ಗುರು ಆತ್ಮೈವ, ಎರಡು ಆತ್ಮ ಇದೆ. ಆತ್ಮೈವ ಗುರು ಆತ್ಮನಃ ಗುರು. ಆತ್ಮನಃ ಅಂದರೆ ದೇಹಿಯಾದ ಜೀವನಿಗೆ, ಆತ್ಮೈವ ಸಾತ್ವಿಕ ಮನಸ್ಸೇ, ಗುರು ನಿರ್ದೇಶನ ಮಾಡತಕ್ಕಂಥ ಗುರು. ತತ್ರಾಪಿ ವಿಶೇಷತಃ ಪುರುಷಾರ್ಥ ರಕ್ಷಣ ಶ್ರೇಯಸ್ ಸಂಪತ್ತೌ ಪುರುಷಸ್ಯ ಮನುಷ್ಯ ಶರೀರಂ ಪ್ರಾಪ್ತಸ್ಯ ಆತ್ಮನಃ ಆತ್ಮೈವ ಗುರು ರೀತಿ ಸಂಪದ್ಯತೆ. ಕುತ ಏತದತ್ರ ಯತಿ. ಯಾತಕ್ಕೆ ಅಂದರೆ ಅಸೌ ಪುರುಷ ಮಾನುಷ ಶರೀರಂ ಪ್ರಾಪ್ತೋ ಜೀವ ಶ್ರೇಯಃ ಅಸೌ ಜೀವ ಪ್ರತ್ಯಕ್ಷಾನುಮಾನಾಭ್ಯಾಂ ಶ್ರೇಯಃ ಪುರುಷಾರ್ಥಂ ವಿಂದತೆ ಇತಿ ಯತ್. ಅತೈತಿ ಮನಃಪೂರ್ವಕಂ ಚಕ್ಷುಷಾ ಕೃಷ್ಯಾದಿನಾ ವೃಹ್ಯಾದಿ ಸಂಪನ್ಲಕ್ಷಣ ಶ್ರೇಯಃ ಪ್ರಾಪ್ತಿ ದರ್ಶನೇನ ಯಾಗಾದಿ ಸಾಧನ ಸಾಮಗ್ರ್ಯ ಸ್ವರ್ಗಾದಿ ಶ್ರೇಯಃ ಪ್ರಾಪ್ಯತೆ ಇತ್ಯನುಮೀಯತೆ ಇತಿ. ಮನುಷ್ಯ ಮನುಷ್ಯ ಯೋಚನೆ ಮಾಡ್ತಾ ಹೋಗ್ತಾನೆ ಪ್ರತ್ಯಕ್ಷದಿಂದ ಅನುಮಾನದಿಂದ. ಓಹೋ, ಕೃಷ್ಯಾದಿಗಳನ್ನು ಮಾಡ್ದ, ಅದರಿಂದ ಸಾಕಷ್ಟು ಅನ್ನ ಹೊಟ್ಟೆಗೆ ಅನ್ನ ಸಿಕ್ತು ಅಂತ ಯೋಚನೆ ಮಾಡಿಕೊಂಡ. ಅದೇ ರೀತಿಯೇ ಜ್ಞಾನ ಸಂಪಾದನೆ ಮಾಡಿ ಮೋಕ್ಷ ಸಿಗುತ್ತೆ. ಪ್ರತ್ಯಕ್ಷ ಅನುಮಾನಾಭ್ಯಾಮ್, ಕಣ್ಣಿಗೆ ಕಂಡ ವಿಚಾರಗಳನ್ನು ನೋಡಿ ಅದರಿಂದ ಬರತಕ್ಕಂಥ ಫಲಗಳನ್ನು ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ಸರಿಯಾಗಿ ಸಾಧನೆ ಮಾಡಿದರೆ ಮೋಕ್ಷ ಸಿಗುತ್ತೆ ಅನ್ನೋ ವಿಚಾರ ಮಾಡತಕ್ಕಂತಹ ಒಂದು ಮೂಲಭೂತವಾದ ಸಾಧನೆ ಯಾವುದು? ಮನಸ್ಸಿನಿಂದ ಆಗಬೇಕು ಅಂತ ಹೇಳಿದೆ. ಯತ್ ಪ್ರತ್ಯಕ್ಷ ಅನುಮಾನಾಭ್ಯಾಂ ಶ್ರೇಯಃ ಅಸೌ ಅನುವಿಂದತೆ ಪುರುಷತ್ವೇಚ ಮಾಂ ಧೀರಾಹ ಸಾಂಖ್ಯಯೋಗ ವಿಶಾರದಾಹ ಆವಿಸ್ತಾರಂ ಪ್ರಪಶ್ಯಂತಿ ಸರ್ವಶಕ್ತ್ಯುಪಬೃಂಹಿತಂ. ಪುರುಷತ್ವೇಚ ಮಾಂ ಧೀರಾಹ ಸಾಂಖ್ಯಯೋಗ ವಿಶಾರದಾಹ ಆವಿಸ್ತಾರಂ ಪ್ರಪಶ್ಯಂತಿ ಸರ್ವಶಕ್ತ್ಯುಪಬೃಂಹಿತಂ. ಪುರುಷತ್ವೇ, ಪುರುಷತ್ವ ಬಂದಾಗ, ಇಲ್ಲಿ ಅಪಾರ್ಥ ಮಾಡಿಕೊಂಡು ಸ್ತ್ರೀಯರಿಗೂ ಪುರುಷತ್ವ ಬಂದಾಗ ಅಂತ ಅರ್ಥ ಅಲ್ಲ. ಮತ್ತೆ ಪುರುಷತ್ವ ಅಂದ್ರೇನು? ಮನುಷ್ಯ ಶರೀರ ಅಂತ ಬರೋದು ಉತ್ತರ. ಮನುಷ್ಯ ಶರೀರ ಬಂದಾಗ ಸಾಧನೆ ಮಾಡಬೇಕು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು. ಬರೀ ಪುರುಷ ಶರೀರ ಅಷ್ಟು ಸಾಧನ ಶರೀರ ಅಂತ ಕರೀಲಿಲ್ಲ. ಮನುಷ್ಯ ಶರೀರ ಎಲ್ಲ ಸಾಧನ ಶರೀರ. ಆದ್ದರಿಂದ ಅಲ್ಲಿ ಹೆಂಗಸರು ಗಂಡಸರು ಮುಖ್ಯ ಅಲ್ಲ. ಪುರುಷತ್ವೇ, ಪುರುಷತ್ವೇ ಮನುಷ್ಯ ಶರೀರ ಪ್ರಾಪ್ತೌ ಸತ್ಯಾಂ ಪುರುಷತ್ವೇ ಚ. ಅದೇ ನರಜನ್ಮ ಬಂದಾಗ ಅಂತ ಅದಕ್ಕೆ ಹೇಳಿ. ಮಾಂ ಧೀರಾಹ ಸಾಂಖ್ಯಯೋಗ ವಿಶಾರದಾಹ. ಧೀರರಾದ ಜನ ಯಾರವರು? ಸಾಂಖ್ಯಯೋಗ ವಿಶಾರದಾಹ. ಸಾಂಖ್ಯಯೋಗೇ ವಿಶಾರದಾಹ, ಸಾಂಖ್ಯಯೋಗೇ ವಿಶಾರದಾಹ. ಸಾಂಖ್ಯಯೋಗಯೋ ಭಗವತ್ಪ್ರೀತಿ ತರಕ ಜ್ಞಾನ ಕರ್ಮಣೋ ವಿಶಾರದಾಹ. ಸಾಂಖ್ಯಂ ಅಂದರೆ ಜ್ಞಾನಂ, ಯೋಗ ಅಂದರೆ ಉಪಾಯ. ಸಾಂಖ್ಯಯೋಗ ಕರ್ಮಗಳಲ್ಲಿ, ಕರ್ಮಯೋಗಗಳಲ್ಲಿ ನಿಪುಣರಾದಂಥವರು ಭಗವತ್ ಪ್ರೀತೈವ ಭಗವದರ್ಪಣ ಬುದ್ಧಿಯ ಅನುಷ್ಠೀಯಮಾನ ಸಾಧನ ಇತ್ಯರ್ಥ. ಅಂದರೆ ಜ್ಞಾನ ಅಂದ್ರೇನು? ಭಗವದರ್ಪಣ ಭಗವತ್ ಪ್ರೀತಿಗೋಸ್ಕರ ಮಾಡ್ತಕ್ಕಂಥದ್ದು. ಕರ್ಮಯೋಗ ಅಂದ್ರೇನು? ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡೋದು, ಭಗವತ್ ಪ್ರೀತಿಯಿಂದ ಭಗವದರ್ಪಣವನ್ನು ಮಾಡ್ತಕ್ಕಂಥ ಬುದ್ಧಿ ಇಟ್ಕೊಂಡು ಮಾಡ್ತಕ್ಕಂತಹ ಸಾಧನೆ ಬರೋದರಲ್ಲಿ ನಿಪುಣರಾದವರು. ಧೀರಾಹ ಧೀರವಮಾನಾಹ ಧೀರಾಹ ಅಂತ ಹೇಳಬೇಕಾದ್ರೆ, ಧೀರಾಹ ಅಂದರೆ ಧಿಯಾ ರಮತ್ತೆ ಇತಿ ಧೀರಾಹ, ಒಳ್ಳೆ ಮನಸ್ಸಿನಿಂದ ಚೆನ್ನಾಗಿ ಯೋಚನೆ ಮಾಡ್ತಕ್ಕಂಥ ಜನಗಳೆಲ್ಲ ಕೂಡ. ಸರ್ವಶಕ್ತಿ ಉಪಬೃಂಭಿತಂ ಮಾಂ ಆವಿಸ್ತಾರಂ ಸ್ವಬುದ್ಧಿಯನುಸರೇಣ ಯಥಾಯೋಗ್ಯಂ ವಿಶ್ವರೂಪ ಪರ್ಯಂತಂ ಪ್ರಪಶ್ಯಂತ್ ಅಂತ ಜನಗಳು ಮಾಂ ನನ್ನನ್ನು ಆವಿಸ್ತಾರಂ ಪ್ರಪಶ್ಯಂತ್ ವಿಸ್ತಾರವಾಗಿ ನೋಡ್ತಾರೆ, ವಿಸ್ತಾರವಾಗಿ ನೋಡ್ತಾರೆ. ಆ ಅಂತ ಹೇಳಿದರೆ ಆ ಅಲ್ಲಿ ಎಲ್ಲಿವರೆಗೂ ಅಂತ ಕೇಳಿದರೆ ವಿಶ್ವರೂಪ ಪ್ರಶ್ಯಂತ್ಯಂ. ವಿಶ್ವರೂಪ ಅನ್ನೋದು ಬಹಳ ವಿಸ್ತಾರವಾದ ರೂಪ, ಯೋಗ್ಯತೆ ಇದ್ದರೆ ಅದನ್ನು ಕಾಣೋವರೆಗೂ ಸಾಧನೆ ಮಾಡೋಕ್ಕೆ ಬರುತ್ತೆ ಮನುಷ್ಯ ಶರೀರ ಇದ್ದಾಗ. ಅದಕ್ಕೆ ಅದನ್ನು ಏನು ಸ್ವಲ್ಪ ಕೂಡ ವ್ಯರ್ಥ ಮಾಡ್ಕೋಬಾರ್ದು. ಯದ್ವಾ ಆ ಸಂತಾಪ ಆ ಸಂಸಾರ ಸಂಸಾರ ಸಂತಾಪಂ ವಿವಿ ಸಂತಾರಯತಿ ಇತಿ ಆ ವಿಸ್ತಾರ ತಂ ಇನ್ನೊಂದು ಅರ್ಥವನ್ನು ಹೇಳಿದರು. ಆ ಅಂದರೆ ಸಂತಾಪ, ಅದು ದುಃಖಾದಾಗ ಏನಂತಾನೆ ಆ ಅಂತ ಕೂಗ್ತಾನೆ. ದುಃಖಾದಾಗ ಏನಂತಾನೆ ಆ ಅಂತ ಹೇಳಿದಾಗ ಏನಾಯ್ತು? ಅದು ಒತ್ತಿ ಜೋರ ಕೈ ಒತ್ತಿರಿ ಏನು ಮಾಡ್ತಾನೆ? ಅಯ್ಯೋಲಕ್ಕೂ ಆಗಲ್ಲ ಅವನ ಕೈ, ಏನು ಮಾಡ್ತಾನೆ ಆ ಅಂತ ಬಾಯಿ ತೆಗಿತಾನೆ. ಅದು ಆ ಅಂಬೋದೇನು ಸಂತಾಪ ಸೂಚಕವಾದಂಥ ಪದ. ಆಮೇಲೆ ಅವಿ ವಿ ಅಂದ್ರೇನು? ವಿವಿಧಂ ವಿ ಅಂದರೆ ವಿವಿಧಂ, ಆ ವಿ ವಿವಿಧವಾದ ಸಂಸಾರ ತಾಪವನ್ನು ತಾರಯತಿ ಪರಿಹಾರ ಮಾಡೋದ್ರಿಂದ ದೇವರಿಗೆ ಆವಿಸ್ತಾರ ಅಂತ ಕರೀತಾರೆ. ಆವಿ ಸ್ತಾರ ಆವಿಹಿ ತಾರ ಆವಿಸ್ತಾರ ಸಂಸಾರ ವಿವಿಧವಾದ ಸಂಸಾರ ತಾಪತ್ರಯಗಳಿಂದ ಪಾರು ಮಾಡತಕ್ಕಂಥ ನನ್ನನ್ನು ಕಾಣ್ತಾರೆ. ಆಸ್ತು ಸಂತಾಪ ಕೋಪಯೋರಿತಿ ಯಾದವ, ಅದು ಯಾದವ ಕೋಶದೊಳಗೆ ಆ ಅಂದರೆ ಸಂತಾಪ ಅಂತ ಅರ್ಥ ಇದೆ, ಕೋಪ ಅಂತಲೂ ಅರ್ಥ ಇದೆ. ಆದ್ದರಿಂದ ಆಸ್ತು ಸಂತಾಪ ಕೋಪಯೋರಿತಿ ಯಾದವ. ನಿತ್ಯಾವಿರ್ಭೂತ ನೈರ್ಬಲ್ಯಂ ವ ನಿತ್ಯಾವಿರ್ಭೂತ ನೈರ್ಬಲ್ಯಂ ವ ಇನ್ನೊಂದು ಅರ್ಥವನ್ನು ಹೇಳಿದರು. ಏನದು? ಆವಿಸ್ತಾರಂ ಆದ ನಿಸ್ತಾರ ನಿತ್ಯ ಆವಿರ್ಭೂತ ನೈರ್ಮಲ್ಯ, ದೇವರಲ್ಲಿ ಏನಿದೆ ನಿತ್ಯ ನಿರ್ಮಲವಾದಂತಹ ದೇಹ ಸ್ವರೂಪ ಪರಮಾತ್ಮನು, ಅದಕ್ಕೆ ಆವಿಸ್ತಾರ ಅಂತ ದೇವರಿಗೆ ಹೆಸರು. ಯತ್ರ ವಿಷ್ಣು ಗುಣಾಧಿಕಂ ದರ್ಶಯೇತ್ ವಸ್ತು ತದ್ವರ್ಯಂ ಇತಿ ಪುರುಷ ದೇಹೇವ ಪಶ್ವಾದಿದೇವೇಭ್ಯ ಸ್ವಸನ್ನಿಧಾನಾತಿಶಯೇನ ಬುದ್ಧಿವೈಶದ್ಯ ಸಂಭವಾದಿತಿ ಭಾವ. ದೇವರು ಎಲ್ಲರಲ್ಲೂ ಸನ್ನಿಧಾನ ಇಟ್ಟಿರ್ತಾನೆ, ಸನ್ನಿಧಾನ ವಿಶೇಷವನ್ನೆಲ್ಲಿಟ್ಟಿರ್ತಾನೆ ಮನುಷ್ಯರಲ್ಲಿಡ್ತಾನೆ, ಅದರಲ್ಲೂ ತಾರತಮ್ಯ. ಮತ್ತೆ ಸೊ ಪ್ರಾಣಿಗಳಿಂದ ಇರ್ತಕ್ಕಂಥ ಸನ್ನಿಧಾನಕ್ಕಿಂತ ಮನುಷ್ಯರಲ್ಲಿರ್ತಕ್ಕಂಥ ಸನ್ನಿಧಾನ ಜಾಸ್ತಿ, ಅದರಲ್ಲೂ ಕೂಡ ತವರ್ಣ ಆಶ್ರಮದ ಪ್ರಕಾರ ಜಾಸ್ತಿ ಜಾಸ್ತಿ ಇಡ್ತಾ ಹೋಗ್ತಾನೆ. ಆದ್ದರಿಂದ ಸಾಧನ ಶರೀರ ಅಂತ ಹೇಳೋದು ಮನುಷ್ಯ ಶರೀರವಾದ್ದರಿಂದ ಅದು ಬಂದಾಗ ಸಾಂಖ್ಯಯೋಗ ವಿಶಾರದರಾಗಿಬಿಟ್ಟು ಮಾಂ ಆವಿಸ್ತಾರಂ ಪ್ರಪಶ್ಯನ್ ದೇವರೆಂಥವನು ಸರ್ವಶಕ್ತಿ ಉಪಬೃಂಹಿತಂ, ಸರ್ವಶಕ್ತಿಗಳಿಂದ ಕೂಡಿದವನು ಸರ್ವಶಕ್ತಿ ಮಾಂ ಸರ್ವಶಕ್ತಿ ಉಪಬೃಂಹಿತಂ ಮಾಂ ಸರ್ವಶಕ್ತಿಗಳಿಂದ ಒಳಗೂಡಿದಂತಹ ನನ್ನನ್ನ ಅವರು ಪ್ರಾಪಶ್ಯಂತ ಅವರು ಬಿಂಬರೂಪವನ್ನೇ ಕಾಣ್ತಾರೆ, ಅಪರೋಕ್ಷ ಜ್ಞಾನವನ್ನೇ ಹೊಂತಾರೆ. ಪಶ್ಯಂತಿ ಜ್ಞಾನ ಚಕ್ಷುಷ ಅನ್ನೋದು ಬೇರೆ, ಪ್ರಪಶ್ಯಂತಿ ಅಂದರೆ ಸಾಕ್ಷಾತ್ತಾಗಿ ನೋಡ್ತಾರೆ ಅಂತ. ಏಕ ದ್ವಿ ತ್ರಿ ಚತುಷ್ಪಾದ ಬಹುಪಾದ ತಥಾಪದ ಪಥ್ಯ ಸಂತಿ ಪುರಸೃಷ್ಟ ತಾಸಾಂ ಮೇ ಪೌರುಷಿ ಪ್ರಿಯ ಅಂತ ಪೂರ್ವ ಶ್ಲೋಕ ಇದೆ. ಏಕ ದ್ವಿ ತ್ರಿ ಚತುಷ್ಪಾದ ಬಹುಪಾದ ತಥಾ ಅಪದ ಬಹ್ಯ ಸಂತಿ ಪುರ ಸೃಷ್ಟ ತಾಸಾಂ ಮೇ ಪೌರುಷೀ ಪ್ರಿಯ. ಮೇ ಸೃಷ್ಟ ನನ್ನಿಂದ ಸೃಷ್ಟವಾಗಿರತಕ್ಕಂಥ ಪ್ರಾಣಿಗಳು ಬಹಳಷ್ಟು ಇವೆ. ಏಕಪಾದ ಒಂದು ಪಾಲಿನ ಪ್ರಾಣಿ ಇದೆಯಂತೆ, ದ್ವಿ ಎರಡು ಕಾಲಿನ ಪ್ರಾಣಿಗಳು, ತ್ರಿ ಮೂರು ಕಾಲಿನ ಪಾದಗಳು, ಚತುಃ ನಾಲ್ಕು ಕಾಲಿನ ಪ್ರಾಣಿಗಳು, ಅದು ಬಹುಪಾದ ಅನೇಕ ಪಾದದ ಪ್ರಾಣಿಗಳು, ತಥಾ ಅಪದ ಪಾದಗಳೇ ಇಲ್ಲ ಅಂಥ ಪ್ರಾಣಿಗಳು ಸೃಷ್ಟಿ ಮಾಡಿದ್ದೇನೆ. ಬಹ್ಯ ಸಂತಿ ಪುರ ಪುರ ಅಂದರೆ ಶರೀರಾಣಿ ಅಂತ ಅರ್ಥ, ಅನೇಕ ಶರೀರಗಳು ಉಂಟು. ಸೃಷ್ಟ ತನ್ನಿಂದ ಅವೆಲ್ಲ ಸೃಷ್ಟಿಯಾಗಿದೆ. ತಾಸಾಮ್ಯ ಪೌರುಷಿ ಪ್ರಿಯ ಅದು ಅತ್ಯಂತ ಪ್ರಿಯವಾದ ದೇಹ ಯಾವುದು ನನಗೆ ಅಂತ ಕೇಳಿದರೆ ಮನುಷ್ಯ ದೇಹ ಕೊಟ್ಟಿದ್ದೇನೆ ಭಾರಿ ಪ್ರಿಯ. ಬ್ರಹ್ಮಾವಬೋಧರ್ಷಣ ಮುದಮಾಪ ದೇಹ ದೇವ ಅಂತ ಕರೀತಾರೆ. ಯಾಕೆ? ಸಾಧನೆ ಮಾಡಲಿಕ್ಕೆ ಬರತಕ್ಕಂಥ ಶರೀರ ಯಾವುದು? ಮನುಷ್ಯ ಶರೀರ ಒಂದೇ. ಆದ್ದರಿಂದ ಅತ್ಯಂತ ಪ್ರಿಯವಾದದ್ದು ಈ ಮನುಷ್ಯ ಶರೀರ, ಇದನ್ನು ವ್ಯರ್ಥ ಮಾಡ್ಕೋಬಾರದು ಅಂತ ಕರೀತಾರೆ. ಏಕದ್ವಿ ಅದರಿಂದ ಇನ್ನೊಂದು ಏನಾಯಿತು? ಮನುಷ್ಯ ಶರೀರ ಅಮಿ ಬರೋದು ಎಷ್ಟು ಪುಣ್ಯನೋ, ಬೇರೆಯವರಿಗೆ ಬಂದಿದೆ ಅಂದರೆ ಲೈಕ್ ಒಂದು ಸೀಟ್ ಸಿಕ್ಕಿದೆ ಅಂದರೆ ಲಕ್ಕಿ ಅಂತ ಅರ್ಥ ಒಳ್ಳೆ ಕಾಲಿನ ಮೇಲೆ. ಆದ್ದರಿಂದ ಆ ಗುರುವನ್ನು ಕಂಡ ಮನುಷ್ಯ ಶರೀರ ಗೌರವಿಸಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಯಾವುದೇ ಪ್ರಾಣಿನ ಕೊಲ್ಲೋದಕ್ಕಿಂತ ಮನುಷ್ಯನ ಕೊಲ್ಲೋದು ಮಹಾಪಾಪಕರ. ಯಾತಕ್ಕೆ? ದೇವರ ಶರೀರ ಜಾಸ್ತಿ ಇದೆ ಅದರ ಅರ್ಥ ಆಯ್ತಾ? ಅನೇಕರು ಪ್ರಶ್ನೆ ಮಾಡ್ತಿರ್ತಾರೆ ಏನಂತ, ನೀವು ಏನು ಮಾಡ್ತೀರಿ ಸಸ್ಯಾಹಾರ ಅಂತ ಕರೀತೀರಿ.
ನಾನು ಮಾಂಸಾಹಾರಗಳಂತೂ ಬೈತೀರಿ. ಸಸ್ಯಗಳು ಪ್ರಾಣಿ ಇದೆ ಅಂತ ನೀವೇ ಹೇಳ್ತೀರಿ. ಅಂದಮೇಲೆ ಸಸ್ಯಗಳು ಪ್ರಾಣ ಇದ್ದ ಮೇಲೆ ಸಸ್ಯಗಳನ್ನ ಕೊಂದ್ರೆ ಏನು ಮಾಡಿದಾಗಾಯ್ತು? ಪ್ರಾಣಿಹಿಂಸೆ. ಸಸ್ಯಗಳು ತಿಂದರೆ ಏನು ತಿಂದಾಗಾಯ್ತು? ಮಾಂಸದಿಂದಾಗ ಆಯ್ತಲ್ಲ ಅಂತ ಕೇಳ್ತಾರೆ. ನೋಡೋದಕ್ಕೆ ಅದು ಸರಿ ಕಾಣಿಸುತ್ತೆ, ಅವ್ರತಾನೆ. ಆದರೆ ಆ್ಯಕ್ಚುಲಿ ಸನ್ನಿಧಾನ ಪ್ರಾಣಿಗಳಲ್ಲಿರೋದಕ್ಕಿಂತ ಕಡೆ ಸಸ್ಯಕ್ಕಿಂತ ಜಾಸ್ತಿ ಇಲ್ಲಿದೆ, ಪ್ರಾಣಿಗಳು ಅದಕ್ಕಿಂತ ಜಾಸ್ತಿ ಮನುಷ್ಯರಲ್ಲಿದೆ. ಅದರಲ್ಲೂ ಕೂಡ ವರ್ಣಾಶ್ರಮ ಧರ್ಮಗಳಿವೆ. ಆದ್ದರಿಂದ ಸನ್ನಿಧಾನ ವ್ಯತ್ಯಾಸ ಇರೋದ್ರಿಂದ ಎಲ್ಲ ಈಕ್ವಲ್ ಮಾಡೋಕ್ಕೆ ಬರೋದಿಲ್ಲ, ಲೋಕದಲ್ಲೂ ಈಕ್ವಲ್ ಮಾಡೋದಿಲ್ಲ. ಒಂದು ಕೊಲೆ ಕೇಸ್ ಹಾಕಿಬಿಟ್ಟ, ದೊಡ್ಡದಾಗಿ ಫೈರ್ ಓಪನ್ ಮಾಡಿಸ್ತು, ನೋಡಿದರೆ ಇರುವೆನ್ ಕೊಂದಿದ್ದಾನೆ, ಏನು ಮಾಡ್ತಾರಾಗ? ಲೋಕದೃಷ್ಟಿ ಇರುವೆನ್ ಏನು ಮಾಡ್ತಾರೆ ಅದಕ್ಕೆ? ಏನು ಅವನೇ ಕೊಂದು ಬಂದಿರ್ತಾನೆ, ಪಾಪ ನ್ಯಾಯಾಧೀಶರೇ ಕೊಂದು ಬಂದಿರ್ತಾನೆ, ಅದರಿಂದ ಲೆಕ್ಕ ಇಲ್ಲ. ಅದೇ ಸ್ವಲ್ಪ ದೊಡ್ಡ ಪ್ರಾಣಿ ಕೊಲ್ತಾನೆ, ಪರವಾಗಿಲ್ಲ. ಆಮೇಲೆ ಇದನ್ನು ಕೊಲ್ತಾನೆ, ದೊಡ್ಡ ದೊಡ್ಡ ಪ್ರಾಣಿ ಕೊಲ್ತಾ ಹೋಗ್ತಾನೆ, ಗೋಹತ್ಯೆ ಮಾಡ್ತಾನೆ, ದೊಡ್ಡ ದೊಡ್ಡ ಶಿಕ್ಷೆ ಜಾಸ್ತಿ ಆಗ್ತಾ ಬಂತು. ಮನುಷ್ಯನ ಕೊಲ್ತಾನೆ. ಇವತ್ತು ಪ್ರಾಣಿಗಳನ್ನು ಕೊಂದಾಗ ವಧೆ ಅಂತಾರೆ, ಮನುಷ್ಯನ ಕೊಂದಾಗ ಕೊಲೆ ಅಂತ ಕರೀತಾರೆ. ಮನುಷ್ಯನ ಕೊಲೆ ಅಂತ ಹೆಸರು ಶೋಭಾ. ಅದೆಲ್ಲ ಅರ್ಥ ಮಾಡ್ಕೋತಾ ಹೊರಟ್ರೆ ಅಲ್ಲೂ ತಾರತಮ್ಯ ಇದೆ. ದೇರ್ಫೋರ್ ಎಲ್ಲರಲ್ಲೂ ಜೀವ ಇದೆ ಅಂತ ಹೇಳಿಬಿಟ್ಟು ಸಸ್ಯಾಹಾರ ಇಜಿ ಕೊಟ್ಟು ಏನಾಗೋದಿಲ್ಲ, ಮಾಂಸಾಹಾರ ಅಲ್ಲ, ಸಾಧ್ಯ ಇಲ್ಲ. ಅದೇ ಇರುವೆ ಕೊಲ್ತಾರೆ, ಮನುಷ್ಯನ ಸ್ನಾನ ಮಾಡ್ತಾರೆ, ಅಲ್ಲಿ ಬಸ್ ಸ್ನಾನ ಮಾಡ್ತಾನೆ ಇರುವೆ ಕೊಂದ್ರೆ? ಇಲ್ಲ. ಅರ್ಥ ಆಯ್ತಾ? ಇದೆಲ್ಲ ಯಾತಕ್ಕೆ? ನಮಗೇನು ಗೊತ್ತಿದೆ ಅದರಲ್ಲಿ? ಈಗ ಅದು ಫಾಲೋ ಮಾಡಿಕೊಟ್ರೆ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ಓದ್ತಾನೆ ಪ್ರತಿ ಕ್ಷಣದಲ್ಲಿ, ಏನು ಮಾಡ್ತಿರ್ತಾನೆ ಅವನು, ಏನೋ ಆಗ್ತಾನೆ ಇರುತ್ತಾನೆ, ಅದು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಈಕ್ವಲ್ ಈಕ್ವಲೆಂಟ್ ಮಾಡೋಕೊಟ್ಟು ತಿಳ್ಕೊಂಡ್ಬಿಟ್ಟು ಸಸ್ಯಾಹಾರ ಕೂಡ ಮಾಂಸಾಹಾರ ಅಂತ ತಿಳ್ಕೊಂಡು ಹೋಗ್ಬಾರ್ದು. ನಾನು ತಪ್ಪು ಅಂತ ಒಪ್ಕೊಂಡಿದ್ದೇವೆ, ಇನ್ನು ಇಲ್ಲ ಅಂತೇನು ಕರೆದಿಲ್ಲ. ಅದಕ್ಕೇ ವೈಶ್ವದಾದಿಗಳನ್ನು ಮಾಡೋದು. ಅಲ್ಲೂ ಪ್ರಾಣಿ ಹಿಂಸಾಹಿತ ಒಪ್ಕೊಂಡಿದ್ರೇ ವೈಶ್ವದಾದಿಗಳನ್ನು ಮಾಡೋದ್ರಿಂದ ಅದು ತಪ್ಪು ಒಂದು ನಿಜ, ಬದುಕಲಿಕ್ಕೆ ಬೇಕೇ ಬೇಕು, ಅದಕ್ಕೆ ಮಾಡ್ತಾರೆ ಅಂಥೇಳಿ. ಹೆಚ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಹಣ ಬೇಕು ಅಂತೇಳಿ ಸಂಬಳ ತೊಗೊಂಡ್ರೆ ಬಯೋದಿಲ್ಲ, ಲಂಚ ತೊಗೊಂಡ್ರೆ ಬೈತಾರಲ್ಲ. ಇದು ರೊಕ್ಕ ಇದು ದುಡ್ಡು ಅದು ದುಡ್ಡು ಯಾಕೆ ತೊಗೊಬಾರ ಅಂತ ಕೇಳಿದರೆ, ಇದು ದುಡ್ಡು ಅದು ದುಡ್ಡು ಅಂತ ಕೇಳೋದು ಎಷ್ಟು ತಪ್ಪಾಗುತ್ತೋ, ಇದು ಪ್ರಾಣಿ ಅದು ಪ್ರಾಣಿ ಅಂತ ಕೇಳೋದು ಅಷ್ಟೇ ತಪ್ಪಾಗುತ್ತೆ. ಆ ದೃಷ್ಟಿಯಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಮನುಷ್ಯ ದೇಹ. ಆದ್ದರಿಂದ ಅದು ನೋಡೋ ರೀತಿ ಬೇರೆ ಆಗಬೇಕು ಅಂತ ಹೇಳ್ತಾರೆ. ಪ್ರಾಣಿಗಳು ಮನೆ ಬಂದರೆ ಅತಿಥಿಗಳು ಬಂದರು ಅಂತ ಕರೆಯೋದಿಲ್ಲ, ನಾಯಿಗಳು ಬಂದರೆ ಅತಿಥಿಗಳು ಬಂದರು ಅಂತ ಕರೆಯೋದು. ಮನುಷ್ಯ ಬಂದರೆ ಏನು ಮಾಡ್ತಾರೆ? ಅತಿಥಿ. ಯಾಕೆ ಅವರು ಇತಿಹಾಸ ದೇವರ ಸನ್ನಿಧಾನ ಇದ್ದಾರೆ. ಇದೇ ರೀತಿ ಯಾವನೋ ಬರ್ತಾರೆ ಬೇರೆ, ಆ ಡಿಪಾರ್ಟ್ಮೆಂಟ್ ಅವ್ನು ಬರ್ತಾನೆ, ಆ ರೀತಿ ಬೇರೆ ಆಗಿಬಿಡುತ್ತೆ. ಪ್ರತಿನಿಧಿಯಾಗಿ ಬರ್ತಾನೆ, ಪ್ರತಿನಿಧಿಯಾಗಿ ಬರೋದು ಬೇರೆ, ಸುಬ್ಬ ಯಾವುದೇ ರಿಟೈರ್ಡ್ ಪರ್ಸನ್ ಬರ್ತಾನೆ, ಆಮೇಲೆ ಮೀಟರ್ ರಿಟೈರ್ ಆಗಿ ಬರ್ತಾರೆ, ಅವ್ನು ನೋಡೋ ರೀತಿಯೇ ಬೇರೆ. ಆಮೇಲೆ ಹೋಗೋದು ಇವನು ಆಮೇಲೆ ಬಂದು ಕರೆದು ಬರ್ಕೊಂಡು ಹೋಗ್ತಾರೆ, ಲಾಕ್ಡೌನ್ ಬರ್ಕೊಂಡು ಹೋಗ್ತಾರೆ. ಆದ್ದರಿಂದ ಅವರು ಪ್ರತಿನಿಧಿಯಾಗಿರೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಮನುಷ್ಯ ದೇಹದಲ್ಲಿ ವಿಶೇಷವಾಗಿ ದೇವರ ಸನ್ನಿಧಾನ ಇಟ್ಟಿದ್ದಾನೆ, ಆದ್ದರಿಂದ ಅದನ್ನು ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು, ಉಳಿದವರು ನೋಡೋದು ಎಲ್ಲ ಕೂಡ ಬದಲಾವಣೆ ಆಗಬೇಕು. ಅಣು ಅಂತ ಹೇಳಿಬಿಟ್ಟಿದ್ದಾರೆ ಈಗ. ಅಣು ಅಂದರೆ ಮೈನ್ಯೂಟೆಸ್ಟ್. ಆದರೆ ಯಾವ ಪರಮಾಣು ಜೀವನ ಪರಮಾಣು ಚಿಕ್ಕದಲ್ಲ, ಅದಕ್ಕಿಂತ ಚಿಕ್ಕದು ಅಂದರೆ ದೇವರಷ್ಟೇ. ಏಕದ್ವೀತಿ ಚತುಷ್ಪಾದ ಬಹುಪಾದಸ್ತಥಾಪದ ಬಹ್ವ್ಯಸಂತಿ ಪುರಸ್ಸೃಷ್ಟಾ ತಾಸಾಂ ಮೇ ಪೌರುಷಿ ಪ್ರಿಯಾ ಅತ್ರ ಮಾಂ ಮಾರ್ಗಯಂತ್ಯಥಾ ಯುಕ್ತ ಹೇತುಭಿರೀಶ್ವರಂ ಗೃಹ್ಯಮಾಣೈರಾತ್ಮಲಿಂಗೈ ಸ್ವಬಾಹ್ಯಮನುಮಾನತಃ ಅತ್ರ ಮಾಂ ಮಾರ್ಗಯಂತಿ ಅಧ ಯುಕ್ತ ಹೇತುಭಿಃ ಈಶ್ವರಂ. ಅತ್ರ ಈ ಮನುಷ್ಯ ದೇಹ ಬಂದಾಗಲೇ ಮಾಂ ಮಾರ್ಗಯಂತಿ, ಅದೇ ಜಿಜ್ಞಾಸ. ಮಾರ್ಗಣ ಅಂದರೆ ಜಿಜ್ಞಾಸ. ಮಾಂ ಮಾರ್ಗಯಂತಿ, ನನ್ನ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯವಾಗೋದು ಯಾವಾಗ? ಮನುಷ್ಯ ದೇಹ ಬಂದಾಗ ಮಾತ್ರ. ಅಧ ಅದು ಚೆನ್ನಾಗಿ ತಿಳ್ಕೊ ಪ್ರಯತ್ನ ಪಡ್ತಾರೆ. ಯುಕ್ತ ಹೇತುಭಿರ್ ಈಶ್ವರ, ಯುಕ್ತ ಹೇತುಭಿ, ಹೇತುವಿರ್ ಬ್ರಹ್ಮಸೂತ್ರಗಳಿಂದ ಅಂತ ಅರ್ಥ. ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮಧ್ವಿಹಿ ವಿನಿಶ್ಚಿತಂ ಅಂತ ಹೇಳಿರೋದ್ರಿಂದ ಯಾವುದೋ ಯುಕ್ತಿಗಳನ್ನು ದೇವರನ್ನು ತಿಳ್ಕೊಳ್ಳೋದಲ್ಲ. ಬ್ರಹ್ಮಸೂಕ್ತ ಸದ್ಯುಕ್ತಿಗಳು, ಸದ್ಯುಕ್ತಿಗಳು ಅಂದರೆ ಬ್ರಹ್ಮಸೂತ್ರಗಳೇ. ಸೇತುಭಿಹಿ ಈಶ್ವರಂ, ಈಶ್ವರನಾದ ನನ್ನನ್ನು ಜಿಜ್ಞಾಸೆ ಮಾಡಿ ಮಾಡಿ ತಿಳ್ಕೊಳ್ತಾರೆ. ಗೃಹ್ಯಮಾಣೈಹಿ ಆತ್ಮಲಿಂಗೈಹಿ ಸ್ವಬಾಹ್ಯ ಅನುಮಾನತಃ. ಸ್ವಬಾಹ್ಯಂ, ತನ್ನಿಂದ ಭಿನ್ನ, ದೇವರೇನಾಗಿದ್ದಾನೆ ನಮಗಿಂತ ಭಿನ್ನನಾಗಿದ್ದ. ಸ್ವತೋಬಾಹ್ಯಂ ಈಶ್ವರಂ ಮಾಮದ್ಧ ಪ್ರತ್ಯಕ್ಷೀಕರ್ತು ಮಾರ್ಗಯಂತಿ ಅದ್ಧಾ ಮಾರ್ಗಯಂತಿ. ಅದ್ಧ ಸರಿಯಾಗಿ ಅದಕ್ಕೆ ಭಾರಿ ಹುಡುಕ್ತಾರೆ ಅಂದರೆ ಕಣ್ಣಾರೆ ಕಾಣಬೇಕು ಅಂತೇಳಿ. ವಿಚಾರ್ಯ ಜ್ಞಾತುಂ ಯತಂತೆ ಕೈಹಿ ಹೇತುಭಿ ಸದ್ಯುಕ್ತಿಭಿ ಅನುಮಾನತಃ ವಿನಿರ್ದೋಷ ಪಂಚಾವಯವ ಲಕ್ಷಣ ವಾಕ್ಯಾತ್ಮಕೈಹಿ ಕಿಂ ಪ್ರಮಾಣ ಕೈಹಿ. ಅನುಮಾನ ವಾಕ್ಯಗಳಿಂದ ಪಂಚಾವಯವ ನಿಯಮ ನಾವು ಒಪ್ಪಿಲ್ಲ ಹೊರತು ಪಂಚಾವಯವ ಒಪ್ಪಿದ್ದೇವೆ. ಪಂಚಾವಯ ನಿಯಮ ಒಪ್ಪಿಲ್ಲ ನಾವು. ಪ್ರತಿಜ್ಞಾ ಹೇತು ದೃಷ್ಟಾಂತ ನಿಗಾಣ ಐದು ಇದನ್ನು ಒಪ್ಪಿದ್ದೇವೆ. ನಿಯಮಗಳನ್ನು ಒಪ್ಪಿಲ್ಲ, ಇರಲೇಬೇಕು ಅಂತ ನಿಯಮ ಒಪ್ಪಿಲ್ಲ. ಆದ್ದರಿಂದ ಪಂಚಾವಯವ ಲಕ್ಷಣ ವಾಕ್ಯಾತ್ಮಕೈಹಿ ಕಿಂ ಪ್ರಮಾಣಕೈಹಿ ಚಕ್ಷುರಾಜನ ಗೃಹ್ಯಮಾಣೈಹಿ ರೂಪಾದಿಭಿಹಿ ಆತ್ಮನಃ ಪರಮಾತ್ಮನೋ ಲಿಂಗೈಹಿ ಗಮಕೈಹಿ ಜ್ಞಾಪಕೈಹಿ. ದೇವರನ್ನು ತಿಳಿಸ್ತಕ್ಕಂಥ ಲಿಂಗಗಳು ಯುಕ್ತಿಗಳು. ಬೆಂಕಿ ಇದೆ ಅಂತ ತಿಳಿಸ್ತಕ್ಕಂಥ ಲಿಂಗ ಯಾವುದೋ, ಇಲ್ಲಿ ಅಗ್ನಿ ಇದೆ ಅಂತ ತಿಳಿಸ್ಕೊಡ್ತಕ್ಕಂಥ ಲಿಂಗ. ಹೇತು ಯಾವುದೋ ಧೂಮ. ಧೂಮ ನೋಡಿ ಅಗ್ನಿ ಹೇಗೆ ತಿಳಿತೇವೋ, ಕೆಲವು ಅಸ್ವಾತಂತ್ರ್ಯವನ್ನು ನೋಡಿ ಸ್ವತಂತ್ರ ಪರಮಾತ್ಮನ ತಿಳಿತೇವೆ. ಅಸ್ವಾತಂತ್ರ್ಯ ನಮ್ಮಲ್ಲಿದೆ, ಅಸ್ವಾತಂತ್ರ್ಯ ಇಲ್ಲದೆ ಇರತಕ್ಕಂಥ ಒಬ್ಬೇ ಒಬ್ಬ ವ್ಯಕ್ತಿ ಯಾರು ಅಂದರೆ ದೇವರು. ಅದನ್ನ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಎಂಥ ಲಿಂಗಗಳವು, ಆತ್ಮಲಿಂಗೈ. ಅದು ಹೇಗೆ ಅಗ್ನಿಗೆ ಧೂಮ ಲಿಂಗ ಆಗುತ್ತೋ ದೇವರಿಗೆ ಲಿಂಗ ಅಂದರೆ ಇವೆಲ್ಲವೂ ಕೂಡ ಸ್ವಬಾಹ್ಯ. ಅದನ್ನೇ ಆಚಾರ್ಯ ಬಹು ಹೇಳಿದ್ದು, ಬಹುಚಿತ್ರ ಜಗದ್ ಬಹುಧಾಕರಣ ಪರಶಕ್ತಿರ್ ಅನಂತ ಗುಣ ಪರವಹ. ಅರ್ಥ ಮಾಡ್ಕೊಳ್ಳೋರಿಗೆ ಯಾವ ವಸ್ತು ಕಂಡರೂ ದೇವ್ರು ನೆನಪಾಗ್ತಾನೆ ಅಂತ ಹೇಳ್ತಾರೆ. ಯಾವ ವಸ್ತು ಕಂಡರೂ ಕೂಡ ಮಾಡಿದವನು ಯಾರು ದೇವರೇ. ಯಾವುದೇ ವಸ್ತುವನ್ನು ಮಾಡಿದ ದೇವರಾದ್ದರಿಂದ ಯಾರೋ ಒಂದು ಕೊಟ್ಟು ಒಂದು ಮೊಮೆಂಟ್ ನೋಡಿದ ತಕ್ಷಣ ಏನು ಮಾಡ್ತಾರೆ, ಅವ್ರು ನೆನಪಾಗ್ತದೆ. ದೇವ್ರು ಕೊಟ್ಟಿರೋದೆಲ್ಲ ನೆನಪಾಗಬೇಕಾಗ್ತದೆ ನಾವು. ಏನೇನು ದೇವ್ರು ಇಟ್ಟಿದ್ದಾನೆ ಸೃಷ್ಟಿಯೊಳಗೆ, ಇನ್ಕ್ಲೂಡಿಂಗ್ ನಮ್ಮ ದೇಹ, ನಮ್ಮ ದೇಹ ಪ್ರಾರಂಭ ಎಲ್ಲಿ ನೋಡಿದ್ರು ಕೂಡ ಏನು ಕಾಣಬೇಕು ನಮಗೆ, ದೇವ್ರು ಕಾಣಬೇಕು. ಎಲ್ಲ ಮಾಡಿರೋದು ಯಾರೋ ಜನ್ಮಾದ್ಯಶ್ಚೇತಃ ದೇವರು ಮಾಡಿರೋದ್ರಿಂದ. ಅದಕ್ಕೆ ಆತ್ಮಲಿಂಗೈ ಗೃಹ್ಯಮಾಣೈ ಆತ್ಮಲಿಂಗೈ ಸ್ವಬಾಹ್ಯಂ ಅನುಮಾನತಃ ಸ್ವಬಾಹ್ಯಂ ಸ್ವಭಿನ್ನಂ ಅಂತ ದೇವರನ್ನು ಇಂಥ ಒಂದು ಯುಕ್ತಿಗಳಿಂದ, ಶಾಸ್ತ್ರಾರ್ಥ ಯುಕ್ತ ಗರ್ಭಿತವಾದ ಯುಕ್ತಿಗಳಿಂದ, ಸದ್ಯುಕ್ತಿಗಳಿಂದ ತಿಳಿತಾನೆ. ಇಷ್ಟೆಲ್ಲ ಹೇಳಿ ಮನುಷ್ಯ ಶರೀರದ ಮಹತ್ವವನ್ನು ವರ್ಣನೆ ಮಾಡಿ ಇಲ್ಲಿ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೇಳಿದರು. ಇದು ಬಂದಾಗ ಬೇರೆ ಈಗ ಬಂದಾಗ ಧನ ಸಂಪಾದನೆ ಮಾಡ್ತೇವೆ, ಪಶುಗಳು ಬಂದಾಗ ಜ್ಞಾನ ಸಂಪಾದನೆ ಮಾಡೋಕ್ಕಾಗುತ್ತೆ. ಹಾಗಿದ್ರೆ ಈ ಜನ್ಮ ಬೆಸ್ಟು, ಇದರಲ್ಲೇ ಜ್ಞಾನ ಸಂಪಾದನೆ ಮಾಡೋಕ್ಕಾಗದೆ ಹೋದರೆ ಇನ್ಯಾವ ಸಂಪಾದನೆ ಮಾಡ್ತಾನೆ. ಅದನ್ನು ಅರ್ಥ ಮಾಡಿಕೊಂಡು ಮನುಷ್ಯ ಶರೀರದೊಳಗೆ ಎಷ್ಟು ಧನ ಸಂಪಾದನೆ ಮಾಡಿದರೂ ಕೂಡ ಏನಲ್ಲ ಅದು, ಹುಡುಗ ಹೋದೆ ಸಂಪಾದನೆ ಮಾಡ್ಕೊಂಡು ಪರೀಕ್ಷೆ ದಿವಸ ಬಿಟ್ಟೋಗ್ಬಿಟ್ಟ ಎಲ್ಲ ಹೇಳಿದೆ. ಅವ್ನು ಏನೇ ಒಳ್ಳೆಯ ಸಾರಪ ತೊಗೊಂಬುದೇನು ಅಂತ ಕೇಳಿದರೆ ದಾಟ ಲಕ್ಷ ತಂದರೂ ಉಪಯೋಗ ಇಲ್ಲ, ಏನು ತರಬೇಕಾಗಿತ್ತು, ಪರೀಕ್ಷೆಗೆ ಅಟೆಂಡ್ ಆಗಿ ಪಾಸ್ ಆಗಬೇಕಾಗಿತ್ತು ಅಷ್ಟೆ. ಸಬ್ಸ್ಟ್ಯೂಟ್ ಅಲ್ಲ ಅದಕ್ಕೆ, ಅವತ್ತು ಏನು ತಂದರೂ ಕೂಡ ಏನಲ್ಲ, ಸಬ್ಸ್ಟ್ಯೂಟ್ ಅಲ್ಲ. ಸೊ ಮನುಷ್ಯ ದೇಹದಲ್ಲಿ ಏನು ಸಂಪಾದನೆ ಮಾಡಿದ್ರೆ ಏನಲ್ಲ ಅದು, ಮನುಷ್ಯ ಜನ ಮ್ಯಾಚಿಂಗ್ ಫ್ರೂಟ್ ಅಲ್ಲ ಅದು. ಏನು ತರಬೇಕು ಅದರೊಳಗೆ, ದಾನನೇ ಸಂಪಾದನೆ ಮಾಡೋದು. ದಾನ ಅಂದರೆ ಯಾವುದೋ ಜ್ಞಾನ ಅಲ್ಲ. ಯಾವ ಜ್ಞಾನ ಆಗಬೇಕು, ಬ್ರಹ್ಮಜ್ಞಾನನೇ ಆಗಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ಯಾವ ಉದ್ದೇಶಕ್ಕೋಸ್ಕರವಾಗಿ, ಯಾವ ಉದ್ದೇಶಕ್ಕೋಸ್ಕರ ಯಾವುದನ್ನು ಕೊಟ್ಟಿರ್ತಾರೋ ಅದಕ್ಕೆ ಉಪಯೋಗ ಮಾಡಬೇಕು. ಹೀಟ್ರ್ ಮಾಡಿಕೊಟ್ಟಿರ್ತಾರೆ, ಕೂಲ್ ಆಗ್ತಿರುತ್ತೆ. ಸೊ ಫ್ರಿಜ್ ಉಪಯೋಗಿಸಿದ್ದು ಕೇಳಿದರೆ, ನಾವು ಫ್ರಿಜ್ ಕೇಳಿದ್ದಲ್ಲಿ ಹೀಟ್ರೇ ಕೇಳಿದ್ದು ಅಂತ ಹೇಳ್ತಾ. ಹೀಟ್ರಿಂದ ಏನು ಬರಬೇಕಲ್ಲಿ, ಹೀಟೇ ಬರು. ಫ್ರಿಜ್ ತೊಳೆದೋಡ ಒಳ್ಳೆ ಬೆಚ್ಚಿಗಿರುತ್ತೆ. ಏನಾಗಿರೋ ಸರ್ ಹೀಟ್ರೇ ಉಪಯೋಗಿಸ್ಬಿಡಿ ಸರ್ ಇದ್ರೆ ಅಂತ ಕೇಳಿದರೆ, ನಾನು ಏನಪ್ಪಿಂದ ನೀರು ಕಾಡಿದ್ದು ಯಾವುದಕ್ಕೋಸ್ಕರ ಹೇಳು, ತಪ್ಪು ಅಂತ ಹೇಳ್ತಾರೆ. ಆ ಪರ್ಪಸ್ ಸರ್ವ್ ಆಗಬೇಕಲ್ಲ, ಇಲ್ಲದ ಹೋದ್ರೆ ಸರಿಯಲ್ಲ. ನಾವು ಎಲ್ಲದಕ್ಕೂ ಪರ್ಪಸ್ ಸರ್ವಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೇವೆ. ನಮ್ಮ ದೇಹದ ಪರ್ಪಸ್ ಏನಾಗ್ತಾ ಇಲ್ಲ, ಸರ್ವಾಗ್ತಾ ಇಲ್ಲ ಅಂತ ಗೊತ್ತಾ, ಎಷ್ಟು ತಪ್ಪು ಮಾಡ್ತೇವೆ ಅಂತ ತಿಳಿಯಿ. ಅತ್ರ ಮಾಂ ಮಾರ್ಗಯಂತ್ಯಥ ಯುಕ್ತಾಹ ಹೇತುಭಿರ್ ಈಶ್ವರಂ ಗೃಹ್ಯಮಾಣೈ ಆತ್ಮಲಿಂಗೈ ಸ್ವಬಾಹ್ಯಂ ಅನುಮಾನತಃ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಅವಧೂತಸ್ಯ ಸಂವಾದಂ ಯದೋ ರಮಿತ ತೇಜಸಃ. ಈಗ ಶುರು ಮಾಡ್ತೇವೆ ವಿಷಯ ಹೇಳೋದಕ್ಕೇನೆ, ಕಥೆ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಅತ್ರಾಪಿ ಉದಾಹರಂತೀಮಂ ಇತಿಹಾಸಂ ಪುರಾತನಂ ಅವಧೂತಸ್ಯ ಸಂವಾದಂ ಯದೋಹೋ ಅಮಿತ ತೇಜಸಃ. ಅತ್ರಾಪಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಮಂ ಪುರಾತನಂ ಇತಿಹಾಸಂ ಉದಾಹರಂತಿ, ಹಳೇ ಒಂದು ಇತಿಹಾಸವನ್ನು ಹೇಳ್ತಾರೆ. ಆಖ್ಯಾನ ಬೇರೆ, ಇತಿಹಾಸ ಬೇರೆ. ಆಖ್ಯಾನದಲ್ಲಿ ಬರೀ ಕಥೆ ಇರ್ಬೋದು, ನಡೆದಿರಬೇಕಾಗಿಲ್ಲ, ಅದು ಎಸೆನ್ಸ್ ಇದ್ರೆ ಸಾಕು. ಆ ಇತಿಹಾಸ ಅದು ನಡೆದಿದ್ದು, ಮಹಾಭಾರತ ಇತಿಹಾಸ, ರಾಮಾಯಣ ಇತಿಹಾಸ. ಇತಿಹಾಸ ಪುರಾಣಕ್ಕೆ ವ್ಯತ್ಯಾಸ ಗೊತ್ತಿರಬೇಕು. ಹಿಸ್ಟ್ರಿ ಬೇರೆ, ಫಿಕ್ಷನ್ ಬೇರೆ ಅಂತೇಳಿ ಆ ಥರ. ಫಿಕ್ಷನ್ನಲ್ಲೂ ಸಂದೇಶ ಇರುತ್ತೆ, ಆ ಇತಿಹಾಸದ ಸಂದೇಶ ಮತ್ತು ಫ್ಯಾಕ್ಟ್ ಎರಡೂ ಇರುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ರಾಮಾಯಣ ಮಹಾಭಾರತಗಳನ್ನು ಜಯೋನಾಮ ಇತಿಹಾಸೋಯಂ ಕೃಷ್ಣ ದ್ವೈಪಾಯನೇರಿತ, ಅತಿ ಶ್ರೇಷ್ಠ ಇತಿಹಾಸಗಳು. ಅದರಲ್ಲಿ ಒಂದು ಹಳೆಯ ಕಥೆ ಇದು, ನಡೆದ ಇತಿಹಾಸ ಇದು. ಇತಿಹಾಸ ಅದಕ್ಕೆ ಅರ್ಥ ಇತಿಹಾಸ, ಇತಿ ಈ ರೀತಿಯಾಗಿ ಆಸಹಿ ನಡೆದಿತ್ತು ಅಂತ ಹೇಳೋದಕ್ಕೆ ಇತಿಹಾಸ ಅಂತ ಕರೀತಾರೆ. ಇತಿಹಾಸ ಶಬ್ದದಲ್ಲೇ ಫ್ಯಾಕ್ಟ್ ಎಂಬ ಅರ್ಥ ಇದೆ. ಇತಿಹಾಸ ಪುರಾತನ ಇತಿಹಾಸ ಅಂದ್ರೆ ಏನು, ಏನ್ಸಿಯಂಟ್ ಹಿಸ್ಟ್ರಿ ಅಂತ ಅರ್ಥ. ಮಾಡರ್ನ್ ಹಿಸ್ಟ್ರಿ, ಏನ್ಸಿಯಂಟ್ ಹಿಸ್ಟ್ರಿ ಅಂತ ಓದ್ತಾರೆ. ಅದರಲ್ಲಿ ಸ್ಪೆಷಲೈಸೇಷನ್, ಮತ್ತೆ ಹಿಸ್ಟ್ರಿ ಓದೋರಿಗೆ ಸ್ಪೆಷಲೈಸೇಷನ್ ಬೇರೆ. ಮಾಡರ್ನ್ ಹಿಸ್ಟ್ರಿ, ಏನ್ಸಿಯಂಟ್ ಹಿಸ್ಟ್ರಿಯಲ್ಲಿ ಅದು ಏನ್ಸಿಯಂಟ್ ಹಿಸ್ಟ್ರಿ ಒಂದು ಹೇಳ್ತೇನೆ ಕೇಳು. ಅವಧೂತಸ್ಯ ಸಂವಾದಂ ಯದೋ ರಮಿತ ತೇಜಸ, ಏನದು ಯದೋಹೋ ಅವಧೂತಸ್ಯ ಸಂವಾದಂ ವಾಸುದೇವಸ್ಯ ಚ ಮಹಾತ್ಮನಃ. ಅರ್ಜುನ ಕೃಷ್ಣರ ಸಂವಾದ ಕೇಳಿದೆ ಅಂತ ಸಂಜೆ ಹೇಳಲಾಗಿಲ್ಲಿ. ಅವಧೂತಸ್ಯ ಸಂವಾದಂ ಯದೋ ರಮಿತ ತೇಜಸ, ಅಮಿತ ತೇಜಸ್ಸಹ ಯದೋಹೋ ಅಮಿತ ತೇಜಸ್ಸ ಅವಧೂತಸ್ಯ, ಇಬ್ಬರು ಅಮಿತ ತೇಜಸ್ಕರೇ. ಈತ ಅಮಿತ ತೇಜಸ್ಕ ಯದವಂಶದ ಮೂಲ ಪುರುಷ, ಆತ ಅಮಿತ ತೇಜಸ್ಕ ಒಳ್ಳೆ ಜ್ಞಾನಿ. ಅದಕ್ಕೆ ಇಬ್ಬರಿಗೂ ಅನ್ವಯವಾಗತಕ್ಕಂಥ ಮಾತು. ಅಮಿತ ತೇಜಸ ಅವಧೂತಸ್ಯ ಅಮಿತ ತೇಜಸ್ಸ ಯದೋಹೋ ಸಂವಾದಂ ಉದಾಹರಂತಿ, ಸಂವಾದವನ್ನು ಹೇಳ್ತಾರೆ, ಹೇಳ್ತೇನೆ ಕೇಳು ಅಂತೇಳಿ. ಏನು ಇತಿಹಾಸ ಅಂದರೆ, ಅವಧೂತಂ ದ್ವಿಜಂ ಕಂಚಿತ್ ಚರಂತಂ ಅಕುತೋ ಭಯಂ ಕವಿಂ ನಿರೀಕ್ಷ ನಿಪುಣಂ ಯದುಹೂಪ್ರಚ್ಛ ಧರ್ಮವಿತ್. ಅವಧೂತಂ ದ್ವಿಜಂ ಕಂಚಿತ್ ಚರಂತಂ ಅಕುತೋ ಭಯಂ ಕವಿಂ ನಿರೀಕ್ಷ ನಿಪುಣಂ ಯದುಹೂಪ್ರಚ್ಛ ಧರ್ಮವಿತ್. ಅವಧೂತಂ ದ್ವಿಜಂ ಕಂಚಿತ್, ಒಬ್ಬನೊಬ್ಬ ಅವಧೂತ ಅದ ಹೆಸರು ಕೂಡ ಹೇಳೋದಿಲ್ಲ. ಅವಧೂತ ಅಂದರೆ ಟೋಟಲಿ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಒಬ್ಬ ಅವಧೂತ ಇದ್ದಾನೆ. ಚರಂತಮ್ಮ ಕುತೋಭಯಂ ಓಡಾಡ್ಕೊಂಡಿದ್ದಾನೆ. ಚರಂತಮ್ಮ ಅನ್ನೋದಕ್ಕೆ ಎರಡರ್ಥ, ಓಡಾಡ್ಕೊಂಡಿದ್ದ ಅಂತ ಒಂದರ್ಥ, ವಿಷಯಾನ್ ಭಕ್ಷಯಂತಂ ಚರಭಕ್ಷಣೆ, ಆದ್ದರಿಂದ ವಿಷಯವನ್ನು ಹೋಗಿ ಮಾಡ್ಕೊಂಡಿದ್ದಾನೆ, ಎಲ್ಲೆಲ್ಲೋ ಓಡಾಡ್ಕೊಂಡಿದ್ದಾನೆ. ಆ ಕುತೋಭಯಂ ನಿರ್ಭೀತಿಯಿಂದ ವಾಸ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಆತನ ಪಾಯಿಂಟ್ನಲ್ಲಿ ಏನಿತ್ತು, ಆ ಕುತೋಭಯಂ ಯಾರ ಬಗ್ಗೆಯೂ ಭಯನೇ ಇಲ್ಲ ಅವನಿಗೆ, ಅದು ದೈವಿ ಸಂಪತ್ತಿನ ಮೊದಲ ಲಕ್ಷಣ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಆಸುರಿ ಸಂಪತ್ತನ್ನು ಪರಮಾತ್ಮ ಹೇಳ್ತಿದ್ದಾನೆ. ದೈವಿ ಸಂಪತ್ತನ್ನು ಮೊದಲು ಹೇಳ್ತಾನೆ, ಅದರ ಮೊದಲು ಹೇಳಿದ ಲಕ್ಷಣ ಯಾವುದು ಅಂದರೆ ಅಭಯ. ನಿರ್ಭೀತವಾದ ಜೀವನ ಯಾರಿಗೆ ಸಾಧ್ಯ? ದೈವಿ ಸಂಪತ್ತಿನವರಿಗೆ ಮಾತ್ರ ಸಾಧ್ಯ, ಬೇರೆಯವರಿಗೆಲ್ಲ. ಪುರಾತನ ಅವಧೂತ ಅಕುತೋ ಕವಿಂ ಕವಿ ಒಳ್ಳೆ ಜ್ಞಾನಿ, ನಿರೀಕ್ಷೆ ನಿಪುಣ, ಒಳ್ಳೆ ಎಕ್ಸ್ಪರ್ಟ್ ನಿರೀಕ್ಷ. ಎದುರಾಜ ನೋಡಿದ, ಧರ್ಮವಿತ್ ಎದುರ ಎದುಹು ಪಪ್ರಚ್ಚ, ಒಳ್ಳೆ ಧರ್ಮಜ್ಞಾನಿಯಾದ ಎಲ್ಲಿ ಎಲ್ಲರಿಗೆ ಗುರುಸಕ್ಕೆ ಬರೋದಿಲ್ಲ ಅವಧೂತರನ್ನ ಅಂತ ಅರ್ಥ. ಆ ವಿಜಯದಾಸ ದೇವಿಸಿ ಕಳಿಸ್ಬಿಡ್ತಾರಲ್ಲ ಆತ, ಊಟಕ್ಕೆ ಕೂತ ಏ ಗಟ ಒಟ್ಟು ದೇವಿಸ ಆ ಥರ. ಅದಕ್ಕೆ ಜ್ಞಾನಿಗಳ ಲಕ್ಷಣ ಏನು ಗೊತ್ತಾಗುತ್ತೆ? ರಾರಿಗಂತ ತೇಲಕ್ಕೆ ಕೊಟ್ಟರಲ್ಲ ಅವ್ರಿಗೆ ಏನು ಅರ್ಥ ಆಗುತ್ತೆ? ತಿಳಿಯೋದಿಲ್ಲ ಅವರಿಗೆಲ್ಲ ಕೂಡ. ಅದಕ್ಕೆ ಧರ್ಮವಿತ್ ಧರ್ಮವನ್ನು ಬಲ್ಲಂಥ ಎದುರಾಜ ಕೇಳಿದ, ಕುತೋ ಬುದ್ಧಿರಿಯಂ ಬ್ರಹ್ಮನ್ ಅಕರ್ತುಸ್ತೇ ವಿಶಾರದ ಯಾಮಾಸಾಧ್ಯ ಭವಾನ್ ಲೋಕಾನ್ ವಿದ್ವಾನ್ ಚರತಿ ಬಾಲವತ್. ಅವು ನೋಡಿದ ತಕ್ಷಣ ಭಾರಿ ಆಶ್ಚರ್ಯ ಅನ್ನಿಸ್ತು ಯದುರಾಜನಿಗೆ. ಆತನ ಕಂಡು ಮಾತಾಡಿಸ್ತಾನೆ, ಇಯಂ ಬ್ರಹ್ಮನ್ ಈತ ರಾಜನ್, ಆತ ಬ್ರಹ್ಮನ್, ಬ್ರಹ್ಮಣ ಬ್ರಹ್ಮಜ್ಞಾನಿಯೇ. ಇಯಂ ಬುದ್ಧಿ ಕುತಃ, ಈ ಜ್ಞಾನ ಎಲ್ಲಿಂದ ಬಂತೆ ನಿನಗೆ? ಅಕರ್ತುಹು ತೇ ವಿಶಾರದ, ನೋಡಿ ಏನು ಮಾಡ್ತಾ ಇಲ್ಲ ನೀನೀಗ, ಆದರೆ ವಿಶಾರದ ಭಾರಿ ಒಳ್ಳೆ ವಿಶಾರದ ಬುದ್ಧಿ ಇಯಂ ಕುತಃ ಜಾತ, ಈ ವಿಶಾರದವಾದ ಬುದ್ಧಿ ತೀಕ್ಷ್ಣವಾದ ಬುದ್ಧಿ ಎಲ್ಲಿಂದ ಬಂತು ನಿನಗೆ? ಯಾಮಾಸಾಧ್ಯ ಭವಾನ್ ಲೋಕಾನ್ ವಿದ್ವಾನ್ ಚರತಿ ಬಾಲವತ್, ಯಾಮ್ ಬುದ್ಧಿಂ ಆಸಾಧ್ಯ, ಅಂತ ಬುದ್ಧಿಯನ್ನು ಜ್ಞಾನವನ್ನು ಹೊಂದಿರೋದರಿಂದ ಭವಾನ್ ನೀವು ಆ್ಯಕ್ಚುಲಿ ಅನುವಾದ ಮಾಡೋಕೆ ತಾವು ಅಂತ ಮಾಡ್ಬೇಕಲ್ಲ, ತಾವು ವಿದ್ವಾನ್ ಜ್ಞಾನಿಯಾದ ತಾವು, ಬಾಲವತ್ ಒಳ್ಳೆ ಬಾಲಕನಂತೆ ಮುಗ್ಧನಂತೆ, ಲೋಕಾಂಚರತಿ ಲೋಕದಲ್ಲಿ ಓಡಾಡ್ಕೊಂಡಿದ್ದೀರಲ್ಲ, ಇಂಥ ಜ್ಞಾನ ಎಲ್ಲಿಂದ ಬಂತು ನಿಮಗೆ? ಕುತೋ ಬುದ್ಧಿರಿಯಂ ಬ್ರಹ್ಮನ್ ಅಕರ್ತುಸ್ತೇ ವಿಶಾರದ, ಮಕ್ಕಳಿಗೂ ಭಯ ಇರೋದಿಲ್ಲ, ಹಾವು ಬಂದರೆ ಆಡೋಕ್ಕೆ ಹೋಗ್ತಾರೆ, ನೋಡಿದ ತಕ್ಷಣ ಹಾವು ನೋಡಿ ಏನು ಮಾಡ್ತಾರೆ ಅವರು, ಹಿಡ್ಕೊಳ್ಳೋದಕ್ಕೆ ಹೋಗ್ಬಿಡ್ತಾರೆ, ಬೆಂಕಿಗೆ ಒಲೆ ಕಂಡು ನೋಡೋದಕ್ಕೆ ಹೋಗ್ತಾರೆ, ಭಯ ಇಲ್ಲ. ತಿಳುವಳಿಕೆ ಇಲ್ಲದೆ ಹೋಗಿದ್ದಾರೆ, ತಿಳುವಳಿಕೆ ಇದ್ದು ಭಯಕ್ಕೆ ಇದ್ದರೆ ಅದು ಜ್ಞಾನಿಗಳು, ತಿಳುವಳಿಕೆ ಇಲ್ಲದೆ ಇದ್ದರೆ ಬಾಲಕರು, ಮತ್ತು ಬಾಲಕರು ಜ್ಞಾನಿಗಳು, ಇಬ್ಬರಿಗೂ ವ್ಯತ್ಯಾಸ ಇದೆ. ಬಿಹೇವ್ ಅವ್ರದ್ದು ಇದರಲ್ಲೇ ರಿಯಾಕ್ಷನ್ ಒಂದೇ, ಆದರೆ ಜ್ಞಾನಪೂರ್ವಕ ಅಜ್ಞಾನಪೂರ್ವಕ ವ್ಯತ್ಯಾಸ ಇದೆ. ಅದಕ್ಕೆ ಬಾಲವತ್ ಅಂತ ಹೇಳಿ, ಬಾಲವತ್ ಬಾಲಕನಲ್ಲಿರ್ತಕ್ಕಂಥದ್ದೇ ನಿಜವಾದ ಗುಣ ಆಗಿದ್ದರೆ ದೇವ್ರು ದೊಡ್ಡವ್ರು ಮಾಡ್ತಾನೆ ಇದ್ದೆ ಆದೇಶ ನಿಲ್ಲಿಸಿಬಿಡ್ಬೋದಾಗಿತ್ತು. ಅದೇನಿದೆ, ತಿಳುವಳಿಕೆ ಇಲ್ಲದೆ ಇರ್ತಾರೆ, ಆದ್ದರಿಂದ ಅದು ಸರಿಯಲ್ಲ. ಕುತೋ ಬುದ್ಧಿರಿಯ, ಯಾರು ಕುಬಾದಲ್ಲಿರ್ತಾನೆ, ಆರಾಮಾಗಿದ್ದಾರೆ ತಯಾರ ಅವ್ರನ್ನ, ಆರಾಮಾಗಿದ್ದಾರೆ ಅಂತ ಹೇಳಕ್ಕೆ ಸಾಧ್ಯ ಉಂಟಾ? ಅದೇನೆ ನೋಡೋರಿಗೆ ಸಂಕಟ ಆಗುತ್ತೆ ಪಾಪ, ಆದ್ದರಿಂದ ಅದು ಆರಾಮ ಅಲ್ಲ. ಅದು ಬಾಲಕರಲ್ಲಿ ಅಜ್ಞಾನ ಕಂಡು ನಮಗೆ ದುಃಖ ಆಗುತ್ತೆ, ಆದರೆ ಅವ್ರ ಅಪ್ರೋಚ್ ಕಂಡು ಆಶ್ಚರ್ಯ ಆಗುತ್ತೆ ಅಷ್ಟೆ. ಬಾಲವತ್ ಕುತೋ ಬುದ್ಧಿರಿಯಂ ಬ್ರಹ್ಮನ್ ಅಕರ್ತುಸ್ತೇ ವಿಶಾರದ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೆಷ್ಟು ಕೂಡ. ತತ್ರ ಕಾರಣ ಅತ್ರ ಮಾಮಿತಿ, ಅತ್ರ ಪುರುಷ ಶರೀರೇ ಮನೋಯೋಗಯುಕ್ತ ಯೋಗಿನಃ ಸ್ವತೋ ಬಾಹ್ಯಂ ಈಶ್ವರಂ ಮಾಮದ್ಧ ಪ್ರತ್ಯಕ್ಷೀಕರ್ತು ಮಾರ್ಗಯಂತಿ ವಿಚಾರ್ಯ ಜ್ಞಾತುಂ ಯತಂತೆ ಕೈಹಿ ಹೇತುಭಿ ಸದ್ಯುಕ್ತಿಭಿ. ಅದೆಲ್ಲ ಆಯಿತು. ಜೀವಶ್ಚ ದರ್ಶನಾದಿ ಸ್ವಾತಂತ್ರ್ಯಾಭಾವೇನ ತತ್ಕರ್ತ ಅನ್ಯ ಈಶ್ವರೋಪಿ ಅಸ್ತಿ ಇತ್ಯನುಮೀಯತೆ. ಇದು ನಾವೆಲ್ಲ ಅಸ್ವತಂತ್ರರಾಗಿರೋದ್ರಿಂದ ಸ್ವತಂತ್ರನಾದವನು ಇರಲೇಬೇಕು ಅನ್ನೋ ವಿಚಾರವನ್ನು ಮಾಡಿ ದೇವರನ್ನು ಒಪ್ತಾರೆ. ಯಥಾಹಂ ಸಂಸಾಧಯಾಮಿ ತಥಾ ಮಾಂ ಶಾಧಿ ಇತ್ಯುದ್ಧವ ವಾಕ್ಯಂ ಅವಧಾರಯನ್ ಉತ್ತಮರ್ಥಂ ಇತಿಹಾಸದ ಸಂವೇದಯತಿ ಅತ್ರೇತಿ. ಇತಿಹಾಸ ಯಾತಕ್ಕೆ ಹೇಳ್ತಾನೆ ಕೃಷ್ಣ ಅಂದರೆ, ಉದ್ಧವ ಕೇಳಿದ್ದೇನು, ನನಗೆ ತಿಳಿಯಾಗಿ ಹೇಳು ಅಂತ ಕೇಳಿದ್ದಾರೆ. ಆ ತಿಳಿಯಾಗಿ ಹೇಳ್ಬೇಕಾದ್ರೆ ಏನು ಮಾಡಬೇಕಾಗ, ಇತಿಹಾಸ ಹೇಳಿದ್ರೆ ತಿಳಿಯುತ್ತದೆ. ಅದಕ್ಕೋಸ್ಕರ ತಿಳಿಯಾಗಿ ಹೇಳೋದು ಉದ್ದೇಶದಿಂದ ಇತಿಹಾಸ ಪುರಾಣ ಯಾತಕ್ಕೆ ಬಂತು ಅಂತ ಕೇಳಿದರೆ, ಒಂದು ಹಂತದ ಜನಗಳಿಗೆ ನೇರ ತೀರಿ ಹೇಳಿದರೆ ತಿಳಿಯೋದಿಲ್ಲ, ಏನು ಹೇಳಿದರೆ ತಿಳಿಯುತ್ತೆ ಅವರಿಗೆ, ಇತಿಹಾಸ ಹೇಳಿದರೆ ತಿಳಿಯುತ್ತೆ. ಅದಕ್ಕಾಗಿ ಉದ್ಧವ ಹಾಗೆ ಕೇಳಿದ್ದರಿಂದನೇ ಕೃಷ್ಣ ಆ ರೀತಿ ಹೇಳ್ತಾ ಇದ್ದಾನೆ. ಅತ್ರ ಪುರುಷ ಶರೀರೇ ಅಹಂ ನಿರ್ಮಾರ್ಗಣೇನ ಸುಲಭ ಇತ್ತೇತಸ್ಮಿನ್ ಅರ್ಥೇ ಅವಧೂತ ಯತಸಂವಾದ ರೂಪಂ ಇತಿಹಾಸಂ ಪುರಾವೃತ್ತಂ ಉದಾಹರತಿ. ಅಶ್ಯ ಇತಿಹಾಸ ಪುರಾವೃತ್ತ ಅಂತ ಅರ್ಥ, ಅದಕ್ಕೆ ಹಿಂದೆ ನಡೆದಿ ವೃತ್ತ ಅಂತ ನಡೆದಿತ್ತು, ಪುರಾವೃತ್ತ ಅಂತ ಹಿಂದೆ ನಡೆದಿತ್ತು. ಅಶ್ಯ ವಿವರಣಂ ಪುರಾತನಂ ಇತಿ ಅಮಿತ ತೇಜಸಃ ಅನಲ್ಪ ಬಲಸ್ಯ ತೇಜೋಬಲೆ ಪ್ರಭಾವೇ ಅನ್ನೇ ಜ್ಯೋತಿಷಿ ಅರ್ಚಿಷಿ ರೇತಸಿ ಇತಿ ಚ. ಇಷ್ಟಕ್ಕೆ ಅರ್ಥ ತೇಜಸ್ ಅಂತಿರೋದರಿಂದ ಅಲ್ಲಿ ಅನಲ್ಪ ಬಲಸ್ಯ ಹೆಚ್ಚು ಬಲವುಳ್ಳವನು ಅಂತ ಅರ್ಥ. ಅಮಿತ ಅಂದರೆ ಅನಲ್ಪ ಬಹು. ಕುತೋ ಬುದ್ಧಿರಿಯಂ ಬ್ರಹ್ಮನ್ನ ಕರ್ತುಸ್ತೇ ವಿಶಾರದ ಯಾವಾಸಾಧ್ಯ ಭವಾನ್ ಲೋಕಾನ್ ವಿದ್ವಾನ್ ಚರತಿ ಬಾಲವತ್. ಈಗ ಕುತಃ ಅಂತ ಕೇಳಿದರೆ ಯಾವ ಗುರುವಿನಿಂದ ಅಂತ ಪ್ರಶ್ನೆ. ಜ್ಞಾನ ಬಂತು ಅಂದರೆ ಎಲ್ಲಿಂದ ಬಂದಿರಬೇಕು? ಗುರುವಿನಿಂದ. ಕೆಲವು ಪದಾರ್ಥ ಅಂದರೆ ಯಾವ ಅಂಗಡಿಯಿಂದ ತಂದಿರಿ ಕೇಳ್ತಾರೆ ತಕ್ಷಣ, ಯಾವ ಅಂಗಡಿಯಿಂದ ತಂದಿರಿ ಅಂತ ಯಾಕೆ ಕೇಳಬೇಕು? ಜ್ಞಾನ ಎಲ್ಲಿ ಕೇಳಬೇಕು? ಯಾವ ಗುರುವಿನಿಂದ ಪಡೆದ್ರಿ ಅಂತ ಕೇಳಿದರು. ಅದು ಕುತಃ ಯಾವ ಗುರುವಿನಿಂದ ಇದ್ದ ಜ್ಞಾನ ನಿಮಗೆ ಬಂತು? ಅಕರ್ತು ಸಿದ್ಧಾಚರಣರಹಿತಶ್ಚ ಅಶುಭ ಅಶರಾದಿ ಪ್ರವೃತ್ತಿ ಶೂನ್ಯಶ್ಚ. ಅಕರ್ತು ಅಂದರೆ ಎಲ್ಲ ಬಿಟ್ಟವರು ಅಂತ ಅರ್ಥ ಅಲ್ಲ, ನಿಷಿದ್ಧಾಚರಣರಹಿತಶ್ಚ, ನಿಷಿದ್ಧವಾದ ಕೆಲಸಗಳನ್ನೇನೂ ಮಾಡ್ತಾ ಇಲ್ಲ. ಮತ್ತು ಅಶರಾದಿ ಪ್ರವೃತ್ತಿ ಶೂನ್ಯಶ್ಚ, ಅಶರಾದಿ ನ ಉಳಿದವರು ಮಾಡಂತೆ ಅಶರಾದಿಗಳನ್ನೂ ಮಾಡ್ತಾ ಇಲ್ಲ, ಮತ್ತಿರೋದು ಮಾತ್ರ ಆರಾಮವಾಗಿದ್ದೀರಿ, ಇದೇನಿದು ಅಂತ ಕೇಳ್ತಾನೆ. ಪ್ರಾಯೋ ಧರ್ಮಾರ್ಥ ಕಾಮೇಶು ವಿತ್ಸಾಯಾಂಚ ಮಾನವಾಹ ಹೇತುನೈವ ಸಮೀಹಂತೆ ಆಯುಷೋ ಯಶಸ ಶ್ರಿಯ. ಪ್ರಾಯೋ ಧರ್ಮಾರ್ಥ ಕಾಮೇಶು ವಿವಿತ್ಸಾಯಾಂಚ ಮಾನವಾಹ ಹೇತುನೈವ ಸಮೀಹಂತೆ ಆಯುಷ ಯಶಸ ಶ್ರಿಯ. ಮನುಷ್ಯರ ಸ್ವಭಾವ ಹೇಗಿದೆ ಅಂದರೆ ಹೇಳ್ತಾನ, ಪ್ರಾಯ ಸಾಮಾನ್ಯವಾಗಿ ಧರ್ಮಾರ್ಥ ಕಾಮೇಶು ವಿವಿತ್ಸಾಯಾಂಚ ಮಾನವ ಹೇತುನಾ ಏವ ಸಮೀಹಂತೆ ಆಯುಷ ಯಶಸ ಶ್ರಿಯ. ಬಾಲವತ್ ಸಂಚರಣಂ ಜ್ಞಾನ ಸಂಪಾದನಾಯ ಕಿಂ ನ ಸ್ಯಾದಿತ್ಯ ಆಶಂಕ್ಯ ಸತ್ಯಂ ನಾಯಂ ಮನುಷ್ಯ ಧರ್ಮ. ನಾನು ಜ್ಞಾನ ಸಂಪಾದನೆಗೋಸ್ಕರ ಬಾಲಕರಂತೆ ಇದ್ದೇನೆ ಅಂತ ಹೇಳಾಗಿಲ್ಲ ನೀವು ಯಾತಕ್ಕೆ. ಕಿಂತು ತೇಷಾಂ ಧರ್ಮಾದಿಷ್ವೇವ ಪ್ರವರ್ತನಂ ಆತ್ಮತತ್ವ ವಿವಿತ್ಸಾಯಾಂ ಸತ್ಯಾಂಚ ಇತ್ಯಾಹ ಪ್ರಾಯ ಇತಿ. ವಿವಿತ್ಸಾಯಾಂಚ ಮಾನವ, ಎಷ್ಟೇ ಜ್ಞಾನ ಇದ್ದರೂ ಕೂಡ ಧರ್ಮಾರ್ಥ ಕಾಮಗಳ ಬಗ್ಗೆ ಸಾಮಾನ್ಯ ಮನುಷ್ಯರು ಒಲವು ತೋರಿಸ್ತಾರೆ. ಪ್ರಾಯೋ ಮಾನವಾಹ ಪರಮಾತ್ಮತತ್ವ ವಿವಿತ್ಸಾಯಾಂ ಸತ್ಯಾಂಚೈಹ ಧರ್ಮಾದಿಷ್ವೇವ ಸಮೀಹಂತೆ ಪ್ರವರ್ತಂತೆ ಆಯುರಾದಿ ಪ್ರಾಪ್ತ ಏಚ. ಅಂದರೆ ಎಷ್ಟೇ ಜ್ಞಾನದ ಬಗ್ಗೆ ಲಾಲಸೆ ಇದ್ದವರಿಗೂ ಕೂಡ ಅಟ್ರಾಕ್ಷನ್ ಪಡೋದು ಭಾರಿ ಕಷ್ಟ. ಧರ್ಮಾರ್ಥ ಕಾಮಗಳ ಬಗ್ಗೆ ಸಾಮಾನ್ಯವಾಗಿ ಅವರು ಪ್ರಯತ್ನ ಶುರು ಮಾಡಿಬಿಡ್ತಾರೆ. ಹೇತುನ ತತ್ಪ್ರಾಪ್ತಿ ಸಾಧನ ಸಾಮಗ್ರಿಯೇಣ, ಅಂಥ ಒಂದು ತತ್ಪ್ರಾಪ್ತಿ ಸಾಮಗ್ರಿಯ ಪ್ರಾಪ್ತಿ ಸಾಮಗ್ರಿ ಅಂದರೆ ಸಂಪೂರ್ಣ ಇರಬೇಕು. ಅದಕ್ಕೋಸ್ಕರ ಏನೇನಿರಬೇಕು? ಆಯುಷ ಹೇತುನ ಯಶಸ ಶ್ರಿಯ, ಆಯುಷ್ಯ ಬೇಕು, ಸಂಪತ್ಕೀರ್ತಿ ಬೇಕು, ಸಂಪತ್ತು ಬೇಕು ಅಂತ ಹೇಳಿ ಜನಗಳು ಪ್ರಯತ್ನ ಪಡ್ತಾರೆ. ಜ್ಞಾನ ಮಾರ್ಗ ಹಿಡಿದವರು ಕೂಡ ಸಾಮಾನ್ಯವಾಗಿ ಇದನ್ನು ಟೆಂಪ್ಟೇಷನ್ ಕಳ್ಕೊಳ್ಳೋದು ಕಷ್ಟ. ನೀವು ಮಾತ್ರ ಹಗಿಲ್ವಲ್ಲ, ಏನು ಆಶ್ಚರ್ಯ ಅಂತ ಕೇಳ್ತಾರೆ. ತಂತು ಕಲ್ಪ ಕವಿರ್ ದಕ್ಷ ಸುಭಗ ಅಮೃತ ಭಾಷಣ ನ ಕರ್ತು ಇಹಸೆ ಕಿಂಚಿತ್ ಜಡ ಉನ್ಮತ್ತ ಪಿಶಾಚವತ್. ತಂತು ಕಲ್ಪ ಹೋಗ್ಲಪ್ಪ ಕೆದರಿರ್ತಾರೆ, ಏನು ಕೈಲಾಗದವರು ಸುಮ್ಮನೆ ಕೂತಿರ್ತಾರೆ. ನೀವು ಹಾಗಲ್ಲ, ತಂತು ಕಲ್ಪ ಕೇಪಬಲ್, ಕಲ್ಪಬಲ್ ಅಂದರೆ ಕೇಪಬಲ್, ಒಳ್ಳೆ ಸಮರ್ಥರು ನೀವು. ಎಷ್ಟು ಕೈ ಇಷ್ಟು ಗಟ್ಟಿಪುಟ್ಟಾಗಿದ್ದೆ ಭಿಕ್ಷೆ ಹಾಕ್ಬಿಡ್ತಿ ಅಂತ ಕೇಳ್ತಾರಲ್ಲ ಆ ಟೈಪ್, ಗಟ್ಟಿಪುಟ್ಟಾಗಿದ್ದೆ ಕೆಲಸ ಮಾಡಬಾರಂತ ಕೇಳ ಹಾಗೆ. ತಂತು ದಕ್ಷ ಒಳ್ಳೆ, ನೀವು ಎಂತ ಇದು ಕಲ್ಪ ಸಮರ್ಥರಾಗಿದ್ದೀರಿ. ಸಕಲ್ಪ ಸಮರ್ಥ. ಎರಡನೇದಾಗಿ ಕವಿ ಒಳ್ಳೆ, ನೋಡಪ್ಪ ಎಲ್ಲ ಶಕ್ತಿ ಇದೆ, ತಿಳುವಳಿಕೆ ಇಲ್ಲ ಅಂಬಾಗಿಲ್ಲ, ಒಳ್ಳೆ ಜ್ಞಾನಿಗಳು ಕವಿ ಅವರು ಎರಡೂ ಇದೆ. ಎಕ್ಸ್ಪರ್ಟೈಸ್ ಎಲ್ಲ ಅಂತ ಕೇಳಿದರೆ ದಕ್ಷ ಒಳ್ಳೆ ಸಮರ್ಥರಾಗಿದ್ದೀರಿ. ಅದು ಬುದ್ಧಿಯಿಂದ ಸಮರ್ಥರಾಗೋದು ಬೇರೆ, ದೈಹಿಕ ಸಮರ್ಥರಾಗೋದು ಬೇರೆ. ಬುದ್ಧಿ ಜ್ಞಾನ ಇದೆ, ಸಾಮರ್ಥ್ಯ ಇದೆ, ದೇಹದಲ್ಲಿ ಶಕ್ತಿ ಇದೆ. ಸುಭಗ ಒಳ್ಳೆ, ನೋಡಕ್ಕೆ ಭಾರಿ ಚೆನ್ನಾಗಿದ್ದೀರಿ. ಅಮೃತ ಭಾಷಣ ಭಟ್ಲಾಸ ಮಾತಾಡ್ತೀರಿ ಅಂತ ಹೇಳ್ತಾರೆ. ಇದು ಅವರು ಅಂತ ಮಾತಾಡಿಲ್ಲ, ಅಮೃತ ಭಾಷಣ ಅಂತ ಹೇಳಿಬಿಡ್ತಾರೆ. ಇದೊಂದು ಶಾಸ್ತ್ರದ ವೈಶಿಷ್ಟ್ಯ ಇದೆ. ಎಷ್ಟೋ ಸರ್ತೆ ಪುರಾಣಗಳಲ್ಲಿ ಯಾರು ಕಂಡಾಗ ಅವ್ರು ಒಳ್ಳೆ ಮಾತಾಡ್ತೀರಿ ಅಂತ ಹೇಳಿಬಿಡ್ತಾರೆ. ಮಾತಾಡೋದಕ್ಕಿಂತ ಮುಂಚೆ ಹೇಗೆ ಹೇಳ್ತಾರೆ ಅಂತ ಕೇಳಿದರೆ ಲಕ್ಷಣದಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಲಕ್ಷಣದಿಂದ ಚೆನ್ನಾಗಿ ಮಾತಾಡ್ತಾರೆ ಹೇಳಕ್ಕೆ ಬರುತ್ತಂತೆ. ಲಕ್ಷಣದಿಂದನೇ ಕಿವಿ ಇದೆ ಅದು ಗೊತ್ತಾಗುತ್ತೋ ಇಲ್ವೋ, ಕೇಳ್ತಾ ಇಲ್ಲ ಅಂತೇಳಿ. ಯಾವಾಗ ಎರಡೋ ಮಾತಾಡ್ತಾರೆ ಕಿವಿ ಕೇಳಕ್ಕೆ ಗೊತ್ತಾಗ್ಬಿಡುತ್ತಾಗಲೇ. ನಾವು ಕಿವಿ ಟೆಸ್ಟ್, ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸಿದ್ರೆ ಹೇಳಬೇಕಾಗಿಲ್ಲ. ಎಷ್ಟು ಗೊತ್ತಾಗುತ್ತೆ? ಏನೋ ಪ್ರಶ್ನೆಗೆ ಏನೋ ಉತ್ತರ ಕೊಟ್ಟರೆ ಕಿವಿಡ ಅಂತ ಅರ್ಥ ಆಗೋ ಹಾಗೆ ಅಲ್ಲಿ ಮಾತು ಅವರು ನಾವು ಸಾಕ್ಷಾತ್ ಇನ್ನೂ ಯಾರು ಹೇಳಿಲ್ಲದೋ ನಮ್ಗೆ ಹೇಗೆ ಅರ್ಥ ಆಗುತ್ತೆ ಅದೇ ತರಹ ಮಾತು ಚೆನ್ನಾಗಾಡ್ತಾರೆ ಅಂತ ಕೂಡ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಕೆಲವು ಸಂಗೀತ ಬರುತ್ತೆ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ, ಸಂಗೀತ ಬರೋ ಇದರೊಳಗೆ ಇರೋ ರೀತಿಯಲ್ಲಿ ಮುಖದ ರೀತಿಯೇ ಬೇರೆ ಅಂತ ಹೇಳ್ತಾರೆ. ತಕ್ಷಣ ಅವರು ಸಂಗೀತಗಾರ ಕರೀತಾರೆ. ಪುಣ್ಯ ಅದಕ್ಕೆ ಅಮೃತ ಭಾಷಣ, ಭಾರಿ ಚೆನ್ನಾಗಿ ಮಾತಾಡ್ತಕ್ಕಂಥವ್ರು ನೀವು. ನಕರ್ತು ಮೀಹಸೆ ಕಿಂಚಿತ್ ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ ಸುಮ್ಮನೆ ಗೊತ್ತು, ಏನೇನು ಮಾಡ್ತಾರೆ ಇದೆಲ್ಲ ಕೂಡ, ಏನಿದು ಬರೀತಾರೆ, ಮಾತಾಡಿಲ್ಲ ಅಮೃತ ಭಾಷಣ ಅಂತ ಹ್ಯಾಕೆ ಕರೀತಾರೆ ಅಂತ ಕೇಳಿದರೆ ಲಕ್ಷಣದ ಹೇಳೋದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಲಕ್ಷಣಗಳನ್ನು ಹೇಳೋದಕ್ಕೆ ಬರುತ್ತೆ, ಆದ್ದರಿಂದ ಸಾಧ್ಯ ಇದೆ. ನಕರ್ತು ಬೀಹಸೆ, ಇವತ್ತು ಯಾವುದೋ ಇದು ಸಿಕ್ಕಿಬಿಟ್ರೆ, ಚಾ ಸಿಕ್ಕಿಬಿಟ್ರೆ ಪೋಸ್ಟ್ ಮಾರ್ಟಮ್ ಕಾರ್ಯೆಲ್ಲ ಇಷ್ಟೇ ಅನಲೈಸ್ ಮಾಡ್ಕೊಂಡು ಏನು ಹೇಳ್ತಾರೆ, ಯಾವ ಟೈಪ್ ಅಂತ ಹೇಳಿದ್ರೆ ಏಜ್ ಹೇಳ್ತೆ, ಏಜ್ ಹೇಳ್ತಾರೆ ಎಲ್ಲ ಹೇಳ್ತಾರೆ. ಅದರಿಂದ ಅಷ್ಟು ಶಕ್ತಿ ವೈದ್ಯಶಾಸ್ತ್ರಕ್ಕೆ ಇರಬೇಕಾದ್ರೆ ಇವ್ರಿಗೆ ಎಷ್ಟಿರಬೇಕು? ಮಾತಾಡದೆ ಹೇಳೋದು ಪ್ರಸಂಗ ಇದೆಲ್ಲ ಕಾವ್ಯಗಳಲ್ಲೂ ಬರುತ್ತೆ. ಬಾಡನ ಕಾದಂಬರಿ ಹೆಡ್ಸತಿರ್ತದಲ್ಲೂ ಕೂಡ ಮಾತಾಡದೆ ಇದ್ದವರು ಮಂಜುಳ ಭಾಷಿಡಿ ಅಂತ ಕರೀತಾರೆ. ಇನ್ನು ಮಾತಾಡಿರೋದಿಲ್ಲ, ಅದು ಈ ಲಕ್ಷಣದಿಂದ ಹೇಳಿದ ಮಾತು. ತಂತು ಕಲ್ಪ ಕವಿರ್ದಷ್ಟ ಸುಭಗೋ ಅಮೃತ ಭಾಷಣ. ನಮಗೆ ಇದು ಗೊತ್ತಾಗುತ್ತೆ, ಸ್ಟೆತೋಸ್ಕೋಪ್ ಹಾಕಿದ್ರೆ ಡಾಕ್ಟ್ರು, ಡಾಕ್ಟರ್ ಯಾರು ಬೋರ್ಡ್ ಹಾಕಿಡೋದವರು ಕೂಡ ಕೆಲ ಪೊಲೀಸ್ ಅಂತ ತಕ್ಷಣ ಗೊತ್ತಾಗುತ್ತೆ. ಆ ರೀತಿಯಲ್ಲೇ ಈ ರೀತಿ ಗೊತ್ತಾಗುತ್ತೆ ಅಂತ. ಇದರ ಬಾಹ್ಯ ಲಕ್ಷಣಗಳು, ಅದು ಆಂತರಿಕ ಲಕ್ಷಣಗಳು. ಬಾಹ್ಯ ಲಕ್ಷಣದಿಂದ ಸಾಮಾನ್ಯರಿಗೆ ಗೊತ್ತಾಗುತ್ತೆ. ಆಂತರಿಕ ಲಕ್ಷಣ ಗೊತ್ತಾಗಲಿಕ್ಕೆ ಏನಾಗಿರ್ಬೇಕು? ಅವರು ಸಾಮರ್ಥ್ಯ ಇರಬೇಕು. ಎಷ್ಟು ಹಸುವಿನ ನೋಡ್ತಾರೆ, ಹಾಲು ಕೊಡುತ್ತೆಲ್ಲ ಹೇಳ್ತಾರೆ. ಹಸುವಿನ ಲಕ್ಷಣ ನೋಡಿದ ತಕ್ಷಣ ಹಸು ಹಾಲು ಕೊಡೋ ಹಸು ಹೌದೋ ಅಲ್ಲೋ, ಅದೆಲ್ಲ ಯೋಚನೆ ಮಾಡಿದರೆ ಆ ಶಾಸ್ತ್ರ ಅದು ಅಶ್ವಶಾಸ್ತ್ರ, ಗಜಶಾಸ್ತ್ರ, ಈ ಗೋಶಾಸ್ತ್ರ ಪ್ರತ್ಯೇಕ ಶಾಸ್ತ್ರಗಳು. ಅದು ತಿಳಿದವರಿಗೆ ಕಷ್ಟ ಗೊತ್ತಾಗುತ್ತೆ. ಸುಭಗೋ ಅಮೃತ ಭಾಷಣ ನ ಕರ್ತುಮ್ ಇಹಸೇ ಕಿಂಚಿತ್. ಆದರೆ ಏನು ಮಾಡ್ತಾ ಇಲ್ಲ, ಬಹಳ ಆಶ್ಚರ್ಯ. ಅವಧೂತರು ಏನು ಮಾಡ್ತಾರೆ? ಏನು ಮಾಡೋದಿಲ್ಲ. ನ ಕರ್ತುಮ್ ಇಹಸೇ ಕಿಂಚಿತ್, ಏನು ಮಾಡಲಿಕ್ಕೆ ಇಷ್ಟಪಡೋದಿಲ್ವಲ್ಲ. ಹೇಗೆ? ಜಡೋನ್ಮತ್ತ ಪಿಶಾಚವತ್, ಜಡವತ್, ಉನ್ಮತ್ತವತ್, ಪಿಶಾಚ್, ಬೇರೆ ಬೇರೆ ಬಿಡಿಸ್ಬೇಕಾದ್ರೆ ಜಡೋನ್ಮತ್ತ ಪಿಶಾಚಿ ಅಂತೊಂದಿರೋದಿಲ್ಲ. ಜಡೋನ್ಮತ್ತ ಪಿಶಾಚಿ ಅಂತಲ್ಲ, ಜಡವತ್, ಉನ್ಮತ್ತವತ್, ಪಿಶಾಚವತ್. ಜಡ ಅಂತ ಹೇಳಿದರೆ ಜಡಭರತವತ್, ಅದು ಏನು ಕೈ ಜಡ ಅಂದರೆ ಭಯಂಕರ ಜಡವೇ, ಜಡ ವ್ಯಕ್ತಿ ಇದ್ದಾಗ ಒಬ್ಬ ಟೋಟಲಿ ಇನ್ಯಾಕ್ಟಿವ್. ಉನ್ಮತ್ತ ಅಂದರೆ ಹುಚ್ಚ, ಪಿಶಾಚಿದ್ರೆ ಪಿಶಾಚಿಗಳಂತೆ. ವಿದ್ಯೆಲ್ಲ ಏನಿದು ಅಂತ ಕೇಳ್ತಾರೆ. ಜನೇಷು ದಹ್ಯಮಾನೇಷು ಕಾಮಲೋಭದವಾಗ್ನಿನ ನತಪ್ಯಸೇ ಅಗ್ನಿನಾ ಮುಕ್ತೋ ಗಂಗಾಂಭಸ್ತ ಇವ ದ್ವಿಪಃ. ಜನೇಷು ದಹ್ಯಮಾನೇಷು ಕಾಮಲೋಭದವಾಗ್ನಿನ ನತಪ್ಯಸೇ ಅಗ್ನಿನ ಮುಕ್ತ ಗಂಗಾಂಭಸ್ಥ ಇವ ದ್ವಿಪಃ. ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಸ್ವಾಮಿ, ಬೇರೆ ಜನ ಬೇಕಾದ ನೋಡಿದ್ದೇನೆ, ಅವರು ಹೇಗಿದ್ದಾರೆ, ನೀವು ಹೇಗಿದ್ದೀರಿ, ನಂಬಲೇಕಾಗೋದಿಲ್ಲ ಅಂತ ಹೇಳ್ತಾರೆ. ಜನ ಹೇಗಿದ್ದಾರೆ ಸಾಮಾನ್ಯ? ಜನೇಷು ದಹ್ಯಮಾನೇಷು ಕಾಮಲೋಭದವಾಗ್ನಿನ, ಕಾಮ ಲೋಭ ದವಾಗ್ನಿನ, ಕಾಮದವಾಗ್ನಿ ಕ್ರೋಧ ಲೋಭದವಾಗ್ನಿ. ಕಾಮ ಅಂತಕ್ಕಂಥ ಕಾಡ್ಗಿಚ್ಚು, ಲೋಭ ಅಂತಕ್ಕಂಥ ಕಾಡ್ಗಿಚ್ಚು. ಅದರಿಂದ ಜನೇಷು ದಹ್ಯಮಾನೇಷು, ಜನಗಳು ಸುಟ್ಟೋಗ್ತಾ ಇದ್ದಾರೆ. ಅದು ಜನಗಳು ಕಂಡಿದ್ದೇನೆ, ಆಸೆಯಿಂದ ಸಾಯ್ತಾರೆ ಜನ, ಆಸೆಯಿಂದ ಸಾಯ್ತಾರೆ, ಲೋಭದಿಂದ ಸಾಯ್ತಾರೆ. ಆದರೆ ನೀವು ಮಾತ್ರ ಹೇಗಿದ್ದೀರಿ? ನತಪ್ಯಸೆ, ಏನು ತಾಪನ ನಿಮಗಿಲ್ಲ. ಹೇಗಿದ್ದೀರಿ ಅಂದರೆ ಮುಖ ಅಗ್ನಿನಾ ಮುಕ್ತ ಗಂಗಾಂಭಸ್ತ ಇವದ್ವಿಪ. ಕಾಡ್ಗಿಚ್ಚು ಎಲ್ಲ ಕಡೆ ಸುಡ್ತಾ ಇದೆ, ಒಂದು ಆನೆ ಇದೆ, ಗಂಗಾ ನದಿಯಲ್ಲಿ ಹಣವಾಗಿ ಸ್ನಾನ ಮಾಡ್ಕೊಂಡು ಇದ್ಬಿಟ್ಟಿದೆ. ಸುತ್ತ ಕಾಡ್ಗಿಚ್ಚು ಕೆರೆ ಮಾಡೋದಿಲ್ಲ ಅಂತೆ. ಅದಕ್ಕೆ ನೀರಲ್ಲಿದ್ದೀರಿ ಸೇಫ್ ಅಂತ ಅರ್ಥ. ನೀರಲ್ಲಿದ್ದೀರಿ ಏನು ಮಾಡಿದ್ರೆ ಬರೋದಿಲ್ಲ, ಅದು ಗ್ಯಾರಂಟಿ. ಅದಕ್ಕೆ ನೀವು ಹಾಗಿದ್ದೀರಲ್ಲ ಅಂತ ಕೇಳ್ತಾರೆ. ಸುತ್ತಲೂ ಕಾಡ್ಗಿಚ್ಚು ಬಂದಾಗ ಎಲ್ಲ ಬೆಂಕಿ ಹಚ್ಚಿ ಉರಿತಿರಬೇಕಾದ್ರೆ ಗಂಗೆಯೊಳಗಿರತಕ್ಕಂಥ ಒಂದು ಆನೆ ನಿಶ್ಚಿಂತೆಯಿಂದ ಹೇಗಿರಬೇಕು ಹಾಗೆ ನೀವಿದ್ದೀರಿ. ಉಳಿದವರಲ್ಲಿ ಹೇಗಿದ್ದಾರೆ? ಕಾಡ್ಗಿಚ್ಚರು ಬದ್ದೆ ಸಿಕ್ಕಾಕೊಂಡಿದ್ದಾಗಿದ್ದಾರೆ. ಕಾಮಲೋಭದ ಅವಾಗ್ನಿನ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಅದನ್ನ ಅರ್ಥ ಮಾಡಿಕೊಂಡ್ರೆ ಕಂಪೇರ್ ಮಾಡ್ತಾರೆ. ಜ್ಞಾನಿಗಳು ಹೇಗಿರ್ತಾರೆ? ಸಂಸಾರದಲ್ಲೇ ಇದ್ದರೂ ಕೂಡ ಅವರಿಗೆ ಭಯ ಇಲ್ಲ, ಅವರಿಗೆ ಭಯ ಇಲ್ಲ. ಇಬ್ಬರಿಗೂ ಒಂದೇ ರೇ. ಯಾತಕ್ಕೆ ಅಂತ ಕೇಳಿದರೆ, ಎಲ್ಲಿದ್ದೀರಿ ನೀವು? ನೀರು ನೋಡಿಗಿದ್ದೀರಿ, ಅದು ಗಂಗಾ. ಗಂಗಾ ನೀರು ಬರೀ ನೀರು ಅಂತ ಹೇಳಿದ್ರೆ ಸಾಕಾಗ್ತಿತ್ತು. ಗಂಗಾ ನೀರು ಅಂತ ಯಾಕೆ ಹೇಳಬೇಕು? ಕೊಳಚೆ ನೀರಲ್ಲ ವಾಸನೆ ಇರುತ್ತೆ ಕೊನೆ ಪಕ್ಷ. ಯಾವುದು ಪಾವಿ? ಯಾವಾಗಲೂ ಇರೋದೊಂದು ಪಾವಿತ್ರ್ಯ, ಒಂದು ಎರಡು ಸೇರಿದೆ. ಗಂಗಾ ನದಿಯ ನೀರಿನಲ್ಲಿ ಎರಡು ವೈಶಿಷ್ಟ್ಯ ಇದೆ. ಗಂಗಾ ಬೇರೆ ಎಷ್ಟೋ ನದಿಗಳು ನಮ್ಮ ದಕ್ಷಿಣದ ಭಾರತ ನದಿಗಳ ಬೇಸಿಗೆಯಲ್ಲಿ ಏನಾಗ್ಬಿಡುತ್ತೆ ಎಲ್ಲ ಹೆಚ್ಚೋ ಎಷ್ಟೋ ಕಡೆ ಕಾಲು ಹೊಳೆ ಆದಾಗಿಬಿಡುತ್ತೆ. ಆಮೇಲೆ ನಡ್ಕೊಂಡು ಹೋಗ್ಬಿಡು, ನೀರೇ ಇರೋದು ಕೆಲಸ ಅಲ್ಲ. ಒಂದು ಕೃಷ್ಣಾ ನದಿ ಮೇಲೆ ಟ್ರೈನ್ ಹೋಗಿ ನೋಡಿದರೆ ಒಂದು ಹನಿ ನೀರಿಲ್ಲ, ಟೋಟಲಿ ಒಂದು ಇದಿದ್ದಾಗಿದೆ, ಮರಳ ರಾಶಿ ಇದ್ದಾಗ. ಕೃಷ್ಣಾ ನದಿ ಮಹಾನದಿ ಮತ್ತೆ ಅದು. ಆದರೆ ಗಂಗಾ ನದಿ ಹಾಗಲ್ಲ. ಯಾತಕ್ಕೆ? ಒಂದು ಹಿಮ ಕರಗಿ ಬೇಸಿಗೆಯಲ್ಲಿ ಬರುತ್ತೆ, ಮಳೆಗಾದರೆ ಇದರಿಂದ ಬರುತ್ತೆ. ಈಗ ಯಾವಾಗಲೂ ನೀರು. ಸೊ 100% ಸೇಫ್ ಅಂತ ಅರ್ಥ. ಸೊಪ್ಪು ಸೇಫ್ ಅಲ್ಲ, ಯಾವಾಗಲೂ ಸೇಫ್. ಇನ್ನೊಂದು ಕಾರಣ ಪವಿತ್ರ. ಮತ್ತೆ ಕೆಲ ಅಲ್ಲಿದ್ದರೂ ಕೂಡ ನೀವು ಕುಡ್ಲಕ್ಕೆ ಬರೋಲ್ಲ, ನೀರು ಸಮುದ್ರದಲ್ಲಿ ಇದ್ಬಿಟ್ರೆ ನೀವು ಕುಡ್ಲಕ್ಕೆ ಬರೋಲ್ಲ. ಈ ಚರಣಲ್ಲಿದ್ದರೂ ಗೋವಿಂದ, ಹೊರಗೋಗೋದು ವಾಸಿ ಅನಿಸ್ಬಿಟ್ಟದು. ಅದು ಶುದ್ಧವಾದ ನೀರು, ಪವಿತ್ರವಾದ ನೀರು. ಅದು ದೃಷ್ಟಾಂತ ಅರ್ಥ ಮಾಡಿಕೊಂಡ್ರೆ ಗಂಗಾಂಭಸ್ತ ಇವ ದ್ವಿಪ, ಗಂಗೆ ಮಧ್ಯೆ ಇರತಕ್ಕಂಥ ಆನೆಯಂತೆ ಸುಖ ದ್ವಿಪ ಅಂತ ಹೇಳಿದ್ರಿಂದ ಎರಡು ಸತ್ತು ಕುಡಿಲಕ್ಕೆ ಬರುತ್ತೆ ಅಂತ. ಆ ಥರ ದ್ವಿಪ ನೀರು ಕುಡಿಲಕ್ಕೆ ಬರುತ್ತಲ್ಲ, ಬೇರೆ ನೀರು ಕುಡಿಲಕ್ಕೆ ಬರೋದಿಲ್ಲ, ಅದು ಅನುಕೂಲವಾಗಿದೆ ಅಂತ ಹೇಳಿದರು. ಇಲ್ಲಿ ಸ್ವಾರಸ್ಯ ಇದೆ. ಗಂಗಾಂಭಸ್ತ ಅಂತ ಹೇಳಿದಾಗ ಉಳಿದವರೆಲ್ಲ ಎಷ್ಟೇ ಕಷ್ಟಪಟ್ಟರು ಜ್ಞಾನಿಗಳಿಗೆ ಕಷ್ಟಪಡೋದಿಲ್ಲ. ಯಾತಕ್ಕೆ? ಗಂಗೆಯ ಮಧ್ಯೆ ಇರ್ತಾರೆ. ಗಂಗಾ ಅಂದರೆ ಶಾಸ್ತ್ರ, ಶಾಸ್ತ್ರದ ಮಧ್ಯೆ ಇದ್ದರೆ ದುಃಖ ಆಗೋದಿಲ್ಲ. ಈ ಮಾತನ್ನು ಮಧ್ಯೆ ಯಾರು ಹೇಳ್ತಾರೆ? ವಾಸುದೇವ ಸನ್ಯಾಸ ತಗೋಬೇಡ ಅಂತೇಳಿ ತಗೊಂಡೇ ತಗೋತೇನೆ ಅಂತ ಹೇಳ್ತಾರೆ. ಕೊನೆಗೆ ಎಲ್ಲಿ ಬರ್ತಾರೆ ಅವರು? ಆಯ್ತು ಬಿಡು, ನಾನಂತೂ ತಡ್ಕೋಬಲ್ಲೆ ನಿನ್ನ ವಿಷಯ ಗೊತ್ತಾಯ್ತು. ಬಹುಶ್ರುತತ್ವಾತ್ ಇದಿ ತತ್ಸಹೇ ಬಲಾತ್ ನಸಾ ಸವಿತ್ರಿ ವಿರಹಂ ಸಹೇತ. ನಾನು ಶಾಸ್ತ್ರ ಪಾಠ ಗಿಟ್ಟ ಮಾಡ್ಕೊಂಡು ಏನು ಮಾಡಿಬಿಡ್ತೇನೆ, ನಿನ್ನ ವಿರಹ ಮರಿಬಹುದು. ಆ ನಿನ್ನ ತಾಯಿ ಮರಿಲಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಶಾಸ್ತ್ರ ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮರಿಲಕ್ಕೆ ಆಗೋದಿಲ್ಲ. ಈ ದೃಷ್ಟಾಂತ ಇದೆ. ಶಾಸ್ತ್ರಾಧ್ಯಯನದಿಂದ ಏನು ಮಾಡೋಕ್ಕೆ ಬರುತ್ತೆ? ದುಃಖನ ಮರಿಲಕ್ಕೆ ಬರುತ್ತೆ. ಶಾಸ್ತ್ರ ಶ್ರವಣಾದಿಗಳಿಂದ, ಶಾಸ್ತ್ರ ಅಧ್ಯಯನಾದಿಗಳಿಂದ ದುಃಖ ಮರಿಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಗಂಗಾಂಭಸ್ತ ಶಾಸ್ತ್ರ ಅಂದರೆ ಗಂಗಾ ನದಿನೇ. ಯಾವ ಗಂಗಾ ನದಿನೇ ಶಾಸ್ತ್ರಕ್ಕೆ ಸಮಾನ ಅಲ್ಲ, ಅಷ್ಟು ದೊಡ್ಡದು ಶಾಸ್ತ್ರ. ಆದ್ದರಿಂದ ಗಂಗಾಂಭಸ್ತ ಇವ ದ್ವಿಪ ರಾಯರ ಸ್ತೋತ್ರದಲ್ಲೇ ರಾಯರ ಗ್ರಂಥಗಳನ್ನು ಏನಂತ ಕರೀತಾರೆ? ಗುರು ರಾಘವೇಂದ್ರ ವಾಗ್ದೇವತಾ ಸರಿತ್ ಅಮುಮ್ ವಿಮಲೀಕರೋತು. ರಾಘವೇಂದ್ರ ಸ್ವಾಮಿಗಳ ವಾಗ್ದೇವತಾ ನದಿ, ಗಂಗಾ ನದಿ ನಮ್ಮನ್ನು ಕಾಪಾಡಲಿ, ವಾಗ್ಗಂಬ ಗಂಗಾ ನದಿ ನಮ್ಮನ್ನು ಪಾಲಿಸಲಿ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಗಂಗಾಂಭಸ್ತ ಮಾತಿಗೆ ಒಳ್ಳೆ ಒಳ್ಳೆ ಸೂಚಿತವಾದ ಅರ್ಥ ಸಿಗ್ತದೆ. ಜನೇಷು ದಹ್ಯಮ, ಅದಕ್ಕೆ ಯಾವುದೋ ಓದ್ದವ್ರು ಹೇಳಲಿಲ್ಲ, ಅಪವಿತ್ರ ಆಗಿರ್ಬೋದಲ್ಲ. ಇದು ಅದೇ ದೃಷ್ಟಾಂತ ಕೊಡಲಿಕ್ಕೇನೆ. ಜನಕರಾಜ ಭಾಗವತ ಕೇಳ್ತಿದ್ದ, ಅವ್ರು ಹೇಳ್ತಾ ಕೂತಿದ್ದಾರೆ. ಇಡೀ ಬೆಂಕಿ ಇದೇ ಸೇಮ್ ಕಥೆ ಬಂತು, ಇಡೀ ಮಿಥಾಪತ್ರ ಏನಾಗ್ತಾ ಇದೆ, ಉರಿದೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಆತೇನು ಮಾಡಿದ, ಆರಾಮಾಗಿದ್ಬಿಟ್ಟ. ಗಂಗಾಂಬಸ್ತ ಇವತ್ತು ದ್ವೀಪ, ಇಲ್ಲಿ ಆನೆ ಆರಾಮ ಇರ್ತದೆ, ಆತ ಆರಾಮ ಇದ್ದ. ಯಾತಕ್ಕೆ ಭಾಗವತ ಕೇಳ್ತಿರೋದು, ವೇದವ್ಯಾಸ ಹೇಳ್ತದೆ, ಇನ್ನೇನು ಅದಕ್ಕಿಂತ ಇನ್ನೇನು ಬೇಕು ಆಪರ್ಚುನಿಟಿ, ಎದ್ದು ಹೋಗಲೇ ಇಲ್ಲ. ಇಡೀ ಬಚಲಾಪಟ್ಟ ಸುಟ್ ಬಿಚಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯ, ನಮೇ ಕಿಂಚನ ದಹ್ಯತೆ ಅಂತ ಹೇಳಿದ್ರೆ ಹಾಗೆ ಇದು ಹಾಗೇನೇ ಇದೆ. ಎರಡು ಸಿಮಿರರ್ ದತಪ್ಯಸೆ ಅಗ್ನಿನಾ ಮುಕ್ತ ಗಂಗಾಂಭಸ್ಥ ಇವದ್ವಿಪ ಜನೇಶು ದಹ್ಯಮಾನೇಶು ಕಾಮಲೋಭ ತವಾಗ್ನಿನ ನತಪ್ಯಸೆ ಅಗ್ನಿನ ಮುಕ್ತ ಗಂಗಾಂಭಸ್ಥ ಇವದ್ವಿಪ ಅಗ್ನಿನಾ ಮುಕ್ತ, ಅಗ್ನಿಯಿಂದ ಮುಕ್ತನಾದವರು. ತಲ್ ತದ್ವೈಲಕ್ಷಣ್ಯಮಃ ತಂತು ಇತಿ. ಬಟ್ ಅದೇ ರೀತಿ ಸ್ವಾರಸ್ಯ ಅಂದರೆ ಸಂಸಾರದ ತಾಪ ಮುಕ್ತರಿಗೆ ಯಾತಕ್ಕಿರೋದಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಅನೇಕ ಕಾರಣಗಳು. ಒಂದೊಂದು ಕಾರಣ ಏನು, ಅವ್ರು ಎಲ್ಲಿದ್ದಾರೆ, ಅವರು ಕ್ಷೀರಸಮುದ್ರ ಮಧ್ಯೆ ಇದ್ದಾರೆ, ಶ್ವೇತದ್ವೀಪ. ನದಿಯಲ್ಲಿದ್ದರೆ ಕ್ಷೀರಸಮುದ್ರ ದಾಟಿಕೊಂಡು ಎಂದು ಹೋಗಬೇಕಿದೆ, ಬೆಂಕಿ ಸಾಧ್ಯನೇ ಇಲ್ಲ. ಎಷ್ಟು ಡಿಸ್ಟೆನ್ಸ್ ಇದೆ ಅದಕ್ಕೂ, ಅದಕ್ಕೂ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಭಾರಿ ದೂರ ಇರೋದಾದ್ರಿಂದ ಮುಕ್ತರಿಗೆ ಸಂಸಾರದ ನೋವಾಗಕ್ಕೆ ಚಾನ್ಸಸ್ಸೇ ಇಲ್ಲ. ಜಳ ಬಡಿಬೇಕು, ಜಳ ಕೂಡ ಬಡಿಯಾಗಿಲ್ಲ. ಸ್ವಲ್ಪ ದೂರ ಇದ್ರೆ ಏನಾಗ್ಬೋದು, ಸ್ವಲ್ಪ ರೇಡಿಯೇಷನಿಂದ ಬರ್ಬೋದು, ಅದು ಕೂಡ ಚಾನ್ಸಸ್ ಇಲ್ಲ. ಸೇಫ್ ಆಗಿರ್ತಾರೆ. ಗಂಗಾಂಭಸ್ಥ ಇವದ್ವಿಪ ತೊಂಬಿನಃ ಪೃಚ್ಛತಾಂ ಬ್ರಹ್ಮನ್ ಆತ್ಮನಿ ಆನಂದ ಕಾರಣಂ ಬ್ರೂಹಿ ಸ್ಪರ್ಶ ವಿಹೀರಸ್ಯ ಭವತಃ ಕೇವಲಾತ್ಮನಃ. ಹಿಂದಿನ ಕಥ ಬರೀತಾರೆ. ತದ್ವೈಲಕ್ಷಣ್ಯಮಃ ತ್ವಂತು ಇತಿ ಶಕ್ತ್ಯಾದಿ ಸಾಧನ ಸಾಮಗ್ರಿ ಅಭಾವಾದೇವಂ ಅವಸ್ಥಾನಮಿತಿ ತತ್ರ ಕಲ್ಪ ಇತಿ. ಶಕ್ತಿ ಇಲ್ಲದವರು ಹೇಳ ಇರ್ತಾರೆ ಅಂತ ಹೇಳಾಗಿಲ್ಲ, ನೀವು ಹಾಗಿಲ್ವಲ್ಲ. ಕಲ್ಪ ಸಮರ್ಥ ಊಹಾಪೋಹ ವಿಶಾರದ ಇತಿ ಯಾವತ್. ಕವಿ ವಿವೇಕಿ ದಕ್ಷ ಕಾಯಬಲವಾನ್ ಸುಭಗ ಸುಂದರ ಕಶ್ಯಚಿತ್ ಕರ್ಮಣ ಕಿಂಚಿತ್ ನೇಹೇ ಚಿಚ. ಯಾವ ಕೆಸರು ಮಾಡ್ತಾ ಇಲ್ಲ ಪುಣ್ಯಾತ್ಮ, ಹೇಗೆ ಸಾಧ್ಯ ಇದು? ನ ಕರ್ತುಂ ಇಚ್ಛಸೆ ಕಿಂಚಿತ್ ಇದು ಕ್ವಚಿ ಪಾಠ. ಜಡೋನ್ಮತ್ತ ಪಿಶಾಚವಚ್ಚರಸಿ ನ ಕರ್ತುಂ ಇಚ್ಛಸೆ ಕಿಂಚಿತ್ ಅಂತ ಕೆಲವು ಕಡೆಗೆ, ನ ಕರ್ತುಂ ಇಹಸೆ ಕಿಂಚಿತ್ ಅಂತ ಕೆಲವು ಕಡೆಗೆ. ಇಹಸೆ ಇಚ್ಛಸೆ ಎರಡೇ ವ್ಯತ್ಯಾಸ. ಜಡೋನ್ಮತ್ತ ಪಿಶಾಚವಚ್ಚರಸಿ, ಇದರಿಂದ ವಿಜಯದೇವ ಸ್ವಾಮಿ ಸುಮ್ಮನೆ ಬರೋದಿಲ್ಲ, ಅನೇಕ ಭಾಗದ ಪಾಠ ನೋಡಿ ಬರೆದಿದ್ದಾರೆ ಎಂಬುದಕ್ಕೆ ನಿದರ್ಶನ. ಮೆಕ್ಯಾನಿಕಲ್ಲೇ ಬರ್ಕೊಂಡು ಹೊರಟಿದ್ದಲ್ಲ. ತೊಂಬಿನ ಪೃಚ್ಛತಾಂ, ನೀವು ಪ್ರಶ್ನೆ ಮಾಡಬೇಕು ನೋಡ್ತಿದ್ದೀನಿ ನಾನೀಗ. ತೊಂಬಿನೇನಾದರೂ ಪೃಚ್ಛತಾಮ್ನಃ, ನಾನು ಕೇಳೋದು ಕೊಟ್ಟಿದ್ದೇನೆ ನಮಗೆ. ಹೇ ಬ್ರಹ್ಮನ್ ಆತ್ಮನಿ ಆನಂದ ಕಾರಣಂ ಬ್ರೂಹಿ, ಇಷ್ಟು ಆನಂದ ಇದೆಯಲ್ಲ ಏನು ಕಾರಣ ಸ್ವಲ್ಪ ಹೇಳಿಬಿಡಿ ಅಂತ ಕೇಳ್ತ. ಏನೂ ಇಲ್ಲದೆ ಆನಂದವಾಗಿದ್ದೀರಿ, ಎಲ್ಲ ಇದ್ದು ದುಃಖ ಪಡೋ ಜನ ಇದ್ದಾರೆ, ಏನೂ ಇಲ್ಲದೆ ಆನಂದವಾಗಿದ್ದೀರಲ್ಲ, ಏನು ಕಾರಣ ಇದಕ್ಕೆ? ಬ್ರೂಹಿ ಸ್ಪರ್ಶವಿಹೀನಸ್ಯ, ಸ್ಪರ್ಶವಿಹೀನಸ್ಯ ಅಂದ್ರೇನು? ವಿಷಯೋಪಭೋಗ ಹೀನಸ್ಯ ಏಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನೆಯೇ ಏವತೆ. ಸ್ಪರ್ಶಜನ್ಯವಾದ ಒಂದು ಭೋಗಗಳು ಅಂತ ಅರ್ಥ. ಒಂದು ಭೋಗ ಇಲ್ಲ, ಆನಂದವಾಗಿದ್ದೀರ. ಮತ್ತು ಏಕಾಶಿ ಉಪವಾಸ ಮಾಡಿ ಆನಂದವಾಗಿರ್ತಾರೆ, ತಿಂದು ಒದ್ದಾಡ್ತಿರುತ್ತೆ, ತೇಗ ಬಂದು ಹುಳಿ ತೇಗ ಬಂದು ಒದ್ದಾಡ್ತಿರ್ತಾರೆ, ತಿಂದವರು ಒದ್ದಾಡ್ತಿರ್ತಾರೆ, ಆರಾಮಾಗಿರ್ತಾರೆ, ಬಿಟ್ಟು ಆನಂದವಾಗಿರ್ಬರತಕ್ಕಂಥ ಜಾಗ. ಇವರೆಲ್ಲ ತಿಂದು ದುಃಖ ಪಡ್ತಾರೆ, ತಿಂದೇ ಸುಖವಾಗಿರ್ತಾರೆ. ನೀವು ಯಾವ ವಿಷಯ ಭೋಗರಹಿತರಾಗಿ ಹ್ಯಾಗೆ ಸುಖವಾಗಿದ್ದೀರಿ? ಭವತಃ ಕೇವಲ ಆತ್ಮನಃ ಶರೀರ ಮಾತ್ರ ಪರಿಗ್ರಹಸ್ಯ. ನಿಮಗಿರೋ ದೇಹ ಒಂದೇ, ಬೇರೆ ಹಾಕಿ ಕೂತ್ಬಿಟ್ಟಿದ್ದಾರೆ ಆರಾಮಾಗಿ. ಎಷ್ಟು ಆರಾಮಾಗಿದ್ದೀರಲ್ಲ, ಏನು ಆಶ್ಚರ್ಯ. ತೊಮ್ಮಿನ ಪೃಚ್ಛತಾಂ ಬ್ರಹ್ಮನ್ ಆತ್ಮನಿ ಆನಂದ ಕಾರಣಂ ಬ್ರೂಹಿ ಸ್ಪರ್ಶ ವಿಹೀನಸ್ಯ ಭವತಃ ಕೇವಲ ಆತ್ಮನಃ. ಸ್ವಾಮಿ ದಯವಿಟ್ಟು ನಿಮ್ಮ ಆನಂದದ ಕಾರಣವನ್ನು ಹೇಳಿ. ಇವತ್ತು ಅರ್ಥ ಮಾಡಿಕೊಂಡ್ರೆ ಈ ಕಥೆ ಎಷ್ಟು ದೊಡ್ಡ ತತ್ವ ಹೇಳುತ್ತೆ ಅಂದರೆ, ಜ್ಞಾನಿಗಳ ಮುಖ್ಯ ಲಕ್ಷಣ ಏನು? ಆನಂದವಾಗಿರೋದು ಫಸ್ಟ್. ಅದಿಲ್ಲವರು ಎಷ್ಟು ಬಿರುದು ತೋರಿಸಿದ್ರು ಪ್ರಯೋಜನ ಇಲ್ಲ. ಬೇಕಾ ಬಿರುದು ತೋರಿಸ್ತಾರೆ ಇದ್ದಾನೆ. ಕೇಸ್ ಸತ್ತೋಗಿದೆ ಪೇಷಂಟು, ಏನು ಡಾಕ್ಟ್ರ್ ಅಂತ ನೋಡಿ ಎಷ್ಟು ಓದಿದ್ದೀನಿ ಗೊತ್ತಾ ಅಂತ ಕೇಳಿದರೆ, ಹೆಣ ನೋಡಿ ಏನು ಹೇಳಬೇಕು ನೋಡಿ, ಉಪಯೋಗ ಇಲ್ಲ. ಡಾಕ್ಟ್ರ್ ಓದಿದ್ದಮೇಲೆ ಗೊತ್ತಾಗದು ಯಾವಾಗ ರೋಗ ವಾಸಿ ಮಾಡಿದ್ರು, ಓ ವೆರಿ ಗುಡ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಕ್ವಾಲಿಫಿಕೇಶನ್ ಹೇಳೋದಿಲ್ಲ, ಅವ್ನು ಶಕ್ತಿ ನೋಡಿ ಹೇಳ್ತಾರೆ. ಅದೇ ರೀತಿಯೇ ಜ್ಞಾನದ ಪ್ರಯೋಜನ ಏನು? ಜ್ಞಾನೇನ ಅಮೃತಿ ಭವತಿ ಕರ್ಮಣ ಜ್ಞಾನ ಮಾತನೋತಿ, ನಾನೇನ ಅಭಿವೃದ್ಧಿ ಭವತಿ. ಅವನ ಆನಂದ ಅನುಭವ ಬರದೆ ಹೋದರೆ ಜ್ಞಾನ ವ್ಯರ್ಥ ಅಂತ. ಆದ್ದರಿಂದ ಮೋಕ್ಷದಲ್ಲಿ ಏನಿರಬೇಕಾಗಿದ್ರೆ ಪರಮಾನಂದ ಇರಬೇಕು, ಇಲ್ಲದೆ ಹೋದರೆ ಮೋಕ್ಷಕ್ಕೆ ಅರ್ಥನೇ ಇಲ್ಲ. ಇದು ಲೌಕಿಕ ಜೀವನದಲ್ಲಿ ಆನಂದ ಇಲ್ಲದವ್ರ ಅರ್ಥ ಇಲ್ಲ ಅಂದಮೇಲೆ ಮೋಕ್ಷದಲ್ಲಿ ಆನಂದ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ಆಚಾರ ಒಬ್ಬರೇ ಆನಂದ ಒಪ್ಪಿದ ಮೋಕ್ಷ ಹೇಳಿದ್ದ ಆಚಾರ ಒಬ್ಬರೇನೆ, ಇನ್ನು ಯಾವ ಮತ್ತಲ್ಲೂ ಏನಿಲ್ಲ ಮೋಕ್ಷದಲ್ಲಿ ಆನಂದನೇ ಇಲ್ಲ. ಬರೀ ಜ್ಞಾನ ಯಾಕಬೇಕಾಗಿದೆ? ಈಗ ಜ್ಞಾನ ಸಂಪಾದನೆ ಮೋಕ್ಷಕ್ಕೆ ಹೋಗಿ ಅಂತ ಹೇಳ್ತೀರಿ, ಆನಂದದ ಗುರಿನೇ ತಲುಪ್ತು ಹೋದರೆ ಜ್ಞಾನ ತೊಗೊಂಡು ಮಾಡೋದೇನಿ? ಮತ್ತೆ ಎಲ್ಲ ಬಸ್ಸು ಕೂತಿದ್ದಾರೆ ಫಸ್ಟ್ ಕ್ಲಾಸ್, ಎಲ್ಲ ಕಂಫರ್ಟ್ಸ್ ಇದೆ, ಮುಂದಕ್ಕೆ ಹೋಗಲ್ಲ ಸರ್ ಅಂತ ಹೇಳಿ ಮಾಡಿ ತೊಗೊಂಡದನ್ನು. ಎಲ್ಲ ಇದೆ, ಮೃದುಕ್ಕೆ ಮಾತ್ರ ಹೋಗೋದಿಲ್ಲ, ಇಂಜನ್ನೇ ಇಲ್ಲ, ಏನು ಪ್ರಯೋಜನಕ್ಕೆ ಬರಲಿ. ಅದ್ರ ಬದಲು ಯಾವುದೋ ಒಂದು ಬಸ್ಸು ತಳ್ಕೊಂಡು ಹೋಗಿ ಅದರಲ್ಲೇ ಕೂತ್ಬಿಡ್ತಾರೆ, ಹೋಗ್ಬಿಟ್ಟು ಮುಂದಕ್ಕೆ ಹೋಗುತ್ತೆ ಕೊನೆ ಪಕ್ಷ ಒಂದು 4 ಜಾರ ಹೋಗುತ್ತೆ. ಆದ್ದರಿಂದ ಮುಂದಕ್ಕೆ ಹೋಗದೇ ಇರೋ ಪ್ರಸಂಗ ಇಲ್ಲದೆ ಹೋದರೆ ಎಂದರೂ ಉಪಯೋಗ ಇಲ್ಲ. ಆನಂದ ಕೊಡದೆ ಹೋದರೆ ಎಲ್ಲ ವ್ಯರ್ಥ. ಎಷ್ಟು ಆನಂದವಾಗಿದ್ದೀರಲ್ಲ ಇದನ್ನು ಕೇಳುತ್ತೆ. ಯಾವಾಗಲೂ ಶಾಸ್ತ್ರ ಓದಬೇಕು ಅಂತ ಯಾತಕ್ಕೆ ಅನಿಸ್ಬೇಕು ಅಂದರೆ ಆನಂದ ಆಗಿರೋದನ್ನು ಕಣ್ಣು ನೋಡಿ ಅನಿಸ್ಬೇಕು. ಇವರೇ ದುಃಖ ಪಡ್ತಿದ್ರೆ ಉಪಯೋಗ ಏನಾಗ, ಹೌದು ನೀವೇ ದುಃಖ ಪಡ್ತೀರಿ ರಾಗ ಓದಬೇಕು ಅಂತ ಕೇಳಿಬಿಡ್ತಾರೆ ತಕ್ಷಣ. ಅದಕ್ಕೆ ಓದಿದವನು ಏನಿರಬೇಕಲ್ಲಿ, ಆನಂದ ಇರಬೇಕು. ಆನಂದ ಬಹಳ ಮುಖ್ಯವಾಗಿರುತ್ತೆ. ಊಟ ಮಾಡಿ ಹತ್ಕೋತ ಕೂತ್ರೆ ಊಟ ಯಾಕೆ ಮಾಡಬೇಕಲ್ಲಿ, ಊಟ ಮಾಡಿದವನು ಏನಿರುತ್ತೆ, ಒಂದು ತೃಪ್ತಿ ಇರುತ್ತೆ. ಅನ್ನದಿಂದ ತೃಪ್ತಿ ಸಿಗೋದಾದರೆ ಜ್ಞಾನದಿಂದ ಎಷ್ಟು ಸಿಗಬೇಕು, ಅದಕ್ಕಿಂತ ಜಾಸ್ತಿ ಸಿಗಬೇಕು. ಅನ್ನದಿಂದ ತೃಪ್ತಿ ಎಷ್ಟು ಸಿಗುತ್ತೋ ಜ್ಞಾನದಿಂದ ಎಷ್ಟು ಸಿಗಬೇಕು ಅಂದರೆ ಅದಕ್ಕಿಂತ ಭಾರಿ ಜಾಸ್ತಿ ಸಿಗಬೇಕು. ಅದು ಸಿಗೋದಿಲ್ಲ ಅಂತ ಕೇಳಿದ್ರೆ ಉಪಯೋಗ ಇಲ್ಲ ಅಂತಾಯ್ತು.
ಆ ಬ್ರಾಹ್ಮಣರೇ ದತ್ತಾತ್ರೇಯ ರೂಪನ, ಅವರು ದತ್ತಾತ್ರೇಯ ರೂಪನ
ಯಾವುದು
ಬ್ರಾಹ್ಮಣ
ಇಲ್ಲಿ ಹೇಳಿದ್ರು, ಎಲ್ಲಿ ಕಲ್ಪನೆ ಯಾಕೆ ಹೇಳ್ಬೇಕಂದ್ರೆ ಇಲ್ಲೇ ಇಲ್ಲ
ಅಲ್ಲಿ.
ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ ಇರ್ಬೇಕು, ಆ ಪುಸ್ತಕ ಕೊಟ್ಟಿದ್ದಾರಲ್ಲ ಅದರಲ್ಲಿ, ಅದಲ್ಲೇ ಇಲ್ಲ. ಹಾಗಿಲ್ಲೇ ಇಲ್ಲ, ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ವಿಚಾರ ಬಂದೇ ಇಲ್ಲ ಇದ್ರ ಬಗ್ಗೆ. ದತ್ತಾತ್ರೇಯ ಇಲ್ಲಿಂದ ಕಲಿತೆ ಅಂತ ಹೇಳಿ, ದತ್ತಾತ್ರೇಯ ಇಲ್ಲಿಂದ ಕಲಿಬೇಕಾಗಿತ್ತು. ಸ್ವತಃ ಪೂರ್ಣ 24 ಕಲಿಬೇಕಾದ್ರೆ ದೇವರ ಹಾಗೆ ಆಗ್ತಾರೆ ಶ್ರೀ ಭಗವಾನ್ ಇಲ್ಲದೇ ಇದ್ದ ಪ್ರಮಾಣ ಇದ್ರೆ ಒಪ್ಪೋದಾಗಿತ್ತು, 1000 ಇದ್ರು ಕೂಡ ಇಲ್ಲ, ಅದರಿಂದ ಕಲ್ಪನೆ ಅಷ್ಟೇ. ಇತಿ ಶ್ರೀ ಭಗವಾನುವಾಚ. ಈಗ ಶ್ರೀ ಭಗವಾನುವಾಚ, ನೀನು ಕೇವಲ ಆತ್ಮರು, ಕೇವಲ ದೇಹ ಮಾತ್ರ ಹೊಂದಿದ್ದೀರೇ ಹೊರತು ಯಾವ ಸಂಬಂಧನೂ ನಿಮಗಿಲ್ಲ. ಯದುನೈವಂ ಮಹಾ, ಇದೇ ರೀತಿ ತಗೊಂಡ್ರೆ ಉಪನಿಷತ್ತಲ್ಲಿ ಬರೋ ರೈಕ್ವರ ಕಥೆ. ಜಾನಶ್ರುತಿ ರಾಜ ಹೋಗ್ತಾರೆ, ಆರಾಮ ಕೂತಿರ್ತಾರೆ, ಮೈ ಗಜ್ಜಿ ಇಲ್ಲ, ಗಜ್ಜಿ ಬೇರೆ ಆಗ್ತಾರೆ, ಮೈ ತುಂಬ ಗಜ್ಜಿ ಆರಾಮ ಕೂತಿದ್ದಾನೆ. ಏನು ಆಶ್ಚರ್ಯ ಆಗಿಬಿಡುತ್ತೆ, ಎಷ್ಟು ಸುಖವಾಗಿದ್ದೀರಲ್ಲ, ಏನಾಗಿದೆ ನಿಮಗೆ ಅಂತ ಕೇಳ್ತಾ. ಸಿಮಿಲರ್ ಎರಡು ಕೂಡ, ಅದು ಭಾಗ ಉಪನಿಷತ್ತಿನ ಕಥೆ, ಇದು ಭಾಗವತದ ಕಥೆ. ಶ್ರೀ ಭಗವಾನು ವಾಚ, ಯದುನೈವಂ ಮಹಾಭಾಗೋ ಬ್ರಹ್ಮಣ್ಣೇನ ಸುಮೇಧಸ ಪೃಷ್ಠ ಸಭಾಜಿತ ಪ್ರಾಹ ಪ್ರಶ್ರಯಾವನತಂ ದ್ವಿಜ. ಯದುನಾ ಏವಂ ಮಹಾಭಾಗ ಬ್ರಹ್ಮಣ್ಣೇನ ಸುಮೇಧಸ ಪೃಷ್ಟ ಸಭಾಜಿತ ಪ್ರಾಹ ಪ್ರಶ್ರಯಾವನತಂ ದ್ವಿಜ. ಆಗ ದ್ವಿಜ ಯದುಂ ಪ್ರಾಹ ಅಷ್ಟೇ. ಆ ಬ್ರಾಹ್ಮಣ ಏನು ಮಾಡಿದೆ, ಇದನ್ನು ಅವಧೂತ ಅಂತ ಅಷ್ಟೇ ಹೇಳಿದ್ರಲ್ಲ, ಅವ್ರು ಬ್ರಾಹ್ಮಣ ಅವಧೂತ ಅಂತ ಹೇಳಿದರು, ಅದೊಂದು ವಿಶೇಷ. ದ್ವಿಜ ಆ ಬ್ರಾಹ್ಮಣ ಅವಧೂತನ ದ್ವಿಜ, ದ್ವಿಜ ಅಂತ ಹೇಳಿದ್ರೆ ಮೂರು ಆಗ್ಬೋದು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ. ಸಾಮಾನ್ಯವಾಗಿ ದ್ವಿಜ ಶಬ್ದ ಸೂತ್ರ ಅಂದರೆ ಬ್ರಹ್ಮಸೂತ್ರ, ಹೇಗೋ ದ್ವಿಜ ಅಂದರೆ ಬ್ರಾಹ್ಮಣ ಅಂತ ಹಾಗೆ. ಇಲ್ಲದೆ ಹೋದರೆ ಪ್ರಸಂಗರು ಬೇರೆ ಅರ್ಥ ಆಗ್ಬೋದು. ದ್ವಿಜ ಪ್ರಾಯ ಎದು ಹೇಳಿದ, ಒಂದು ಪ್ರಶ್ನೆ ಬಂತು, ಮಾತಿಗೆ ತಾಡೋರಲ್ಲ ಇವರು, ಎಲ್ಲ ಬಿಟ್ಟವರು, ಯಾಕೆ ಉತ್ತರ ಕೊಡಬೇಕಾಗಿತ್ತು ಇವರಿಗೆ, ಸುಮ್ಮನೆ ಹೋದರೆ ಮುದೋಗ್ತಿತ್ತು. ಅದಕ್ಕೆ ಹೇಳ್ತಾರೆ, ಎದು ಯಾತಕ್ಕೆ ಹೇಳಿದ್ರು ಅಂದರೆ ಶ್ರೋತ್ರಾನುಕೂಲ ಇದೆ ಅದನ್ನಲ್ಲಿ. ಏನೇನಿದೆ, ಬ್ರಹ್ಮಣ್ಯ ಸುಮೇಧಸ್ಸು ಮತ್ತು ಸಭಾಜಿತ ಪ್ರಶ್ರಯಾವನತಃ, ಇಷ್ಟೆಲ್ಲ ಗುಣ ಇದ್ದಿದ್ದಂತ ಹೇಳಿದರೆ ಅವತ್ತು ಸುಮ್ಮನೆ ಹೇಳ್ತಿರಲಿಲ್ಲ. ಅರ್ಥ ಆಯ್ತಾ, ಏನೇ ಗುಣ ಇತ್ತು, ಬ್ರಹ್ಮಣ್ಯ, ಬ್ರಹ್ಮಣ್ಯ ಅಂದರೆ ದೇವರ ಭಕ್ತ ಆಸ್ತಿಕ, ಸುಮೇಧಸ ಒಳ್ಳೆಯ ಜ್ಞಾನಿ, ತಿಳ್ಕೊಳ್ಳೋ ಶಕ್ತಿ ಇದೆ. ಪ್ರಶ್ರಯ ಅವನತ, ಪ್ರಶ್ರಯ ಅಂದರೆ ವಿನಯ, ವಿನಯದಿಂದ ಬಾಗಿದ್ದಾನೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಸಭಾಜಿತ ಗೌರವ ಕೊಟ್ಟು ಬೇರೆ ಕೇಳ್ತಾನೆ, ಕೀರ್ತ ಏನಯ್ಯ ನೀನು ಅಂತ ಕೇಳಲಿಲ್ಲ, ಬಾ ಗೌರವ ಪೂಜ್ಯರೇ ಅಂತ ಬ್ರಹ್ಮನ್ ಅಂತ ಮಾತಾಡಿಸ್ತಾನೆ. ಸೊ ಬ್ರಾಹ್ಮಣ ಅಂಬುದು ಕನ್ಫರ್ಮ್ ಆಯಿತು, ಬ್ರಹ್ಮನ್ ಬ್ರಾಹ್ಮಣ ಅಂತ ಕೇಳಿದ್ರು, ದ್ವಿಜ ಬ್ರಾಹ್ಮಣ ಎರಡೂ ಬಂದೋಯಿತು. ಸಭಾಜಿತ ಅಂದರೆ ದೊಡ್ಡವರು ಸುಮ್ಮನೆ ಕೇಳಿದ್ರೆ ಹೇಳೋದಲ್ಲಿ ಹೇಗೆ ಹೇಳಬೇಕು, ಅವರಿಗೆ ಕರ್ಮಾಣಿ ಕುರುವನ್ ದೈವೀಷು ಸಭಾಸು ದೈವೀಷು ಸಭಾಜಿತಾನಿ. ಸಭಾಜಿತ ಅಂದರೆ ಪೂಜಿತ, ಆದೃತ, ಆದರ ಆದರ್ಶಿ ಕೇಳಿದ್ದಾನೆ. ಬ್ರಹ್ಮ ಸ್ವರ್ಗದೊಳಗೆ ದೇವರಲ್ಲಿ ಭಕ್ತಿ ಇದೆ, ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ ಇದೆ, ಬುದ್ಧಿ ಇದೆ, ವಿನಯದಿಂದ ಬಾಗಿ ನಮಸ್ಕಾರ ಮಾಡ್ತಾನೆ, ಸಭಾಜಿತ ಗೌರವದಿಂದ ಕೇಳ್ತಾನೆ, ಅದಕ್ಕೆ ಮಾತಾಡ್ತಿರಲಿಲ್ಲ ಮಾತಾಡ್ತಿರಲಿಲ್ಲ ಅಂತ. ಇದಿಷ್ಟು ಕೂಡ ಶ್ರೋತ್ರಾನುಕೂಲ್ಯ, ಆತ್ನಲ್ಲಿ ವಕ್ತಾನುಕೂಲ್ಯ, ಪ್ರಸಂಗ ಒಳ್ಳೆ ಪ್ರಸಂಗ. ಆಗ ಅದಕ್ಕೇನು ಬಂತು, ವಿಶೇಷ ಪ್ರಾಮಾಣ್ಯ ಬರುತ್ತೆ, ಆಪ್ತಿ ನಿಶ್ಚಯ ಆಗೋದ್ರೆ ಪ್ರಾಮಾಣ್ಯ ಬರುತ್ತೆ. ಯದುನೈವಂ ಮಹಾಭಾಗೋ ಬ್ರಹ್ಮಣ್ಣೇನ ಸುಮೇಧಸ ಪೃಷ್ಠ ಸಭಾಜಿತ ಪ್ರಾಹ ಪ್ರಶ್ರಯಾವನತಂ ದ್ವಿಜ. ಬ್ರಹ್ಮಣ್ಣೇನ ಸುಮೇಧಸ ಇತಿ ಉಪದೇಶಾರ್ಹತಾ ಮಾಹ, ಉಪದೇಶಕ್ಕೆ ಅರ್ಹತೆ ಇತ್ತು ಅದನ್ನು ಕೇಳೋದಕ್ಕೆ ಅಂತ ಹೇಳ್ತಾರೆ. ನಿರಪೇಕ್ಷಸ್ಯ ಪ್ರತಿವಚನೆ ಹೇತು ಸೂಚಯತಿ ಸಭಾಜಿತ ಇತಿ. ಅದೇ ನಿರಪೇಕ್ಷ, ಏನು ಕೇಳಲಿಲ್ಲ, ಏನು ಕೊಟ್ಟಿಲ್ಲ, ಏನಿಲ್ಲ, ಕಾಣಿಕೆ ಏನು ಇಟ್ಟು ಕೇಳಿಲ್ಲ ಅಂತ. ಸುಮ್ಮನೆ ಕೇಳಿದ್ರೆ ಯಾಕೆ ಹೇಳಬೇಕು ಅಂದರೆ ಸಹ ಗೌರವ ಕೊಟ್ಟರೆ ಸಾಕು, ನಮಸ್ಕಾರ ಮಾಡಿ ಖುಷಿಯಾಯಿತು ಹೇಳಿಬಿಟ್ರು ಅಂತ ಹೇಳ್ತಾರೆ. ಬ್ರಾಹ್ಮಣ ಉವಾಚ, ಸಂತಿ ಮೇ ಗುರವೋ ರಾಜನ್ ಬಹವೋ ಬೃದ್ಧುಪಾಶ್ರಿತಾಃ ಯಥೋ ಬುದ್ಧಿಮುಪಾದಾಯ ಮುಕ್ತೋ ಅಟಾಮೀಹ ತಾನ್ ಶೃಣು. ಸಂತಿ ಮೇ ಗುರವಃ ರಾಜನ್ ಬಹವಃ ಬುದ್ಧುಪಾಶ್ರಿತಾಃ ಯತಃ ಬುದ್ಧಿಂ ಉಪಾದಾಯ ಮುಕ್ತಃ ಅಟಾಮೀಹ ತಾನ್ ಶೃಣು. ರಾಜನ್ ಎಲೈ ರಾಜನೇ ಬ್ರಹ್ಮನ್ನವರು, ರಾಜನ್ ಇವರು. ಸಂತಿ ಮೇ ಗುರವಃ ರಾಜನ್, ಎಲೈ ರಾಜನೇ ಮೇ ನನಗೆ ಬಹವಃ ಗುರವಃ ಸಂತಿ, ಬಹಳ ಜನ ಗುರುಗಳಿದ್ದಾರೆ. ಯತಃ ಬುದ್ಧಿಂ ಉಪಾದಾಯ, ಅವರಿಂದ ಜ್ಞಾನವನ್ನು ಪಡ್ಕೊಂಡು ನಾನು ಮುಕ್ತ ಒಳ್ಳೆ ಜೀವನ್ಮುಕ್ತನಂತೆ ಇಹ ಅಟಾಮಿ ಓಡಾಡ್ಕೊಂಡಿದ್ದೇನೆ. ತಾನು ಶೃಣು, ಅವ್ರು ಯಾರು ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಅವ್ರು ಯಾರು ಅಂತ ಹೇಳ್ತೇನೆ ಕೇಳು, ಅವ್ರು ಯಾರು ಅಂತ ಹೇಳೋದಕ್ಕೆ ಬುದ್ಧಿಪಾಶ್ರಿತಾ ಬುದ್ಧ್ಯಾ ಸಂಗೃಹೀತ ಯಥೋ ಏಭ್ಯ ಶಿಕ್ಷಾವೃತ್ತಿ ಮುಪಾದಾಯ ಶರೀರಾಭಿಮಾನ ಮುಕ್ತ ತಾನ್ ಗುರುನ್. ಮುಕ್ತ ಅಂದರೆ ಶರೀರಾಭಿಮಾನಿ ಮುಕ್ತ, ಶರೀರಾಭಿಮಾನ ಬಿಟ್ಟುಬಿಟ್ಟು ನಾನು ಓಡಾಡ್ಕೊಂಡಿದ್ದೇನೆ ಅಂತ ಹೇಳಿದೆ. ಯಾರಿಂದ ಬಂತು ಅಂಬುದು ಕುತ್ರ ಕೊಡ್ತಾರೆ. ಬುದ್ಧುಪಾಶ್ರಿತ, ಇದು ಮುಂದೆ ಅರ್ಥ ಆಗುತ್ತೆ. ಇವರಲ್ಲಿ ಎಂಥ ಗುರುಗಳು ಅಂದರೆ ಡೈರೆಕ್ಟ್ ಮಾತಾಡಿದ ಗುರುಗಳಲ್ಲ, ಬುದ್ಧುಪಾಶ್ರಿ ಬುದ್ಧಿಯಿಂದ ನನ್ನ ಬುದ್ಧಿಯಿಂದನೇ ಅರ್ಥ ಮಾಡಿಕೊಂಡು ಅವರು ಗುರು ಅಂತ ಒಪ್ಕೊಂಡಿದ್ದೇನೆ. ಅವ್ರು ಮಾತಾಡಿ ಹೇಳ್ಕೊಟ್ಟವರಲ್ಲ, ನನ್ನ ಬುದ್ಧಿಯಿಂದ ಅವರ ವಿಷಯ ತಿಳ್ಕೊಂಡು ಜ್ಞಾನ ಪಡ್ಕೊಂಡಿದ್ದೇನೆ ಅಂತ ಅರ್ಥ. ಎಕ್ಸ್ಪ್ಲೇನ್ ಮಾಡ್ತಾರೆ ಯಾರು 24 ಜನ ಅಂತ ಹೇಳ್ತಾರೆ. ಭಾವ ಅಂತ ಹೇಳಿದರು, ಅದು 24 ಪ್ಲಸ್ ಸಮಥಿಂಗ್. 24 ಮೇನ್ ಪೃಥಿವಿ, ವಾಯು, ಆಕಾಶ, ಆಪ, ಅಗ್ನಿ, ಚಂದ್ರಮಾಹ, ರವಿ, ಕಪೋತ, ಅಜಗರ, ಸಿಂಧು, ಪತಂಗ, ಮಧುಕೃತ್, ಗಜ, ಮಧು, ಹರಿಣೋ, ಮೀನ, ಪಿಂಗಲ, ಗುರರೋ, ಅರ್ಭಕ, ಕುಮಾರಿ, ಶರಕೃತ್, ಸರ್ಪ, ಪೂರ್ಣನಾಭಿ, ಸುಪೇಶಕೃತ್. ಇತಿಮೇತೇಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತಾಃ ಶಿಕ್ಷಾವೃತ್ತಿಭಿರೇತೇಷಾಂ ಅನ್ವಶಿಕ್ಷಮಹಂ ತತಃ. ಇದಿಷ್ಟು ಲಿಸ್ಟ್. ಪೃಥಿವೀ, ವಾಯು, ಆಕಾಶ, ಆಪ, ಅಗ್ನಿ, ಇಷ್ಟು ಪಂಚಭೂತಗಳಾಯ್ತಾಗ. ಪೃಥಿವೀ, ವಾಯು, ಆಕಾಶ, ಆಪ, ಅಗ್ನಿ, ಪಂಚಭೂತಗಳು. ಚಂದ್ರಮಾಹ ರವಿ, ಚಂದ್ರಮಾಹ ಚಂದ್ರ, ರವಿ ಸೂರ್ಯ, ಕಪೋತ ಪಾರಿವಾಳ, ಅಜಗರ ಹೆಬ್ಬಾವು, ಸಿಂಧು ಸಮುದ್ರ, ಪತಂಗ ಪತಂಗ ಅಂತ ಹೇಳಿದರೆ ಈ ಪತಂಗದ ಹುಳು, ಮಧುಕೃತ್ ದೀಪದ ಹುಳು, ಮಧುಕೃತ್ ಅಂದರೆ ದುಂಬಿ, ಜೇನು ಜೇನುನೊಣ, ಗಜ ಗಜ ಅಂದರೆ ಆನೆ, ಮಧು ಒಂದು ಜೇನು ತರತಕ್ಕಂಥ ವ್ಯಕ್ತಿ, ಹರಿಣ ಅದು ಇನ್ನೊಂದು ಅರ್ಥ, ಮಧು ಅಂದರೆ ಮಧುವನ್ನು ಸಂಗ್ರಹ ಮಾಡ್ತಕ್ಕಂಥ ದುಂಬಿನೇ, ಮಧುಕೃತ್ ಇಜಿಕೊಟ್ಟು ಮಧು ಆನೆ ಅದು ಹೇಳ್ತಾರೆ ಏನು ಅಂತ. ಹರಿಣ ಜಿಂಕೆ, ಮೀನ ಮೀನು, ಪಿಂಗಲ ಒಬ್ಬ ವೇಶ್ಯೆ, ಕುರರ ಕುರರಿ ಪಕ್ಷಿ ಅಂತ ಕರೀತಾರೆ, ಅರ್ಭಕ ಮಗು, ಕುಮಾರಿ ಒಬ್ಬ ಕನ್ಯೆ, ಶರಕೃತ ಒಬ್ಬ ಬಡಗಿ, ಸರ್ಪ ಹಾವು, ಪೂರ್ಣನಾಭಿ ಅಂದರೆ ಅದೊಂದು ಪೇಶಸ್ಕಾರಿ ಅಂತಾರೆ ಅದೊಂದು ಹುಳು, ಸುಪೇಶಕೃತ್ ಪೂರ್ಣನಾಭಿ ಅಂದರೆ ಜೇಡರ ಹುಳು, ಸುಪೇಶಕೃತ್ ಅಂದರೆ ರೇಷ್ಮೆ ಹುಳು. ಏತೇಮೇ ಗುರವೋ ರಾಜನ್, ರೇಷ್ಮೆ ಹುಳು ಅಂಬೋದಕ್ಕಿಂತ ಇನ್ನೊಂದು ಅರ್ಥ ಮುಂದೆ ಬರುತ್ತೆ ನೋಡೋಣ. ಏತೇಮೇ ಕಣಜದ ಹುಳು. ಏತೇವೇ ಗುರವಃ ರಾಜನ್ ಚತುರ್ವಿಂಶತಿ ಆಶ್ರಿತಾ, 24 ಗುರುಗಳು ನಾನು ಗುರುಗಳನ್ನು ಆಶ್ರಯಿಸಿದ್ದೇನೆ. ಶಿಕ್ಷಾವೃತ್ತಿಭಿಗಿ ಏತೇಷಾಂ, ನಾನು ಅವರೇನು ಮಾತಾಡಿದ್ದಲ್ಲ, ಏತೇಷಾಂ ಶಿಕ್ಷಾವೃತ್ತಿಭಿಗಿ ಅವರ ಜೀವನ ತಿಳಿಸ್ಕೊಡ್ತಕ್ಕಂಥ ಜೀವನ ಅವರು. ಶಿಕ್ಷಾವೃತ್ತಿ ಅಂದ್ರೇನೋ ತಿಳಿಸ್ಕೊಡ್ತಕ್ಕಂಥ ಬದುಕವರು, ಅವ್ರ ಬದುಕಿನಲ್ಲೇ ತಿಳುವಳಿಕೆ ಇದೆ ಅಂತ ಅರ್ಥ. ಅದನ್ನು ನೋಡಿ ನಾನೇನು ಮಾಡಿದೆ ಅನ್ನೋ ಶಿಕ್ಷಾ ಮಹಮ್ಮದ ಅದು ನೋಡಿ ತಿಳ್ಕೊಂಡ್ಬಿಟ್ಟೆ. ಅವರ ಬದುಕಿನ ರೀತಿ ನೋಡಿ ನಾನು ಅರ್ಥ ಮಾಡಿಕೊಂಡಿದ್ದೆ ಹೊರತು ಅವರು ಬಾಯ್ಬಿಟ್ಟು ಮಾತಾಡಿದ್ದೇನಲ್ಲ ಅಂತ ಅರ್ಥ. ಆ ಕ್ರಮವಾಗಿ ಹೇಳ್ತಾರೆ, ಏನು ಹೇಳಿದರೆ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರಿಂದ ಏನು ತಿಳ್ಕೊಂಡಾಗಾಯ್ತಾಗಿದ್ರೆ 24 ಜನಗಳಲ್ಲಿ ಅವರು ಬದುಕಿನ ರೀತಿಯನ್ನು ನೋಡಿ ನಾನು ಅರ್ಥ ಮಾಡಿಕೊಂಡೆ ಅಂತ ಹೇಳ್ತೀರಲ್ಲ, ಅವ್ರ ಬದುಕಿನ ರೀತಿಯಿಂದ ಏನು ಅರ್ಥ ಮಾಡ್ಕೊಂಡ್ರಿ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಯತಃ ಯದನು ಶಿಕ್ಷಾಮಿ ಯಥಾವಾ ನಾಹುಷಾತ್ಮಜ ತತ್ತಥಾ ಪುರುಷವ್ಯಾಘ್ರ ನಿಬೋಧ ಕಥಯಾಮಿತೇ. ಯತಃ ಯತ್ ಅನುಶಿಕ್ಷಾಮಿ ಯಥಾವಾ ನಾಹುಷಾತ್ಮಜ ತತ್ತಥಾ ಪುರುಷವ್ಯಾಘ್ರ ನಿಬೋಧ ಕಥಯಾಮಿತೇ. ಹೇ ಪುರುಷವ್ಯಾಘ್ರ, ಪುರುಷಶ್ರೇಷ್ಠ, ವ್ಯಾಘ್ರ ಅಂತ ಹೇಳಿದರೆ ಶ್ರೇಷ್ಠ, ಇಲ್ಲಿ ಪುರುಷ ಸಮಾಸದ ಕೊನೆಗೆ ಬಂದರೆ ಶ್ರೇಷ್ಠ ಅಂತ ಹೇಳಿದ್ರೆ ಅದಕ್ಕೆ. ಯಥೋ ಯದನುಶಿಕ್ಷಾಮಿ, ಯತಃ ಯಾರಿಂದ ಎಂದು ಯಾವ ಗುರುವಿನಿಂದ, ಯತಃ ಏನನ್ನ, ಯಥಾ ಯಾವ ರೀತಿಯಾಗಿ, ಅನುಶಿಕ್ಷಾಮಿ ನಾನು ತಿಳ್ಕೊಂಡೆನೋ ಗೊತ್ತಾಯ್ತಾ, ತಥಾ ನಿಬೋಧ ಅದು ಹೇಳ್ತೇನೆ ಕೇಳು, ಕಥೆಯಾಮಿ ನಿಬೋಧ. ಹೇ ರಾಹುಷಾತ್ಮಜ, ಇದೇನಂತ ಕರೀತಾರೆ, ನಹುಷನ ಮಗನೇ, ನಾಹುಷನ ಮಗನೇ, ಹೇಗೆಂದ್ರೆ ಅರ್ಥ, ಶಶಾಂಕ ಪುತ್ರ ಅಭವತ್ ಪುರೂರವಾಹ, ಆಮೇಲೆ ತಸ್ಯಾಯು ಆಯೋ ನಹುಷ, ನಹುಷೋ ಜಯಾತಿ, ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾ. ಆ ಮುಂದೆ ಬಂದಿದ್ದು ಯದುರಾಜ ಬಂದ, ಅದಕ್ಕೆ ನಹುಷನ ಮಗ ಯಾರು, ಜಯಾತಿ, ಜಯಾತಿಯ ಮಗ ಯಾರು, ಯದು, ಅದಕ್ಕೆ ನಾಹುಷ ಆತ್ಮಜ, ನಹುಷನ ಮಗ ನಾಹುಷ, ಆತನ ಮಗ ನಹುಷ ಆತ್ಮಜ, ಒಟ್ಟು ಯಾರ ಮಗ ಅಂತಾಯ್ತು ಅಲ್ಲಿಗೆ, ಯಯಾತಿಯ ಮಗ ಅಂತಾಯ್ತು. ಇದನ್ನು ಯಾಕೆ ಹೇಳಿದರು ಯದು ಅಂತ, ಅಷ್ಟೇ ಯಾಕೆ ಹೇಳಲಿಲ್ಲ ಅಂದರೆ, ಯದು ಅಂತ ಯಾರೋ ಒಬ್ಬನಿದ್ದ ಅವನ ಕಥೆಯೆಲ್ಲ ಇದು, ಯಾವ ಯದು ಇದು, ಈ ಯದುನೇ ಅಂತ ಹೇಳೋಕ್ಕಾಯ್ತು, ತಂದೆ ಹೆಸರೆಲ್ಲ ಹೇಳಿದ್ರಿಂದ ಕರೆಕ್ಟಾಗಿ ಯಾವ ಯದು ಅಂತಾಯ್ತು. ಇದು ಅನೇಕ ಹೆಸರು ಇರ್ಬೋದಲ್ಲ, ಆ ರೀತಿಯಲ್ಲ, ಇದೇ ಯದು ಅಂತ ಹೇಳೋದಕ್ಕೋಸ್ಕರ ಹೇಳಿ. ನಾಹುಷಾತ್ಮಜ ಯಥೋ ಅರ್ಥ ಹೇಳ್ತಾರೆ ಅದು. ಏತೇಷಾಂ ಪೃಥಿವ್ಯಾದೀನಾಂ ಶಿಕ್ಷಾವೃತ್ತಿಭಿ ಶಿಕ್ಷಾಕರಣೀಭಿ ವೃತ್ತಿಭಿ, ಉಪದೇಶ ಮಾಡತಕ್ಕಂಥ ಜೀವನ ಶೈಲಿಯಿಂದ ಅರ್ಥ ಮಾಡಿಕೊಂಡೆ ನಾನು. ಯಥೋ ಯಸ್ಮಾತ್ ಪೃಥಿವ್ಯಾದೇಹೇ ಯದ್ವರ್ತನ ಅನ್ವಶಿಕ್ಷಂ ಶಿಕ್ಷಾಮಿ ಶಿಕ್ಷೇ ತತ್ತಥಾ ನಿಬೋಧ ಬೋಧತಿ ಪರಸ್ಪೈ ಪದೈ, ಅದು ಹೇಳ್ತೇನೆ ಕೇಳು ತಿಳಿಸಿ. ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿ ಯಥೋ ಯದನು ಶಿಕ್ಷಾಮಿ ಯಥಾವಾ ನಾಹುಷಾತ್ಮಜ ತತ್ತಥಾ ಪುರುಷವ್ಯಾಘ್ರ ನಿಬೋಧ ಕಥಯಾಮಿತೇ. ಭೂತೈಃ ಆಕ್ರಮ್ಯಮಾಣೋಪಿ ಧೀರಃ ದೈವವಶಾನುಗೈಃ ತದ್ವಿಧಾಂ ನ ಚಲೇತ್ ಮಾರ್ಗಾತ್ ಅನುಶಿಕ್ಷನ್ ಕೃತೇ ಕ್ಷಿತೇರ್ ವ್ರತಂ. ಕ್ಷಿತೇಹೇ ವ್ರತಂ ಅನುಶಿಕ್ಷನ್. ನಾನು ಭೂಮಿಯಿಂದ ಭೂಮಿಯ ವ್ರತದಿಂದ ನಾನು ಕಲ್ತ್ಕೊಂಡೆ, ಭೂಮಿಯ ವ್ರತದಿಂದ ನಾನು ಕಲ್ತ್ಕೊಂಡೆ. ಏನು ಭೂಮಿಯ ವ್ರತ ಅಂದರೆ, ಭೂತೈಃ ಆಕ್ರಮ್ಯಮಾಣೋಪಿ ಧೀರಃ ದೈವವಶಾನುಗೈಃ ತದ್ವಿಧಾಂ ನ ಚಲೇತ್ ಮಾರ್ಗಾತ್ ಅನುಶಿಕ್ಷನ್ ಕ್ಷಿತೇರ್ ವ್ರತಂ. ಭೂತೈಃ ಆಕ್ರಮ್ಯಮಾಣೋಪಿ, ಈ ಭೂಮಿ ಏನು ಮಾಡುತ್ತೆ, ಭೂತ ಅಂದರೆ ಪ್ರಾಣಿಗಳು, ಪ್ರಾಣಿಗಳು ಎಷ್ಟೇ ತುಳಿದ್ರು ಕೂಡ ಭೂಮಿ ಏನು ಮಾಡುತ್ತೆ, ತಾನು ತೀರಿ ತುಳಿದ್ರೆ ಗತಿ ಏನಾಗುತ್ತೆ, ನಾವು ತುಳಿದು ಭೂಮಿಯನ್ನು ತೀರಿ ಹೊಡೆದಿದ್ರೆ ಏನಾಗ್ತದೆ ಬಿಟ್ಟು ಹಾರ್ಕೊಂಡು ಬಿಡ್ತಿದ್ದೆ ಆ ಕಡೆಗೆ. ಅದೇನು ಮಾಡಿ ಸಹಿಸ್ಕೊಂಡಿದೆಯ, ಎಷ್ಟೇ ಪ್ರಾಣಿಗಳು ಎಷ್ಟೇ ತುಳಿದ್ರು ಕೂಡ ಏನು ಮಾಡ್ತಾರೆ, ಭೂಮಿ ಹಾಗೆ ಸಹಿಸ್ಕೊಂಡಿರುತ್ತೆ. ಅರ್ಥ ಆಯ್ತಾ? ಅದೇ ನಚಲೇತ್ ಮಾರ್ಗಾತ್ ತದ್ವಿಧಾಂ, ವಿಧಾಂ ಮಾರ್ಗಾತ್ ಜ್ಞಾನಿಗಳ ಮಾರ್ಗದಿಂದ ಅದು ಕೈಬಿಟ್ಟು ಹೋಗಿ. ಭೂಮಿಗೆ ಒಂದು ನಿಯಮ ಇದೆ, ಆ ಪ್ರಿನ್ಸಿಪಲ್ ಏನು ಮಾಡಿದ್ರೆ ಭೂಮಿ ಏನು ಮಾಡೋದಿಲ್ಲ, ಮೀರೋದಿಲ್ಲ. ಅದು ಅರ್ಥ ಮಾಡಿಕೊಂಡೆ, ಹೋಗಲಿ ನಾರ್ಮಲಿ ಮೀರೋದಿಲ್ಲ ಅಲ್ಲ, ಅಂತ ಅಪಾಯ ಬಂದರೂ ಮೀರೋದಿಲ್ಲ. ಪ್ರಾಣಿಗಳ ಜೋರ ತುಡಿತಿದ್ರು ಕೂಡ ಅದಕ್ಕೆ ನಾ ಬೆಳಗ್ಗೆ ನನಗೆ ಪ್ರಾರ್ಥನೆ ಮಾಡೋದು, ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ್ಯಂ ಕ್ಷಮಸ್ವಮೇ ಅಂತ ಹೇಳಿದ್ದೆ. ವಿಷ್ಠಾಮೂತ್ರ ಕಪೋತ್ಸರ್ಗಂ ಅಪರಾಧಂ ಕ್ಷಮಸ್ವಮೇ. ಎಷ್ಟು ತಪ್ಪು ಮಾಡ್ತೇವೆ ನಾವು, ಅಟ್ಟಾರು ಭೂಮಿ ಏನು ಮಾಡ್ತಾಳೆ ತಿರುಗಿ, ನಮ್ಮೇನೇನು ಮಾಡೋಕ್ಕೆ ಹೋಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡೆ, ಪ್ರಾಣಿಗಳಿಂದ ನಿರಂತರವಾಗಿ ತುಳಿಯಲ್ಪಡ್ತಾ ಇದ್ದರೂ ಕೂಡ ಭೂಮಿ ತನ್ನ ಒಂದು ಮುಖ್ಯವಾಗಿರತಕ್ಕಂಥ ಕ್ಷಮೆ ಹೊರತಕ್ಕಂಥ ಕೆಲಸವನ್ನು ಬಿಟ್ಟಿಲ್ವಲ್ಲ, ಅದನ್ನು ನೋಡಿದೆ, ಅರ್ಥ ಮಾಡಿಕೊಂಡೆ. ನಮಗೆ ಯಾರೇ ಏನು ಮಾಡಿದ್ರು ಏನು ಮಾಡಬಾರದು, ನಮ್ಮ ಗುರಿ ಬಿಡಬಾರ್ದು, ನಮ್ದು ಏನು ಹಿಡಿದಿರ್ತೇವೆ ಹಠನ ಅದು ಬಿಡಲಿಕ್ಕೆ ಹೋಗಬಾರ್ದು, ಸಾಧನೆಯ ಮಾರ್ಗದಿಂದ ವಿಚಲಿತರಾಗಬಾರದು. ನಮ್ಮ ಜನ ಏನು ಮಾಡ್ತಾರೆ, ಯಾರೋ ನಗುತ್ತಾರೆ ಅಂತ ಸಂಧಾನೆ ಮಾಡೋದಿಲ್ಲ, ಯಾರೋ ನಗ್ಗು ಬಿಡ್ತಾರೆ ಸಂಧಾನೆ ಮಾಡಿದರೆ, ಯಾರೋ ನಕ್ಕು ಬಿಡ್ತಾರೆ ಏಕಾಶಿ ಉಪವಾಸ ಮಾಡಿದರೆ ಅಂತ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ಏನು ಮಾಡಬೇಕು ಅದಕ್ಕೆ, ಅದು ಭೂಮಿಯ ವ್ರತ ಅದು, ಆ ರೀತಿ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ತಿಳ್ಕೊಂಡೆ ಮತ್ತೆ ತಿಳಿಸ್ಕೊಡ್ತಾರೆ. ಅನ್ವಶಿಕ್ಷಂ ಶಿತೇರ್ ವ್ರತಂ ಎಕ್ಸ್ಪ್ಲೇನ್ ಮಾಡ್ತಾರೆ. ಶಿತೇಹೆ ಅದು ಎಂಥ ಪ್ರಾಣಿಗಳು, ಅಲ್ಲರಿ ಪ್ರಾಣಿಗಳು ಸಿಟ್ಟು ಮಾಡ್ಕೋಬಾರ್ದ ಅಂದರೆ, ದೈವವಶ ಅನುಗೈಹಿ ದೈವ ವಶಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿ ವರ್ತನೆ ಮಾಡ್ತಾ ಇದೆ. ಆದ್ದರಿಂದ ಏನು ಮಾಡಿಕೊಂಡ, ನಾವು ಅರ್ಥ ಮಾಡ್ಕೋಬೇಕು. ಯಾರ ದುಷ್ಟ ಬಂದು ಕಲ್ಲು ಹೊಡೆದ, ನಾವೇನು ತಿಳ್ಕೊಬೇಕಾಗ, ಅವನ ಸ್ವಭಾವ ಅಂಥದ್ದು ಕಲ್ಲು ಪಾಪ ಕಟ್ಟಿಕೊಳ್ಳೋದು ಅವ್ರ ಸ್ವಭಾವ, ಗೊತ್ತಾಯ್ತಾ? ಅವನ ಸ್ವಭಾವ ತಕ್ಕಂತೆ ಮಾಡಿದ್ದಾನಷ್ಟೇ. ನಾವೇನು ಮಾಡಬೇಕೀಗ, ಅವ್ರ ಸ್ವಭಾವ ತಕ್ಕಂತೆ ಅವ್ನು ನೋಡ್ಕೊಂಡ, ನಾವೇನು ಮಾಡಬೇಕಾಗ, ನಾವು ನಮ್ಮ ತವ್ರು ನಾವು ನಡ್ಕೋಬೇಕು. ಕಾರಣ ಅವನ ಕಲ್ಲು ನಾವು ಅದಾಗಿ ಬಿಡ್ತೀವಿ ಅಷ್ಟೇ, ಅವನು ನಾವು ಹೊಡೆದ್ಬಿಟ್ಟು ಏನಾಗ್ತದೆ ಅಲ್ಲಿಗೆ, ಅವನ ಸ್ವಭಾವ ಸರಿಯಾಗಿದೆ ಪಾಪ, ನಮ್ಮ ಸ್ವಭಾವ ಎಡವಟ್ಟಾದಾಗ. ಅದಕ್ಕೆ ಏನು ಮಾಡ್ಬೇಕು, ನಾವಾಗ ನಮ್ಮ ಅಗ್ನಿ ಸ್ವಭಾವ ಏನೋ ಸುಡೋದು, ನೀರಿನ ಸ್ವಭಾವ ಏನೋ ತಂಪು ಮಾಡೋದು, ಅದಕ್ಕೆ ಅಗ್ನಿ ನೀರಾಗಿ ಅರಿವು ಬಿಡುತ್ತೆ. ಆ ನೀರು ಕೂಡ ಸುಡ್ಲ ಸಿಟ್ಟು ಬಂದು ಸಿಡ್ಲು ಶುರು ಮಾಡಿಬಿಟ್ಟು ನೀರಾಗ್ತಿತ್ತಾಗ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಬೆಂಕಿ, ಹಾಗಾಗಬಾರ್ದು. ಆದ್ದರಿಂದಲೇ ಸಜ್ಜನ ನೀರಿದ್ದಾಗಿರ್ಬೇಕು, ದುರ್ಜನರಲ್ಲಿ ಬೆಂಕಿ ಇದ್ದಾಗಿರ್ತ, ಅವ್ರ ಸ್ವಭಾವ. ನಾವೇನು ಮಾಡಬಾರ್ದು, ಅದರಿಂದ ಯಾವುದೇ ಪ್ರಸಂಗ ಬಂದರೂ ಕೂಡ ನಮ್ಮ ಸ್ವಭಾವ ನಾವು ಬಿಡದೇನೆ ನಮ್ಮ ಕೆಲಸ ನಾವು ಮಾಡ್ಕೊಂಡಿರಬೇಕು ಅಂತ ಭೂಮಿ ನೋಡಿ ತಿಳ್ಕೊಂಡೆ. ಇದು ಒಳ್ಳೆ ಭೂಮಿಯಿಂದ ಕಲಿತ ಪಾಠ ಇದು. ಭೂತೈರ್ ಆಕ್ರಮ್ಯ ಮಾಣೋಪಿ ಧೀರೋ, ಅದಕ್ಕೆ ಧಿಯಾ ರಮತೆ ಇತಿ ಧೀರ, ಸರಿಯಾಗಿ ಯೋಚನೆ, ಧೀರಸ್ತತ್ರ ನಮುಖ್ಯತೆ ಬಂತಲ್ಲ ಹಾಗೆ. ದೈವವಶಾನುಗೈಹಿ ತದ್ವಿಧಾಂ ನ ಚಲೇತ್ ಮಾರ್ಗ ಅನ್ವಶಿಕ್ಷನ್ ಅನುಶಿಕ್ಷನ್ ವೃತೇರ್ ವ್ರತಂ ಮುಂದಿದೆ. ತದ್ದೈವಂ ವಿಂದಂತೀತಿ ತದ್ವಿಧ ದೇಶಾಂ ದೈವಜ್ಞಾನಾಂ ಮಾರ್ಗಾತ್. ತದ್ವಿದ್ವಾನ್ ಇತಿ ಪಾಠೇ ತಸ್ಯ ದೈವಸ್ಯ ವಶಾನಗತ್ವಂ ಜಾನನ್ ಮಾರ್ಗಾತ್ ಸತಾಮಿತಿ ಶೇಷ. ಸಜ್ಜನರ ಮಾರ್ಗದಿಂದ ತಾನು ಬಿಡಬಾರದು. ಜ್ಞಾನಿಗಳ ಏನಾಹಮೆ ದುರ್ಮಾರ್ಗ ದುದೃತ್ಯ ಅಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ನಮಾಮಿತಂ. ಅದಕ್ಕೆ ಅರ್ಜುನ ಹೇಳಿದ್ದು, ಇವರು ಬುದ್ಧಿ ಇಲ್ಲ ಅಂತ ಯುದ್ಧ ಮಾಡಕ್ಕೆ ಬಂದು ನಾವ್ಯಾಕೆ ಯುದ್ಧ ಮಾಡಬೇಕು ಅಂತ ಕೇಳ್ತಾರೆ. ಯದ್ಯಪ್ಪೇತೆ ನ ಪಶ್ಯಂತಿ ಲೋಭೋಪಹತ ಚೇತಸಃ ಮತ್ತೆ ಕಥಂನ ಜ್ಞೇಯಮಸ್ಮಾಭಿ ಪಾಪಾದಸ್ಮಾ ನಿವರ್ತಿತು ಅಂತ ಅರ್ಜುನ ಯಾತಕ್ಕೆ ಕೇಳ್ತಾನೆ. ಇವ್ರು ಮಾಡ್ತಾರೆ ಅಂತ ನಾವು ಮಾಡಬೇಕಾಗಿಲ್ಲ. ಇದು ಅರ್ಥ ಮಾಡ್ಕೊಂಡು ಯುದ್ಧ ಯಾತಕ್ಕೆ ಮಾಡೋ, ಅರ್ಜುನ ಕೊಟ್ಟ ಕಾರಣಗಳು ಸರಿನೇ, ಬೇಸಿಕ್ ತಪ್ಪಿತ್ತು ಅದು ಕೃಷ್ಣ ಸರಿ ಮಾಡ್ತಾನೆ. ಇಲ್ಲಿ ಅರ್ಥ ಮಾಡ್ಕೊಂಡು ಇನ್ನೊಬ್ರು ಮಾಡದೆ ಮಾಡಬೇಕು ಅಂತ ಅರ್ಥ ಅಲ್ಲ. ಯಾರೇ ಕೆಟ್ಟ ಪದಲು ಬೈತಾರೆ, ನಾವು ಆ ಪದಲು ಬೈದ್ಬಿಟ್ರೆ ಏನಾಗುತ್ತಾಗ? ಇಷ್ಟು ಅಯೋಗ್ಯ ನೋಡಿದ್ರೆ ಕೆಟ್ಟ ಪದ ಉಪಯೋಗಿಸಿದ್ರೆ ನೀವು ಉಪಯೋಗಿಸಿ ಆಯ್ತಲ್ಲ, ಏನು ಕೊಡ ನೀನು ಉಪಯೋಗಿಸಿ ಆಯ್ತಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅವನು ಬೈದ ಆ ಪದ ಅವಾಚ್ಯ ಶಬ್ದ ಅಂದ್ಬಿಡ್ತಾರೆ ಅಷ್ಟೇ. ಅವಾಚ್ಯ ಶಬ್ದ ಹೇಳಿಬಿಟ್ಟ, ನಾವು ಕೇಳಿ ಹೇಳೋದಕ್ಕಾಗೋದಿಲ್ಲ ಅಂದ್ಬಿಡ್ತ. ಅವಾಚ್ಯ ಶಬ್ದ ಅಂದ್ರೆ ಹೇಳಬಾರದ ಮಾತು ಅಂತ ಅರ್ಥ. ಹೇಳಬಾರದ ಮಾತು ಅದನ್ನೇ ಉಚ್ಚಾರ ಮಾಡಿಬಿಟ್ರೆ ಆ ಕೆಟ್ಟ ತಪ್ಪು ಹೋಯ್ತಾಗ ಇವನು ಅವನಿಗಿಂತ ಹೋಪ್ಲೆಸ್ ಆಗ್ತಾನೆ. ಆ ತಪ್ಪನ್ನು ಇವನು ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಅವರವರ ಸ್ವಭಾವನ ಅರ್ಥ ಮಾಡಿಕೊಂಡು ನಾವು ನಮ್ಮ ಸ್ವಭಾವದಿಂದ ಬಿಡ್ಲಕ್ಕೆ ಬದಲಾವಣೆ ಆಗ್ಲಿಕ್ಕೆ ಹೋಗಬಾರ್ದು. ಕ್ಷಿತೇರ್ವತಂ ಅಚಲತ್ವ, ಕ್ಷಿತಿಯಲ್ಲಿ ಕಂಡ ದೊಡ್ಡ ಗುಣ ಯಾವುದು ಅಂದರೆ ಅಚಲತ್ವ. ಅಚಲತ್ವವನ್ನು ಅದು ಹೇಗೆ ಬಿಡೋದಿಲ್ಲ ಹಾಗೂ ನಾವು ಬಿಡಬಾರ್ದು. ಅತೇವ ಅಚಲ ಇತಿ ಪೃಥಿವ್ಯಾ ನಾಮಾಂತರಂ, ಭೂಮಿಯ ಅನೇಕ ಹೆಸರುಗಳಲ್ಲಿ ಅಚಲ ಅಂತ ಒಂದು ಹೆಸರಿದೆ, ಅದಕ್ಕೆ ಹೆಸರು ಬಂದಿದೆ ಅಂತ ಕರೀತಾರೆ. ಅದಕ್ಕೆ ಮಧ್ವದಲ್ಲಿ ಏನು ಮಾಡಿದರು, ಆಚಾರ ಸ್ನಾನ ಮಾಡ್ಕೊಂಡು ಬಂದರು, ಮುಂದೆ ಹೋಗ್ತಾ ಇದ್ದಾರೆ. ಅವ್ರ ಪಾದದ ಗುರುತಲ್ಲಿ ನೀರೆಲ್ಲ ಬೀಳ್ತಾ ಇದೆ. ಜನ ಏನು ಯಾತಕ್ಕೆ ಕಾಯ್ತಿದ್ರಂತೆ, ನೀರನ್ನು ತಲೆ ಮೇಲೆ ಹಾಕೋಬೇಕು ಅಂತ ಕಾಯ್ತಿದ್ದಾರೆ. ಎಲ್ಲ ಜನ ಸೇರಿಬಿಟ್ರು ಬಂದುಬಿಟ್ರು, ಯಾರು ಆಚಾರ ಮುಂದೆ ಹೊರಟ್ರು ಎಲ್ಲ ತಲೆ ಹಚ್ಕೊಂಡ್ಬಿಟ್ರು. ಸ್ವಲ್ಪ ಉಡಿಲೇ ಇಲ್ವಂತೆ ಭೂಮಿಗೆ, ಭೂಮಿ ಭಾರಿ ಬೇಜಾರಾಗುತ್ತದೆ ಭೂಮಿಗೆ. ಎಂತ ಇದು, ನನಗೆ ಚೋರು ಉಡಿಸಲಿಲ್ಲ ಜನಗಳೆಲ್ಲ ಕೂಡ, ಆಮೇಲೆ ಸ್ವಲ್ಪ ತಡ್ಕೊಂಡಂತ ಹೋಗ್ಬಿಡಿಬಿಡಿ ಪಾಪ. ಯಾಕೆ ಭಕ್ತಿಯಿಂದ ಹಾಕೊಂಡಿದ್ದಾರೆ, ಕ್ಷಮಿಸಿಬಿಟ್ಲಂತೆ. ಅದಕ್ಕೆ ಭೂಮಿಗೆ ಏನಂತ ಹೆಸರು ಸಾರ್ಥಕ ಅಂತಾರೆ, ಕ್ಷಮಾ ಅಂತ ಹೆಸರು ಸಾರ್ಥಕವಾಯಿತು. ಅಲ್ಲಿ ಕಾವ್ಯ ಅದು ಶಾಸ್ತ್ರ. ಕಾವ್ಯ ಏನು, ಆಚಾರ್ಯರ ಪಾದದ ಹನಿ ಒಂದು ಚೂರು ಉಳಿದಂತೆ ಜನ ತಲೆ ಮೇಲೆ ಹಾಕೊಂಡ್ಬಿಟ್ರು. ಅದೇನದು ಇತಿಹಾಸ, ನಡೆದ ಫ್ಯಾಕ್ಟ್ ಅದು. ಹೇಗೆ ಹೇಳಿದರು ಅಂತ ಕೇಳಿದರೆ, ಭೂಮಿ ಬೇಜಾರಾಗಷ್ಟು ಹಾಕೊಂಡ್ಬಿಟ್ರು ಕಾವ್ಯ ಆಗೋಯ್ತು, ಭೂಮಿಗೆ ಬೇಜಾರಷ್ಟು ಹಾಕೊಂಡ್ಬಿಟ್ರು ಅಂತ ಹೇಳಿಬಿಟ್ರು. ತತ್ವ ಏನಾಯಿತು, ಭೂಮಿ ಅಂಥದ್ದು ಜಡಭೂಮಿಗೆ ಅಷ್ಟೇ, ಚೇತನ ಭೂಮಿ ಏನು ಮಾಡ್ತು, ಕ್ಷಮಿಸಿದ್ಲು. ಅದಕ್ಕೆ ಆಚಾರ್ಯರ ಪಾದದೋಳಿ ಹಾಕೊಳಗೆ ಇಷ್ಟು ಇಷ್ಟಪಡ್ತಾರೆ ಅಂದರೆ ಹಾಕೊಳ್ಳಿ ಬಿಡು ಅಂಥೇಳಿ ಸಂತೋಷಪಟ್ಟಲೆ ಹೊರತು ಆಕೆ ಕೋಪಗೊಳ್ಳಲಿಲ್ಲ. ಅದಕ್ಕೆ ಕ್ಷಮ ಅನ್ನೋ ಹೆಸರು ಹಾಕಿ ಸಾರ್ಥಕವಾಯಿತು ಅಂತ ಹೇಳ್ತಾರೆ. ಇದೇ ಅಪ್ಲಿಕೇಶನ್ ಇದ್ದಾಗ ಒಂದು ದೃಷ್ಟಿಯಿಂದ, ಇನ್ನೊಂದು ರೀತಿಯಲ್ಲಿ ತಿಳ್ಕೊಂಡಾಗ ಲೆಕ್ಕ. ಅಂದರೆ ಒಳ್ಳೆ ಕೆಲಸಕ್ಕೆ ಬಂದಾಗ ಯಾರು ಭಾರಿ ಅದು ಮಾಡ್ಕೊಂಡು ಬಿಟ್ರೆ ಏನು ತಿಳ್ಕೊಬೇಕಂತಾಗ, ದೇವ್ರ ದಯ ಅಷ್ಟೇ, ನಾನು ಉಳಿಸ್ತಾ ಇದ್ದು ಪರವಾಗಿಲ್ಲ, ಅವ್ರು ಎಷ್ಟು ಇಂಟ್ರೆಸ್ಟಿಂದ ತೊಗೊಂಡ್ರಲ್ಲ ಅದು ಭಾರಿ ದೊಡ್ಡದು. ಪ್ರಸಾದ ಕೊಡ್ತಿದ್ರು ಎಲ್ಲ ಮೂರ್ತಿ ತೊಗೊಂಡ್ಬಿಡ್ತಾರೆ, ತೊಗೊಂಡ್ಬಿಟ್ರು ಪ್ರಸಾದ. ಅವಾಗ ಏನಾಯ್ತು, ಪಂಚಗವೇ ತೊಗೊಂಬೋದಿಲ್ಲ, ಪಂಚ ಪ್ರಸಾದ ತೊಗೊಂಡ್ಬಿಡ್ತಾರೆ. ಅವಾಗೇನು ಮಾಡಬೇಕು, ನಮ್ಗೆ ಉಡಿಲಿಲ್ಲ ಅಂಬೋದಕ್ಕಿಂತ ಹೆಚ್ಚಾಗಿ ಏನು ಮಾಡಿದ್ರು ಅವರು, ಪಾಪ ಭಕ್ತಿಯಿಂದ ತೊಗೊಂಡಿದ್ದಾರೆ, ಭಾರಿ ಸಂತೋಷ ಅಂತ ಕ್ಷಮಿಸಿಬಿಡ್ಬೇಕೇ ಹೊರತು ಇದು ಮಾಡೋಕ್ಕೆ ಹೋಗಬಾರ್ದು ಅನ್ನೋದನ್ನು ತಿಳ್ಕೊಂಡ್ರು ಸಾಕು. ಭೂತೈರ್ ಆಕ್ರಮ್ಯ ಮಾಣೋಪಿ ಧೀರೋ ದೈವವಶಾನುಗೈಹಿ ತದ್ವಿಧಾಂ ನ ಚಲೇತ್ ಮಾರ್ಗ ಅನುಶಿಕ್ಷನ್ ಕ್ಷಿತೇರ್ ವ್ರತಂ. ತದ್ವಿಧಾಮ್ ಅನೇಕ ಅರ್ಥ ಅದಕ್ಕೆ, ದೈವವಶಾನುಗೈಹಿ ತದ್ವಿಧಾಂ ನ ಚಲೇತ್ ಮಾರ್ಗ. ದೈವವಶಾನ ನಡ್ಕೋತಾ ಇದ್ದಾರೆ ಅಂತ ತಿಳ್ಕೊಂಡು ನಡ್ಕೋತಾರಲ್ಲ ಅಂತ ಮಾರ್ಗ ಬಿಟ್ಟು ನಾವು ಹೋಗಬಾರ್ದು. ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧುಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವ್ರತಾಂತರಂ. ಭೂಮಿಯಿಂದ ಇನ್ನೊಂದು ಕಲಿತೆ ಅಂತ ಹೇಳ್ತಾರೆ, ಒಂದು ಕಲ ಇನ್ನೊಂದು ಕಲಿತೆ ವ್ರತಾಂತರಂ, ಇನ್ನೊಂದು ಕಲಿತಿದ್ದೇನೆ ಅಂತ ಹೇಳ್ತಾರೆ. ಅದೇನೆಂಬುದನ್ನು ನಾಳೆ ನೋಡು. ನಾರಾಯಣಂ ನಿಖಿಲ ಪೂರ್ಣ ಗುಣಾರಣ ಮುಚ್ಚ ಸೂರ್ಯಾಮಿತ ದ್ವಿಜಿವಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರುಮಜೇಶ ನುತಂ ಪ್ರಣಮ್ಯ ವಕ್ಷ್ಯಾಮಿರುಗರ್ಥಮತಿ ತುಷ್ಟಿಕರಂ ತದಸ್ಯ. ಉಭಾದೇವಾದಿವಿಸ್ಪೃಶ ಇಂದ್ರವಾಯು ಹವಾಮಹೇ ಅಸ್ಯ ಸೋಮಸ್ಯ ಪೀತಯೇ ಅಸ್ಯ ಸೋಮಸ್ಯ ಪೀತಯೇ ಇಂದ್ರವಾಯು ಹವಾಮಹೇ. ಈ ಸೋಮವನ್ನು ಸೋಮರಸವನ್ನು ಪಾನ ಮಾಡೋದಕ್ಕೋಸ್ಕರ ಇಂದ್ರ ಮತ್ತು ವಾಯುದೇವರನ್ನು ಕರಿತಾ ಇದ್ದೇವೆ. ಎಷ್ಟು ಸುಲಭ ಇದೆ, ಇಂದ್ರ ವಾಯು, ವಾಯುದೇವರು ಹರಿವಾಯುಗಳನ್ನು ಕರಿತಾ ಇದ್ದೇವೆ ಅಂತ ತಿಳ್ಕೊಂಡ್ರು ಆಯ್ತು. ವಾಯು ವಾಯು ಇಂದ್ರ ದೇವರು ಇದಂ ಇದು ಪರಮೈಶ್ವರ್ಯ ಮತ್ತು ಪರಮ ಎರಡು ರೂಪಗಳು ಕೂಡ ಇಂದ್ರವಾಯುಗಳೇ ಅದನ್ನು ಹೇಳ್ತಾರೆ. ಸರ್ವದೇವಾನಾಂ ಜ್ಞಾನಾಧಿಕ್ಯವು ದಿವಿಸ್ಪೃಶವು. ದಿವಿಸ್ಪೃಶವು ಅಂದ್ರೇನು, ಆಕಾಶ ಎತ್ತ ಇದ್ದಾರೆ ಅಂತ ಅರ್ಥ. ಇಂದ್ರವಾಯು ಎಷ್ಟು ದೊಡ್ಡವರು ಅಂತ ಕೇಳಿದರೆ ಗಗನಚುಂಬಿ ಕಟ್ಟಡ ಅಂತ ಕರೀತಾರಲ್ಲ, ಹಾಗೆ ಆಕಾಶ ಎತ್ತರ ಇದ್ದಾರೆ ಅವರಿಬ್ಬರು ಕೂಡ. ಯಾತಕ್ಕೆ ಸರ್ವದೇವಾನಾಂ ಜ್ಞಾನಾಧಿಕ್ಯವು, ಸರ್ವದೇವಾನಾಂ ಮಧ್ಯೆ ಜ್ಞಾನಾಧಿಕ್ಯವು, ಅದಕ್ಕೆ ಅವ್ರಿಗೇನಂತ ಹೆಸರಾಯಿತು, ದಿವಿಸ್ಪೃಶ ದೇವತೆಗಳು ಅಂತ ಹೆಸರು. ಅವರಿಬ್ಬರು ನಾವು ಕರಿತಾ ಇದ್ದೇವೆ. ಅಸ್ಯ ಸೋಮಸ್ಯ ಪೀತಯೇ, ಹೋಮ ಮಾಡ್ತಿದ್ದೇವೆ, ಸೋಮರಸವನ್ನು ಪಾನ ಮಾಡಿದ ಪ್ರಾರ್ಥನೆ ಮಾಡ್ಕೋತಾ ಇದ್ದೇವೆ, ಅವರು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಿವಿಸ್ಪೃಶವು ಅಂತ ಹೇಳಿದ್ರಿಂದ ಈಂದ್ರದೇವರಿಗೆ ಅರ್ಥ ಆಗೋದಿಲ್ಲ ಇದು, ಗೊತ್ತಾಯ್ತಾ. ದಿವಿಸ್ಪೃಶವಾದ ಪಾದ ಎದ್ದಿದ್ದೇ ವಾಮನ ದೇವರಿಗೆ. ಸೊ ಉಪೇಂದ್ರನೇ ಹೊರತು ಇಂದ್ರದೇವರಲ್ಲ ಅಂತ ಸೂಚನೆ ಅದರಿಂದ. ಇಂದ್ರವಾಯು ಮನೋಜುಜ ಮನೋಜುವ ವಿಪ್ರಾ ಹವಂತ ಭೂತಯೇ ಸಹಸ್ರಾಕ್ಷಾಧಿಯಸ್ಪತಿ ಅಲ್ಲಿರಲಿ ನಾಳೆ ಅದು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಪ್ರಿಯತಾಂ ಕಮಲಾ